సకల గుణవిహితి సర్వదోషవ్యతేకూనాందోరవ్యయో గురురతి పరమ చింతయేతం మహాంతం. తస్మాత్ భవంతో హృదయేన జాతాః అలా హిందీ ఇదం శరీరం మమ దుర్విభవ్యం సత్వం హిమే హృదయం యత్ర ధర్మ పృష్టే కృతో మే యదధర్మ ఆరాత్ అతో హిమాం వృషభం ప్రాహురార్యాః. ఇదం శరీరం మమ దుర్విభవ్యం సత్వం హిమే హృదయం ఎత్ర ధర్మ. ఈగ తానారు అంత పరమాత్మ హెడతానే, ఇదం శరీరం ఇదం మనుష్యవ దృశ్యమానం మమ శరీరం దుర్విభావ్యం, ನನ್ನ ಶರೀರ ಅರ್ಥ ಮಾಡ್ಕೊಳ್ಳೋಕೆ ಅಸಾಧ್ಯವಾದದ್ದು. ಅಪ್ರಮೇಯೋ ಹೃಷಿಕೇಶ ಅರ್ಥವಾಗದ್ದು. ಅದಕ್ಕೆ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ತಮ್ಮಂತೆ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಂತ ರೂಪ ಅಲ್ಲ ಇದು. ಸತ್ವಂ ಹಿಮೇ ಹೃದಯಂ ಹೃದಯ ಎತ್ರ ಧರ್ಮ ಮೇ ಹೃದಯಂ ಸತ್ವಂ ಮೇ ಹೃದಯಂ ಸತ್ವಂ. ಸತ್ವ ಅಂದ್ರೆ ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ನನ್ನ ಹೃದಯವೆಲ್ಲ ಸತ್ಯಧರ್ಮಗಳ ಬಲಜ್ಞಾನಗಳ ಒಂದು ಒಟ್ಟು ಕಾಂಗ್ರಿಗೇಷನ್ ಸಮುದಾಯ. ಮಹಾಗುಣ ಗುಣಾಭಿಪೂರ್ಣತ್ವಂ ಸತ್ವಮಿತ್ಯುತೆ ಬುಧೈಹಿ ಇತ್ಯಾದ್ಯುಕ್ತಿ. ಸತ್ವಶಬ್ದಕ್ಕೆ ಅನೇಕ ಅರ್ಥಗಳು. ಒಂದರ್ಥ ಬಲಜ್ಞಾನ ಸಮಾಹಾರ, ಇನ್ನೊಂದರ್ಥ ಮಹಾಗುಣಾಭಿಪೂರ್ಣತ್ವಂ ಸತ್ವಮಿತ್ಯುಚ್ಯತೆ ಬುಧೈಹಿ. ಮಹಾಗುಣಗಳಿಂದ ಪರಿಪೂರ್ಣನಾಗಿರೋದಕ್ಕೂ ಸತ್ವ ಅಂತ ಕರೀತಾರೆ. ನಾನು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಅರ್ಥ. ಯತ್ರ ಧರ್ಮ, ಅಲ್ಲಿ ಧರ್ಮವೆಲ್ಲ ನೆಲೆಸಿರೋದಲ್ಲಿ, ಯತ್ರ ಮೊಮ್ಮ ಜ್ಞಾನಾತ್ಮನ ಹೃದಯ ಧರ್ಮ ಸ್ಥಿತ, ಧರ್ಮದ ಸಂರಕ್ಷಣೆ ಆಗ್ತಿರೋದು ನನ್ನಿಂದ. ಪೃಷ್ಠೇ ಕೃತೋಮೇ ಯದಧರ್ಮ ಆರಾತ್, ಮತ್ತು ಅಧರ್ಮವನ್ನು ಏನು ಮಾಡಿದ್ದೇನೆ ನಾನು, ಪೃಷ್ಠೇ ಕೃತ ಹಿಂದೆ ಹಾಕಿಬಿಟ್ಟಿದ್ದೆ, ಅಂದರೆ ಮೆಟ್ಟಿ ನಿಂತಿದ್ದೇನೆ ಅಂತ. ಅಧರ್ಮವನ್ನೆಲ್ಲ ಆರಾತ್ ದೂರಾದೇವ ಪೃಷ್ಠೇ ಕೃತ, ಅಧರ್ಮವನ್ನು ದೂರ ಮಾಡಿದ್ದೇನೆ ಅಂದ್ರೂ ಒಂದೇ, ಸಕಲ ದೋಷ ದೂರ ಅಂದ್ರೂ ಒಂದೇ. ಅಥೋ ಹಿ ಮಾಂ ವೃಷಭಂ ಪ್ರಾಹುರ್ ಆರ್ಯಾಹ, ಅದಕ್ಕೆ ಜನ ಏನಂತ ಕರೀತಾರೆ, ಆರ್ಯಾಹ ಜ್ಞಾನವೃದ್ಧರು, ಮಾಂ ನನ್ನನ್ನ, ವೃಷಭಂ ಪ್ರಾಹು ವೃಷಭ ವೃಷಭ ಅಂತ ಕರೀತಾರೆ. ಹಿಂದೊಂದು ಕಾರಣ ಹೇಳಿದ್ರು, ಎಲ್ಲ ಗುಣಗಳಲ್ಲೂ ಕೂಡ ಶ್ರೇಷ್ಠ 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 ಅನ್ನ ಕಾರಣಕ್ಕೆ ವೃಷಭ ಅಂತ ಹೆಸರಿಟ್ರು ಅಂತೇಳಿ. ಈಗ ಯಾತಕ್ಕೆ ವೃಷಭ ಅಂತ ಕೇಳಿದ್ರೆ, ಗುಣಪೂರ್ಣ ದೋಷ ದೂರ ಧರ್ಮ ಸಂರಕ್ಷಕ ಅಧರ್ಮ ರಹಿತ, ಅದಕ್ಕೆ ದೇವರಿಗೆ ವೃಷಭಾಂತ ಹೆಸರಿದೆ. ತಸ್ಮಾತ್ ಭವಂತೋ ಹೃದಯೇನ ಜಾತಾಃ ಸರ್ವೇ ಮಹೀಯಾಂಸಂ ಇಮಂ ಸುನಾಭಂ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜಧ್ವಂ ಶುಶ್ರೂಷಣಂ ತತ್ ಭರಣಂ ಪ್ರಜಾನಾಂ. ತಸ್ಮಾತ್ ಭವಂತಃ ಹೃದಯೇನ ಜಾತಾಃ ಸರ್ವೇ ಮಹೀಯಾಂಸಂ ಇಮಂ ಸುನಾಭಂ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜಧ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ತಸ್ಮಾತ್, ಆದ್ದರಿಂದ ಭವಂತಃ ನೀವೆಲ್ಲ, ಮೇ ಹೃದಯೇನ ಜಾತಃ ನನ್ನ ವರುಸ ಪುತ್ರರು, ನನ್ನ ಹೃದಯದಿಂದ ಹುಟ್ಟಿದವರು, ಧರ್ಮಸ್ಥಾನದಿಂದ ಹುಟ್ಟಿದವರು. ಹೃದಯ ಅಂದರೆ ಧರ್ಮ, ಆದ್ದರಿಂದ ಇವೆಲ್ಲ ಧರ್ಮಿಷ್ಠರಾದವರು. ಸರ್ವೇ ಮಹೀಯಾಂಸಂ ಇಮಂ ಸುನಾಭಂ, ನೀವೆಲ್ಲ ಏನು ಮಾಡಬೇಕು, ಮಹೀಯಾಂಸಂ ಶ್ರೇಷ್ಠ ವ್ಯಕ್ತಿಯಾದಂತಹ, ಸುನಾಭಂ ಒಳ್ಳೆಯ ರಕ್ಷಣಭರಿತನಾದಂತಹ, ಅಥವಾ ಈ ನಾಭಿಯ ವಂಶದಲ್ಲಿ ಹುಟ್ಟಿರತಕ್ಕಂತಹ, ಅಥವಾ ನಾಭಿ ಅಂದರೆ ಪರಮಾತ್ಮ ನನ್ನನ್ನು ಆಶ್ರಯಿಸಿರತಕ್ಕಂತಹ, ಭರತಂ ಈ ಭರತನನ್ನ ಅಕ್ಲಿಷ್ಟ ಬುದ್ಧ್ಯಾ ಭಜತ್ವ ಸೇವೆ ಮಾಡಿ, ಈ ಭರತನನ್ನ ಸೇವೆ ಮಾಡಿ ಎಲ್ಲರೂ ಕೂಡ, ನಿಮ್ಮ ಅಣ್ಣ ಭರತ ಎಲ್ಲರಿಗೂ ದೊಡ್ಡವನವನು, ಅವನು ಸೇವೆ ಮಾಡಿ. ಶುಶ್ರೂಷಣಂ ತತ್ ಭರಣಂ ಪ್ರಜಾನಂ, ಆಮೇಲೆ ಇನ್ನೇನು ಮಾಡಬೇಕು, ಭರತನನ್ನ ಭಜನೆ ಮಾಡಬೇಕು, ಪ್ರಜಾನಾಂ ಭರಣಂ ಪ್ರಜೆಗಳನ್ನು ಸಂರಕ್ಷಣೆ ಮಾಡಬೇಕು, ತತ್ ಶುಶ್ರೂಷಣಂ ಅದೇ ನನ್ನ ಸೇವೆ. ಈ ಭರತರನ್ನ ಸೇವೆ ಮಾಡೋದು, ಜನಗಳನ್ನು ಸಂರಕ್ಷಣೆ ಮಾಡೋದು ನನ್ನ ಸೇವೆ, ಅದು ಇಷ್ಟು ಮಾಡ್ಕೊಂಡಿರಿ ಅಂತ ಪರಮಾತ್ಮ ಸಂದೇಶವನ್ನು ಕೊಟ್ಟ. ತಮ್ ಕೌರ್ಮೆ ನಾಭಿರೀತ್ಯಥ ನಾಮ ಸ್ಯಾತ್ ಹರೇ ಸರ್ವಾಶ್ರಯೋ ಯತಃ, ದೇವರಿಗೆ ನಾಭಿ ಅಂತ ಹೆಸರು, ಅಂತ ನಾಭಿ ರೂಪದ ಪರಮಾತ್ಮನನ್ನು ಆಶ್ರಯಿಸಿರೋದ್ರಿಂದ ಭರತನಿಗೆ ನಾ ಸುನಾಭ ಅಂತ ಹೆಸರು. ಅತೇವ ಮಹೀಯಾಂಸಂ ಅತಿ ಮಹಾಂತಂ ಇಮಂ ಭರತಂ ಭಜಧ್ವಂ. ಇಲ್ಲಿ ಮೇಲ್ನೋಟಕ್ಕೆ ಏನಿಸುತ್ತೆ ನಮಗೆ, ಇದು ಭರತ ವೃಷಭಗೀತೆ ನಮಗೆಲ್ಲ ಉಪಯೋಗಕ್ಕೆ ಬರೋದಿಲ್ಲ, ಯಾತಕ್ಕೆ, ಭರತರನ್ನ ಭಜನೆ ಮಾಡಿ ಅಂತ ಹೇಳಿದರು. ಭರತ ಯಾರು, ಜ್ಯೇಷ್ಠ ಪುತ್ರ ಹೊತ್ತಾನೆ, ಆತನ ಮಗ, ಆತನ ಮಗ ಭರತ ಇಲ್ಲಿಲ್ಲ ಈಗ, ಆತನ ಭಜನೆ ಮಾಡೋದೇನು ನಾವೀಗ. ಸೊ ಏನಾಯ್ತು, ಇದು ಪರ್ಸನಲ್ ಆದಾಗಾಯ್ತು, ಸಾರ್ವತ್ರಿಕ ಆಗಲಿಲ್ಲ ಅನ್ನೋ ಪ್ರಶ್ನೆ ಬರು. ಅದು ತಕ್ಷಣವೇ ವಿಜಯೇಂದ್ರ ಸ್ವಾಮಿಗಳು ಒಳ್ಳೆ ಅರ್ಥ ಬರೀತಾರೆ. ಇಲ್ಲಿ ಭರತ ಭರತ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ. ಯಾಕೆ ಜ್ಯೇಷ್ಠಂ ಭರತಂ ಅಂತಲ್ಲಿರೋದು, ಜ್ಯೇಷ್ಠಂ ಭರತಂ, ಜ್ಯೇಷ್ಠ ಅನ್ನೋದು ಉಪಶತ್ತಿನ ಪದ. ಪ್ರಾಣೋಭಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಜ್ಯೇಷ್ಠ ಅಂದ್ರೆ ಪ್ರಾಣದೇವರು, ಶ್ರೇಷ್ಠ ಅಂದ್ರೆ ಪ್ರಾಣದೇವರು. ಅದಕ್ಕೋಸ್ಕರ ಭರತಂ ಬರಿಬೇಕು, ಭಜನೆ ಮಾಡಬೇಕು ಅಂದ್ರೆ ಈತನ. ಇನ್ನು ವಾಯುದೇವರಿಗೆ ಭರತ ಅಂತ ಹೆಸರು. ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ಸ್ಮೃತ ತದ್ಭಾರ್ಯಾ ಭಾರತೀ ನಾಮ. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ ಭಾರತಿ ಅಂತ ಯಾತಕ್ಕೆ ಹೆಸರು ಅಂದ್ರೆ ಭಾರತಿ ಭರತನ ಅರ್ಧಾಂಗಿ. ಜಗನ್ನಾಥ ದೇವರ ನಾಮದಲ್ಲಿ ಭಾರತಿ ಅಂತ ಯಾತಕ್ಕೆ, ಭರತನ ಭಂಡತಿ ಭಾರತಿ, ಭಾರತಿ ಅಂದ್ರೆ ಭಾರತಿ ಅಂತ ಎಲ್ಲರಿಗೂ ಗೊತ್ತದೆ. ಸೊ ಗಂಡ ಯಾರಾಗಬೇಕಾಗ? ಭರತ. ಬಹಳ ಸರಳ ಇದರಿಂದ ಅದು. ಅದರಿಂದ ಯಾವ್ದೋ ಒಂದು ಗೊತ್ತಾದ್ರೆ ಉತ್ತರ ಗೊತ್ತಾಗುತ್ತೆ. ಈಗ ಆದಷ್ಟು ಭರತ ಅಂದ್ರೆ ವಾಯುದೇವರು ಅಂತ ಬರೀತಾರೆ. ಮತ್ತೆ ಭಾ ಶಬ್ದಕ್ಕೆ ಇನ್ನೊಂದು ಅರ್ಥ ಹೌದು, ಭರತ ಅಂದ್ರೆ ವಾಯುದೇವರು. ಇಲ್ಲಿ ಎಲ್ರಿಗೂ ಅರ್ಥ ಆಗೋದು ಭರತ ಅಂದ್ರೆ ವಾಯುದೇವರು ಅಂತಾನೆ ಅರ್ಥ. ಎಲ್ಲ ಸಾರ್ವತ್ರಿಕವಾದ ಅರ್ಥ ಏನದಕ್ಕೆ? ಪ್ರಾಣದೇವರನ್ನು. ನೀವೇನ್ ಮಾಡಬೇಕು? ಅಣ್ಣ ಜ್ಯೇಷ್ಠ ಭ್ರಾತ ಪಿತೃ ಸಮ ಇದ್ದಾಗ ಅಲ್ಲಿ ಮುಖ್ಯ ಪ್ರಾಣ ಉಪಾಸನೆ ಮಾಡಬೇಕು. ಗೊತ್ತಾಯ್ತಾ? ಇದ್ರ ಎಲ್ರಿಗೂ ಇನ್ನೊಂದು ಸಂದೇಶ ಏನು ಎಲ್ಲವರಿಗೆ ಅಂತ ಕೇಳಿದ್ರೆ, ಹಿರಿಯರನ್ನು ಗೌರವಿಸಿ ಅಂತ. ಮನೆಯಲ್ಲಿ ದೊಡ್ಡವರನ್ನು ಹೇಗೆ ನೋಡ್ಕೋಬೇಕು ಅಲ್ಲಿ ದೇವರನ್ನು ಕಾಣಬೇಕು. ಮಾತೃದೇವೋ ಭವ ಪಿತೃದೇವೋ ಭವ. ಹಿರಿಯ ಅಣ್ಣ ಏನಂತ ಕಾಣಬೇಕಂತೆ? ಜ್ಯೇಷ್ಠ ಭ್ರಾತ ಪಿತೃ ಸಮ. ಅದು ಭರತನನ್ನು ಆರಾಧನೆ ಮಾಡಿ. ಯಾಕೆ ನಾನು ಮುಂದೆ ಏನ್ ಮಾಡ್ತೇನೆ? ನಾನೀಗ ಹೊರಟು ಬಿಡ್ತೇನೆ, ನಿಮ್ಗೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಸೊ ಯಾವ ನೆಕ್ಸ್ಟ್ ಯಾರು ನಿಮಗೀಗ ಬರ್ತಾರೆ? ಅದು ಇನ್ನೊಂದು ಅರ್ಥ. ಅದು ಆ ಅರ್ಥದಲ್ಲಿ ಕೂಡ ಮತ್ತಿನ್ನೊಬ್ರು ಜನರಲೈಸ್ ಮಾಡಬೇಕಾಗುತ್ತೆ. ಮೋಸ್ಟ್ ಜನರಲೈಸ್ಡ್ ಫಾರಂ ಅಂದ್ರೆ ಮುಖ್ಯ ಪ್ರಾಣ, ಅನಂತ ಜನರಲೈಸ್ಡ್ ಫಾರಂ ದೊಡ್ಡವನ ಗೌರವಿಸಬೇಕು. ಅವರಿಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಂಡ ಭರತ, ಆತನ ಮೂಲಕ ನನ್ನನ್ನು ಉಪಾಸನೆ ಮಾಡಿ, ಈ ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ಭರತ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಭಾ ರಥಃ, ಭಾ ಅಂದ್ರೆ ವಿಷ್ಣು, ರಥಃ ಭರತಃ. ಭಾ ಅಂದ್ರೆ ವಿಷ್ಣು, ಆತನಲ್ಲಿ ರಥನಾಗಿದ್ದಕ್ಕೆ ವಾಯುದೇವರು ಏನಂತ ಕರೀತಾರೆ? ಭರತ ಅಂತ ಕರೀತಾರೆ. ಭಾ ಅಂದ್ರೆ ಜ್ಞಾನ, ಸದಾ ಜ್ಞಾನ ರಥರಾದ್ರಿಂದ ವಾಯುದೇವರಿಗೆ ಭರತ ಅಂತ ಹೆಸರು. ಹರಿಭಕ್ತ ಪ್ರವರಂ ಮುಖ್ಯ ಪ್ರಾಣಂ ಭಜಧ್ವವಿತಿ ಚಾರ್ಥೋ ಜ್ಞೇಯ. ಆಗ ಒಂದು ಪ್ರಶ್ನೆ ಬಂತು, ಭಾ ಅಂದ್ರೆ ವಿಷ್ಣು ಅಂತ ಅರ್ಥ ಮಾಡಿದ್ರಿ, ವಿಷ್ಣುವಿನ ರಥನಾಗಿದ್ದಕ್ಕೆ ಭರತ, ಭಾ ಅಂದ್ರೆ ವಿಷ್ಣು, ಭಾರತ ಭೇರತಃ ಭಾರತ ಭರತ ಅಂತಾಯ್ತು ಅಂತ ಹೇಳಿದ್ರಿ. ಭಾ ಅಂದ್ರೆ ವಿಷ್ಣು ಅಂತ ಎಲ್ಲಿ ಅರ್ಥ ಇದೆ ಅಂತ ಕೇಳಿದ್ರೆ, ಭಶಬ್ದೇ ಭುವನೇ ಪ್ರೋಕ್ತೋ ಗುಣಪೂರ್ಣೇ ಚ ಕೇಶವೇ ಇತಿ ಉತ್ಪಲಮಾಲ. ಉತ್ಪಲಮಾಲ ಅಂತ ಒಂದು ಕೋಶ, ಆ ಕೋಶದಲ್ಲಿ ಏನಂತ ಬಂದಿದೆ? ಭಾಶಬ್ದಕ್ಕೆ ಭವನ ಅಂತ ಅರ್ಥ, ಪ್ರೋಕ್ತ ಗುಣಪೂರ್ಣ ಅಂತ ಅರ್ಥ, ಕೇಶವ ಅಂತ ಅರ್ಥ, ಕೃಷ್ಣ ಅಂತ ಆಯ್ತಲ್ಲ. ಸೊ ಭಾರತ, ಭಾ ನಾಮಕ ವಿಷ್ಣುವಿನಲ್ಲಿ ಸದಾಕಾಲ ರಥರು. ಈ ವಿಷ್ಣು ಭಕ್ತರೆಲ್ಲ ವಿಷ್ಣು ರಥರೇ. ಆದರೆ ಶುದ್ಧೇ ಭಾಗವತೇ ಧರ್ಮೇ ನಿರತೋಯ ಮೃಕೋತರ, ಸದಾಕಾಲ ವಿಷ್ಣುವಿನ ಯಾವ ಕಾಲಕ್ಕೂ ಬಿಡೋದಿಲ್ಲ. ಆದ್ದರಿಂದ ಅವರಿಗೆ ವಿಶಿಷ್ಟವಾದ ಹೆಸರು ಭರತ ಅಂಥೇಳಿ. ಇತಿ ಉತ್ಪಲಮಾಲ. ಭಾ ಸ್ವಾತಂತ್ರ್ಯ ಇತಿ ಧಾತೋಶ್ಚ. ಮತ್ತಿನ್ನೊಂದು ಧಾತುಕೋಶ ಏನಂತಿದೆ? ಭಾ ಅಂದರೆ ಸ್ವತಂತ್ರ ಅಂತಿದೆ. ಸೊ ಭಾ ಸ್ವತಂತ್ರ ಯಾರು? ವಿಷ್ಣು. ಆ ಅರ್ಥಲ್ಲೂ ಭಾ ಅಂದರೆ ಅಂತ ಅರ್ಥ ಆಯ್ತು, ವಿಷ್ಣು ಅಂತಾಯ್ತು. ಅತ್ರ ಇವಂ ಶ್ರೀಮದ್ ಋಷಿಕೇಶ ತೀರ್ಥಾಯ ತೀರ್ಥೀಯ ಧಾತುಪಾಠ ಸಂಗ್ರಹ. ಅವ ಇನ್ನೊಂದು ವಿಶೇಷವನ್ನು ಹೇಳುತ್ತಾರೆ ಆಚಾರ್ಯ. ಯವಕ ಭಾರತದಲ್ಲಿ ಏನ್ ಮಾಡಿದ್ದಾರೆ? ಭಾ 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 ಅಂತ ಶ್ಲೋಕ ಇದೆಯಲ್ಲ, ತುಂಬಿದ ಸಭೆಯಲ್ಲಿ ಆಚಾರ್ಯನ ಪ್ರಾರ್ಥನೆ ಮಾಡಿ ಏನಂತ? ಭಗವನ್ ಚಿತ್ರಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಅಕೃತ ಗೌಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವ ವಿಸ್ಮಯಂ ಅಂತ ಮಧುವಿದೊಳಗೆ ಮಾತು ಬರುತ್ತೆ. ತಿರುಕೋ ಪಂಡಿತಾಚಾರ್ಯ ಸ್ತೋತ್ರ ಮಾಡಿದ್ದನ್ನ ನಾರಾಯಣ ಪಂಡಿತಾಚಾರ್ಯ ಬರೀತಾರೆ. ನಂತರ ಸಭೆಯಲ್ಲಿ ಕೂತಾಗ ಜನಗಳೇನು ಮಾಡಿದರು? ನೀವೆಲ್ಲದರಲ್ಲೂ ವಿದ್ವಾಂಸರಂತೂ ಗೊತ್ತಾಗಿ ಹೋಯಿತು, ಆದರೆ ಕವಿಗಳು ಅಂತೂ ಗೊತ್ತಾಗಬೇಕು ನಮಗೆ. ಅದಕ್ಕೊಂದು ಕವಿ ಕಾವ್ಯ ರಚನೆ ಮಾಡಿ ಅಂತ ಕೇಳಿ ತಕ್ಷಣ ಆಚಾರ್ಯ ಏನು ಮಾಡಿದರು? ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವ ವಿಸ್ಮಯಂ. ಯಮಕ ಭಾರತವನ್ನು ಬರೆದರು. ಯಮಕ ಭಾರತ ಅಂದ್ರೇನು? ಯಮಕಾಲಂಕಾರದಲ್ಲಿ ಭಾರತದ ಕಥೆ ಅದು. ಯಮಕ ಅಂತ ಒಂದು ಅಲಂಕಾರ, ನೋಡೋದಕ್ಕೆ ಒಂದೇ ಪದ ಕಂಡ ಕಾಣುತ್ತೆ, ಹೊಸ ಹೊಸ ಅರ್ಥ ಇರುತ್ತದೆ. ಪ್ರತಿ ಸತ್ಯನೂ ಹೊಸ ಅರ್ಥ, ನೋಡೋದಕ್ಕೆ ಒಂದೇ. ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ, ರಿಪೀಟ್ ಆದಾಗ ಕಾಣುತ್ತದೆ. ಯಾಕೆಂದ್ರೆ ಬಿಡಿಸ್ತಾ ಹೋದಂತ ಅರ್ಥ ಬೇರೆ ಬೇರೆ ಆಗಿ ಶುರುವಾಗಿಬಿಡುತ್ತೆ. ಅದಕ್ಕೇನಂತ ಹೆಸರು? ಯಮಕಾಲಂಕಾರ. ಅದರಲ್ಲೇ ಒಂದು ಶ್ಲೋಕ ಏನು? ಭಾ 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 ಅಂತ ಒಂದು ಶ್ಲೋಕ, 32 ಅಕ್ಷರ ಇದೆ ಅದರೊಳಗೆ. ತಕ್ಷಣ ಜನ ಏನ್ ಮಾಡಿಬಿಟ್ರು? ಶ್ಲೋಕ ಏನು ಭಾರಿ ಚೆನ್ನಾಗಿದೆ, ಅರ್ಥ ಅಂತ ಕೇಳಿ. ತಕ್ಷಣ ಆಚಾರ್ಯ ಏನ್ ಮಾಡಿದ್ರು? ಅಷ್ಟಕ್ಕೂ ಅರ್ಥ ಹೇಳಿ. ಅರ್ಥ ಹೇಳ್ತಿರೋಕಾರ ಏನ್ ಮಾಡಿದ್ರಂತೆ? ಋಷಿಕೇಶ್ ತೀರ್ಥರು ಒಂದ್ ಕಡೆ ಅಲ್ಲೇ ಕೂತಿದ್ರು, ಅವರು ನೋಟ್ ಮಾಡ್ಕೊಂಡ್ರು. ನರಹರಿ ತೀರ್ಥರಿದ್ದು ಅವರು ನೋಟ್ ಮಾಡ್ಕೊಂಡ್ರು. ಅದಕ್ಕೆ ಅವರು ಟೀಕಾ ಬರೀತಾರೆ, ಇತಿ ಸರ್ವವಿಧೂರಿತಮ್ಮ ಅಂತ ನರಹರಿ ತೀರ್ಥರು ಯಮಕ ಭಾರತ ಟೀಕಾದಲ್ಲಿ ಆಚಾರ್ಯ ಹೇಳಿದ್ದು ಬರ್ಕೊಂಡಿದ್ದಾರೆ. ಇವರು ಏನ್ ಮಾಡಿದ್ದಾರೆ? ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಶ್ರೀಮಧ್ವ ವೃತ್ಕಮಲಾತ್ ಮಧ್ವ ಮುಖ ಕಮಲಾಚ್ಛೃತ್ವ ಲಿಖಿತಂ ಋಷಿಕೇಶ ತೀರ್ಥೈಹಿ ಅದ್ಯಾಪಿ ದೃಶ್ಯತೆ ರಜಿತಪೀಠ ಪುರೇ ಅಂತ ಅವರು ಬರೀತಾರೆ. ಉಡುಪಿಯ ಋಷಿಕೇಶ ತೀರ್ಥ ಸರ್ವಮೂಲ ಪುಸ್ತಕ ಇದೆ, ಅದರಲ್ಲಿ ಬರೆದ್ರೆ ಸಿಗುತ್ತೆ ಅಂತ ಹೇಳ್ತಾರೆ. ವಿಜಯಧ್ವಜರು ಕೋಟ್ ಮಾಡ್ತಾರೆ. ವಿಜಯಧ್ವಜರು ಇವರಿಗಿಂತ ಪ್ರಾಚೀನರು, ಯಾರ್ಯಾವ ಋಷಿ ಇವರಿಗಿಂತ ಸತ್ಯಧರ್ಮಕ್ಕಿಂತ ಬಹಳ ಪ್ರಾಚೀನರು. ಅವ್ರು ಹೇಳ್ತಾರೆ, ಅತ್ರೇವಂ ಹಿ ಹೃಷಿಕೇಶ ತೀರ್ಥ ತೀರ್ಥೀಯ ಧಾತುಪಾಠ ಸಂಗ್ರಹ ಬರ್ಕೊಂಡಿದ್ದು ಹೀಗಿದೆ: ಭಾ ದೀಪ್ತೌ, ಭಾ ಜ್ಞಾನೆ, ಭಾ ಆಧಾರ ಭಾವೇ, ಭಾ ಔದಾರ್ಯೇ, ಭಾ ಸಂಧಾನೆ, ಭಾ ಉಪಾದಾನೆ, ಭಾ ನಿಕಟ ಭಾವೇ, ಭಾ ಸೇವ್ಯತ್ವೇ, ಭಾ ಊರೀಕರಣೆ, ಭಾ ಸಂತತಿ ಭಾವೇ, ಭಾ ನಾನಾ ಭಾವೇ, ಭಾ ವೈಲಕ್ಷಣ್ಯೇ, ಭಾ ಆಧಿಕ್ಯೇ, ಭಾ ಸ್ವಾತಂತ್ರ್ಯೇ, ಭಾ ಆನಂದೇ, ಭಾ ಸಂತತ ವಚನೆ, ಭಾ ಪೂಜ್ಯ ಭಾವೇ, ಭಾ ವಿಸ್ತಾರೇ, ಭಾ ವಿನಾಶನೆ, ಭಾ ಸ್ವಾಮಿ ಭಾವೇ, ಭಾ ನಿಶ್ಚರ ಭಾವೇ, ಭಾ ಉಗ್ರ ಭಾವೇ, ಭಾ ಉದ್ಗಾನೆ, ಭಾ ಸಂಮೋಹನೆ, ಭಾ ಸಂಚಾರೆ, ಭಾ ವಿದಾರಣೆ, ಭಾ ಆಲೋಚನೆ, ಭಾ ಸುಂದರ ಭಾವೆ. ಇಷ್ಟರ್ಥ ಇದೆ, ಇಷ್ಟರ್ಥ ಆಚಾರ ಹೇಳಿದರು. ಇಷ್ಟರ್ಥ ಇರೋದು ಒಬ್ಬನೇ ಎಲ್ಲ ಇವ್ರ ಗುಣಗಳು ಯಾರಂದ್ರೆ ಅರ್ಥ ಏನದಕ್ಕೆ? ದೀಪ್ತಿ ಇರೋನು, ಜ್ಞಾನ ಇರೋನು, ಆಧಾರ ಭಾವ ಅಂದಿರೋನು, ಉದಾರಿಯಾದವನು, ಸಂಧಾನ ಎಲ್ಲರನ್ನು ಕೂಡಿಸೋನು, ಉಪಾದಾನ ಸ್ವೀಕಾರ ಮಾಡೋನು, ನಿಕಟ ಭಾವ ಹತ್ತಿರ ಇರೋನು, ಸೇವ್ಯತ್ವ ಸರ್ವ ಸೇವ್ಯನಾದವನು, ಉರೀಕರಣ ಎಲ್ಲರನ್ನು ಹೆಚ್ಚು ವೃದ್ಧಿಗೊಳಿಸೋನು, ಸಂತತಿ ಭಾವ ಮುಂದೆ ಬೆಳೆಸೋನು, ಆಮೇಲೆ ನಾನಾ ಭಾವ ಅನೇಕ ರೂಪಗಳನ್ನು ತಗೊಳ್ಳೋನು. ಏಕಸ್ಸಮು ಪಿಖಿಲ ದೋಷ ಸಮುಚ್ಚಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹುಪಮೋಭೂತ್ ಅನಂತಾನಂತ ರೂಪ ತಗೊಳ್ಳೋನು. ಆಮೇಲೆ ವೈಲಕ್ಷಣ ಎಲ್ಲರಿಂದ ಭಿನ್ನನಾದವನು, ಅಧಿಕ ಸರ್ವೋತ್ತಮನಾದವನು, ಸ್ವತಂತ್ರನಾದವನು, ಆನಂದಪೂರ್ಣನಾದವನು, ಸಂತತ ವೇದಗಳನ್ನು ಉಚ್ಚಾರಣೆ ಮಾಡೋನು, ಪೂಜ್ಯ ಭಾವ ಸರ್ವರಿಂದ ಪೂಜ್ಯನಾದವನು. ಹೀಗೆ ಅರ್ಥ ಬರೋದ್ರಿಂದ ಭಾ ಅಂದ್ರೆ ವಿಷ್ಣು ಅಂತ ಅರ್ಥ ಆಯ್ತು. ಅರ್ಥ ಆಯ್ತಾ? ಅವನಲ್ಲಿ ರಥರಾದವರು ಯಾರು? ವಾಯುದೇವರು. ಭರತಂ ಭಜದ್ವಂ ಅಂದ್ರೆ ಏನು? ಮುಖ್ಯ ಪ್ರಾಣನ ಸೇವನೆ ಮಾಡಿ. ಈಗ ಭಾಗವತ ಪುರಾಣದಲ್ಲಿ ವಾಯುದೇವರು ಉಲ್ಲೇಖ ಬಂತಾಗ ಅದು ಏನಂತ ಅರ್ಥ? ಈಗ ವಾಯುದೇವರ ಮೂಲಕ ನಾನು ಉಪಾಸನೆ ಮಾಡಬೇಕು ಅಂತ ಅರ್ಥ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ, ಈ ವಿಷಯ ಬಂತು. ಆಗ ಒಂದು ಪ್ರಶ್ನೆ ಬಂತು, ಸೈಲೆಂಟ್ ಮುಖ್ಯ ಪ್ರಾಣ ಅಂತ ಹೇಳಬಾರ್ದ? ರೌಂಡ್ ಅಬೌಟ್ ಭರತ ಯಾಕೆ ಹೇಳಬೇಕು ಅಂದ್ರೆ ಅದು ವಾಯುದೇವರ ವಿಷಯ ಬಹಳ ರಹಸ್ಯವಾದರೆ ಎಲ್ಲರಿಗೂ ಅರ್ಥ ಆಗಬಾರದು. ಅರ್ಥ ಆಯ್ತಾ? ಅದರಿಂದ ಯಾವ ಪದ ಉಪಯೋಗಿಸ್ತಾರೆ? ಬೇರೆ ಯಾವ ಪದ ಉಪಯೋಗಿಸ್ಬಿಡ್ತಾರೆ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷ ಅಂತ. ಅದಕ್ಕೋಸ್ಕರ ಭರತ ಶಬ್ದದಿಂದ ವಾಯುದೇವರು ಸೂಚಿಸಿದರು. ಅದು ಶಾಸ್ತ್ರ ಗೊತ್ತಿದ್ದವರಿಗೆ ಗೊತ್ತಾಗ್ಬಿಡುತ್ತೆ, ಉಳಿದವರಿಗೆ ಗೊತ್ತಾಗಲ್ಲ. ಎಲ್ಲರಿಗೂ ಗೊತ್ತಾಗಬೇಕಾದ ಕಾರಣ ಇಲ್ಲ, ಅದು ವಿಶೇಷ. ಇಷ್ಟು ಹೇಳಿ ಭರತಂ ಭಜ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜತ್ವಂ. ಅಕ್ಲಿಷ್ಟ ಬುದ್ಧಿ ಅಂದ್ರೇನು? ಒಳ್ಳೆ ನಿರ್ಮಲವಾದ ಬುದ್ಧಿಯಿಂದ, ಕಷ್ಟಪಟ್ಟುಕೊಂಡು ಬೇಸರ ಪಟ್ಟುಕೊಂಡು ಮಾಡಬಾರದು, ಭಕ್ತಿಯಿಂದ ಆರಾಧನೆ ಮಾಡಬೇಕು. ಶುಶ್ರೂಷಣಂ ತದ್ ಭರಣಂ ಪ್ರಜಾನಂ, ಆ ಭಜಗಳ ರಕ್ಷಣೆಯೇ ನನ್ನ ಸೇವೆ. ಬೇಕಾಷ್ಟೇ ಬರೆದಿದ್ರು, ಯಮಕಾಲಂಕಾರ ಭಾಜನ ಬರೀತಾರೆ ಇಲ್ಲ ಅಂತೇನಲ್ಲ. ಬಟ್ ಈ ಮಹಾಭಾರತದ ಕಥೆ ನಿಯಮಕ್ಕೆ ಹೇಳಿದ್ರೆ ಆಚಾರ್ಯ ಒಬ್ಬರೇ. ಮತ್ತೆ ಆಚಾರ್ಯರು ಕೂಡ ಏನ್ ಮಾಡಿದ್ರು, 18 ಪರ್ವದ ಮಹಾಭಾರತನ 81 ಶ್ಲೋಕದಲ್ಲಿ ಹೇಳ್ತಾರೆ. 18 ಈ ಕಡೆ ತಿಳಿಸಿ ಏನಾಗುತ್ತೆ? ಅಲ್ಲೋ ಒಂದು ಸ್ವಾರಸ್ಯ, 81 ಶ್ಲೋಕದಲ್ಲಿ ಹೇಳ್ತಾರೆ. ಅದು ಕಥೆ ಹೇಗೆ ಹೇಳ್ತಾರೆ? ಬರೀ ವಿಷ್ಣು ಸರ್ವೋತ್ತಮತ್ತು ಬರಹ ಸಂಗ್ರಹ ಮಾಡ್ತೋಗ್ತಾರೆ. ಜಾಯೇ ತಮ್ ಪರಮಾನಂದಂ ಎನ್ ಮಾತಾಪತಿ ಮಯದ ಅಪರಮಾನಂದಂ ಅಂತ ಶುರು ಮಾಡಿ ಪೂರ್ತಿ ಮಹಾಭಾರತದ ಕಥೆಯನ್ನ ನಿರ್ಣಯ ಸಮಯದ ಬರಹ ಹೇಳ್ತಾರೆ. ಒಂದು ದೃಷ್ಟಿಯಿಂದ ಭಾಷ್ಯ ಕಣುಭಾಷ್ಯ ಹೇಗೋ ಇದು ಏನಿದು ಅಣು ಮಹಾಭಾರತ ತಾತ್ಪರ್ಯ ನಿರ್ಣಯ ಇದ್ದ ಹಾಗೆ 81 ಶ್ಲೋಕದ ಇಡೀ ತಾತ್ಪರ್ಯ ನಿರ್ಣಯ ಬರೋ ಹಾಗೆ ಸಂಗ್ರಹ ಮಾಡ್ತಾರೆ. ಅದು ವಿಶೇಷ. ಮತ್ತೆ ಈ ಶ್ಲೋಕ ಭಾಭ ಅಂತ ಬರೆದಾರಲ್ಲ, ಅತ್ತ ಶ್ಲೋಕ ಅವರೊಬ್ಬರೇ ಬರೆದಿರೋದು. ಒಂದೇ ಅಕ್ಷರದಲ್ಲಿ ಏಕಾಕ್ಷರ ಯಮಕ ಅಂತ ಹೇಳಿದ್ರು. ಏಕಾಕ್ಷರ ಯಮಕ, ಒಂದೇ ಅಕ್ಷರ ರಿಪೀಟ್ ಮಾಡೋದು. ಪದ ರಿಪೀಟ್ ಮಾಡಿದರೆ ಅದು ಪದ ಯಮಕ ಅದು. ಗೊತ್ತಾಯ್ತಾ? ಶ್ಲೋಕದ ಪಾದ ರಿಪೀಟ್ ಮಾಡೋ ಪಾದ ಯಮಕ, ಇದು ಅಕ್ಷರ ಏಕಾಕ್ಷರ ಯಮಕ. ಇದು ಬರ್ತದೆ ಆಚಾರ ಒಬ್ಬರೇ. ಇನ್ನೊಬ್ರು ಬರೀತಾನೆ ಬಿ ಬಿ ಅಂತ ಬರೀತಾನೆ, ಒಂದು ಕಡೆ ತಪ್ಪು ಹೋಗ್ಬಿಟ್ಟಿದೆ, 32 ಆಗದೇನೆ ಒಂದು ಉಲ್ಟಾ ಹೊಡೆದ್ಬಿಟ್ಟಿದೆ. ಹೀಗಾಗಿ ಅದು ಇದಿಷ್ಟು ಪರ್ಫೆಕ್ಷನ್ ಬರಲಿಲ್ಲ ಅದರೊಳಗೆ. ಮತ್ತೆ ಇಷ್ಟು ಅರ್ಥ ಇಲ್ಲ ಅದಕ್ಕೆ, ಸುಮ್ಮನೆ ಬಿ ಬಿ ಬಾಬಾ ಗೂಗು ಏನೋ ಹೇಳ್ಕೊತ ಹೋಗ್ಬೋದು, ಬಟ್ ಅರ್ಥ ಬರಬೇಕಲ್ಲ ಅದಕ್ಕೆ. ಇಷ್ಟು ತಕ್ಷಣ ಆಚಾರ ಹೇಳಿದ್ದ ಅರ್ಥ, ಅವ್ರ ಅರ್ಥ ತಾನು ಹೇಳಿಲ್ಲ, ಸುಮ್ಮನೆ ಬರ್ಕೋತ್ಬಿಟ್ಟಿದ್ದಾರೆ ಅಷ್ಟೇ. ಆಚಾರ ಹೇಳಿದ್ದು ವಿಶೇಷ. ನಾನು ಅದು ಪೂರ್ತಿ ಚೇಂಜ್ ಆಗುತ್ತದೆ, ಯಮಕಾಲಂಕಾರನೇ, ಬಟ್ ನಾನಾನ ಅಂತ ಆಗಿಲ್ಲ, ನಾನೇನೇನ ಹಾಗೆಲ್ಲ ಬದಲಾಗ್ತಾ ಹೋಗುತ್ತೆ, ಬಟ್ ನಕಾರದಲ್ಲೇ ಬಂದಿದೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಯೋಚನೆ ಇಲ್ಲ. ಆಮೇಲೆ ಯಮಕದ ಪ್ರಭೇದಗಳು, ಯಮಕದಲ್ಲಿ ಅನೇಕ ವೆರೈಟೀಸ್ ಇವೆ. ಇದು ಏಕಾಕ್ಷರ ಯಮಕ ಅಂತ ಇದಕ್ಕೆ ಹೆಸರು. ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜಧ್ವಂ ಶುಶ್ರೂಷಣಂ ತದ್ ಭರಣಂ ಪ್ರಜಾನಾಂ. ಅದೇ ರೀತಿ ಪ್ರಜೆಗಳ ಸಂರಕ್ಷಣೆ ಮಾಡೋ ನನ್ನ ಸೇವೆ ಬಹಳ ಇಂಪಾರ್ಟೆಂಟ್ ಇದೆ. ಜನಗಳ ನಾನಾ ಜನಸ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೆ, ಇದು ನಮ್ಮ ಸಾಧನೆ ದೊಡ್ಡ ಲೋಪ ಇದೆ. ನಾವು ಸಾಧನೆ ಮಾಡೋದು ಎಷ್ಟು ಮುಖ್ಯನೋ ಬೇರೆಯವರಿಗೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಅದು ಸಾಧನೆ. ಇನ್ನೊಂದು ಮುಖ ತೇರ್ ಹೇಳಬೇಕಾದ್ರೆ ಎಲ್ಲರ ಹತ್ರ ನಾನು ಒಬ್ಬನೇ ಹೇಳ್ತೇನೆ ಅಂತ ಏನಾಗುತ್ತಾಗ ಅಲ್ಲೇ ನಿಂತಿರುತ್ತ. ಎಲ್ಲರ ಜೊತೆ ತಾನು ಸೇರಿಕೊಂಡಾಗ ಏನಾಗುತ್ತಾಗ ತೇರು ಮುಂದಕ್ಕೆ ಬರುತ್ತೆ, ಉಳಿದವ್ರಿಗೆ ಚಾನ್ಸ್ ಸಿಕ್ತು, ತನಗೂ ಪುಣ್ಯ ಬಂತು. ನಾನು ಒಬ್ಬನೇ ಹಿಡಿತೇನೆ ಅಂತ ಆಗೋದೇ ಇಲ್ಲ. ಅದು ರಥೋತ್ಸವ ಯಾಕೆ ಮಾಡ್ತಾರಂದ್ರೆ ಒಬ್ಬನ ಕೈಲಿ ಆಗೋದಿಲ್ಲ ಅಂತ ನನಗೆ ಗೊತ್ತಾಗಲಿ ಅಂತ. ಎಲ್ಲರೂ ಒಟ್ಟಿಗೆ ಸಾಧನೆ ಮಾಡಿದರೆ ಮಾತ್ರ ಏನಾಗ್ತಾನಾಗ ಮುಂದೆ ರಥೋತ್ಸವ ಆಗ ಹಾಗೆ ದೇಹ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡ್ತಾನೆ. ಅಲ್ಲ, ನಾನಾ ಜನ ಶುಶ್ರೂಷ ಅಂದ್ರೆ ಏನರ್ಥ? ಅದಕ್ಕೆ ನ್ಯಾರಾಯಣ ಶಿಷ್ಯರು ಹಾಗಿದ್ರೆ ಸರಿ, ನಿಮ್ಮ ಅರ್ಥ ಪ್ರಕಾರ ಯಾರು ಸೇವೆ ಮಾಡ್ದ ಒಬ್ಬನೇ ಕೂತ್ಕೊಂಡು ದುರ್ಯೋಧನ ಕೂತ ಕೂತ್ಬಿಡೋದ? ಹಾಗಲ್ಲ, ನಾನಾ ಜನ ಶುಶ್ರೂಷ ಅಂತ ಹೇಳಿ ಕಂಡ್ಕೊಂಡು ಸೇವೆ ಮಾಡಬೇಕು ಅಂತೂ ಅರ್ಥ ಅಲ್ಲ, ತಾವೊಬ್ಬರೇ ಇರಬೇಕು ಅಂತೂ ಅರ್ಥ ಅಲ್ಲ. ನಮ್ಮ ಗಮನಕ್ಕೂ ಯಾರೋ ಒಬ್ನು ಬಿದ್ದ ಅವ್ನು ಕೇಳೋದು ನಿನ್ನ ತಮಯೋಗ್ಯನೋ ಮುಕ್ತಿ ಯೋಗ್ಯನೋ ಅಂತ ಕೇಳಿರ್ತೇನೆ. ಏನು ಮಾಡ್ಬೇಕು ಅಲ್ಲಿ ಹೋಗಿ? ತಕ್ಷಣ ಎತ್ತಿಬಿಟ್ಟು ಅದು ಸೇವೆ, ದೇವರ ಸೇವೆ ಆಗೋಯ್ತು ಅಷ್ಟೇ. ಯಾರ ಅನ್ನ ಕೇಳಿದ ಅವ್ನು ಎತ್ತ ಹಸಿದವರಿಗೆ ಅನ್ನ ಕೊಡಬೇಕು, ಅದು ಬೇರೆ ಅನ್ನ ಶುಚಿತಮ್ ಪಾತ್ರ ಕೊಟ್ಬಿಟ್ಟ, ನೀರು ಕೇಳಿದ್ರು ಕೊಟ್ಬಿಟ್ಟು. ಇವಕ್ಕೆಲ್ಲ ಸೇವೆ ಏನು, ಅರ್ಥ ಆಯ್ತಾ? ಯಾರೋ ದುಃಖಿಗಳಿದ್ರು ತನ್ನ ಕೈಯಿಂದ ಸಹಾಯ ಮಾಡ್ದ, ಯಾರೋ ಟೈಮ್ ಕೇಳಿದ ನೀವು ಯೋಗ್ಯತೆ ಏನು ಅಂತ ಕೇಳೋಕ್ಕಾಗತ್ತಾ? ಉತ್ತರ ಕೊಟ್ಟ, ಅದು ಸೇವೆನೆ, ಅರ್ಥ ಆಯ್ತಾ? ಅಂಥ ಸೇವೆ ಮಾಡಿ ಅಂತ. ಇನ್ನು ಪಾದಪೂಜೆ ಸೇವೆ ಅವೆಲ್ಲ ಕೂಡ ಸ್ವರೂಪ ಗೊತ್ತಿ ದೊಡ್ಡವರಾಗ್ತಾ ಹೋದಂತೆ ಮಾಡಬೇಕು. ಸೇವೆ ಅಂದ್ರೆ ಏನು? ಸರ್ವಿಸ್. ಅದು ತನ್ನಿಂದ ಆಗೋದನ್ನ ಕನಿಷ್ಠ ಪಕ್ಷ ನಿಮ್ಮಷ್ಟು ನೀವು ಕೊಡ್ರಿ. ಎಲ್ಲ ಎಲ್ಲರಿಗೂ ಹಾಸ್ಬಿಡ್ತಾರೆ ನೋಡ್ಬಿಟ್ಟು, ನಾ 5-6 ಜನಕ್ಕೆ ಹಾಸ್ಬಿಟ್ಟಿರ್ತಾರೆ. ಯಾರು ಬರೋದ್ರಲ್ಲಿ ಸುಳ್ಳು ಸುಳ್ಳು ಹಾಸ್ಕೊಂಡಿರ್ತಾರೆ, ಆಮೇಲೆ ನೋಡಿ ಕೊನೆ ತೆಗಿತಾರೆ. ಯಾರು ಬಂದ್ರೆ ಇರಲಿ ಅಂತ ಇಟ್ಕೊಂಡಿರ್ತಾರೆ, ತಮಾಷೆ ಏನು ತಮ್ಮವ್ರು ಯಾರು ಬಂದ್ರೆ ಇರಲಿ ಅಂತೆ, ಎಲ್ಲರಿಗೂ ಇಟ್ಕೊಂಡ್ಬಿಟ್ರೆ ಕೂಡೋರು ಯಾರು? ಅರ್ಥ ಆಯ್ತಾ? ತಾನೇ ಇನ್ನು ಫ್ಯಾಕ್ಟ್ ಏನ್ ಮಾಡ್ಬೇಕು, ತಾನೇ ಜನ ಜಾಸ್ತಿ ಆಗಿಬಿಟ್ಟಾಗ ತ ಬಳಸಕ್ಕೂ ಬರೋ ಏನೋ ಬರಲ್ಲ, ತನಗೆ ಹೋದಲ್ಲ ತಾನೆ ಎದ್ದು ಇನ್ನೊಬ್ರು ಕೂಡಿಸ್ಬೋದು, ಎಡೆ ಬಂದು ಕೊಡ್ತೀನಿ, ಅದೇ ಒಂದು ಸರ್ವಿಸ್. ಕೊನೆ ಪಕ್ಷ ಯಾರೋ ಅರ್ಜೆಂಟ್ ಇದ್ದಾನೆ, ನೀವು ಕೂಡೋಗಿದ್ರೆ ಕೂಡಿ ಅಂತ ಗಮ್ಮುದು ಆಯ್ತು. ಹಾಗಲ್ಲ, ಈ ರೀತಿ ಮಾಡೋದ್ರಿಂದ ಸೇವೆ ಪಾಪ ಕಟ್ಕೊಂಡ್ಬಿಡ್ತಾರೆ. ಮಠಗಳು ಹೇಗೆ ಕಟ್ಕೊಂಡ್ಬಿಡ್ತಾರೆ? ಬರೀ ಪಾಪ ಕಟ್ಕೊಂಡ್ಬಿಡ್ತಾರೆ. ಎಂಜಲ್ಗೋಮ ಮಾಡ್ಬೋದು ಸುಖವಾಗಿ ಎಷ್ಟೋ ಜನಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ ಆ ಕಡೆ. ಮೊನ್ನೆ ಯಾರು ಹೇಳಿದ್ರೆ ಎಲ್ಲೋ ಹೋದ ಕಾಲಕ್ಕೆ 100 ದಿನ ಸೇರಿದ್ದಾರಂತೆ ಪಾಪ. ಎಂಜಲ್ಗೋಮ ಮಾಡೋರು ಯಾರೂ ಇಲ್ಲ, ಅಲ್ಲ ಮಡಿ ಇಲ್ಲ, ಮಾಡಿ ಅಂದ್ರೆ ಯಾರಿಗೆ ಯಾರು ಒಳಗಿದ್ದೇ ಕೆಲಸ, ಯಾರು ಮಾಡ್ಬೇಕಾಗ? ಎಷ್ಟು ಪಾಪ ಬರ, ದೊಡ್ಡ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಮಾಡಿಬಿಟ್ರೆ ಭಾಳ ದೊಡ್ಡ ಸೇವೆ ಅದು. ಆ ಸೇವೆ ಯಾವುದೋ ಜನ್ಮಕ್ಕೆ ದೊಡ್ಡ ಪುಣ್ಯ ಕಾರಣ ಆಗಿಬಿಡುತ್ತೆ. ಇಲ್ಲಿ ನೋಡಿದ್ರೆ ಉಪಯೋಗ ಆಯಿತು ತಕ್ಷಣ ಉಳಿದವರಿಗೆ, ಜನ್ಮಾಂತರಕ್ಕದ ದೊಡ್ಡ ಸೇವೆ. ಕೃಷ್ಣ ಎಂಜಲು ಬಳಿ ತೋರಿಸ್ತಾ ಅಂತ ಕತೆ ಹೇಳ್ತಾರೆ, ಗೊತ್ತಾಯ್ತಾ? ಆಗ ನಾವು ಕೃಷ್ಣ ಬಳಿ ನಾವ್ಯಾಗ ಬೆಳಿಬೇಕು ಅಂತ ತೀರ್ಥ ಮಾಡಿದ್ರೆ ಪಜೀತಿ ಆಗ್ತದೆ ಅಷ್ಟು. ಹಾ, ನಾನಾ ಜನ ಶುಶ್ರೂಷ ಅಂದ್ರೆ ವಿತಿನ್ ಅವರ್ ಲಿಮಿಟ್ಸ್, ಎಲ್ಲರಿಗೂ ಎಲ್ಲ ಮಾಡಿ ಅಂತೇನು ಹೇಳೋದಿಲ್ಲ. ನಿಮಗೆ ಇಲ್ಲಿ ಏನಾಗುತ್ತೋ ಅಷ್ಟು ಮಾಡಿ. ಕೊನೆ ಪಕ್ಷ ತದ್ಭರಣಂ ಪ್ರಜಾನಾಂ, ಅದು ಮತ್ತೆ ಅದೇ ಹೇಳಿದ್ದೆ. ಅವೇಷ್ಟೋರ ನಮ್ಗೆ ಗೊತ್ತಾ ಮೊದ್ಲೀಗ? ಗೊತ್ತಿಲ್ಲ. ಅದಕ್ಕೇನೆ ನಾವು ಏನ್ ಮಾಡೋದಂದ್ರೆ, ಯಾರು ಬಸ್ದಲ್ಲಿ ಬಂದ ಯಾರೋ ಕೂತ್ಕೊಂಡ ಅವೆಷ್ಟವರ ಅವೆಷ್ಟವರ ಪ್ರಶ್ನೆ ಇಲ್ಲ. ಜಾಗ ಎತ್ತು ಕೂಡಿಸ್ತಾ ಇಲ್ಲ ಹೋದ್ರಿಲ್ಲ ಅಷ್ಟೆ. ಅಷ್ಟು ಮಾಡಿದ್ರೆ ಸಾಕಿ, ಎದ್ದು ಕೂಡಿಸೋ ಸಾಧ್ಯ ಇಲ್ಲದ ಹೋದ್ರು ಕೂಡ ಇಬ್ರು ಕೂಡ ಜಾಗದಲ್ಲಿ 3 ಜನ ಕೂಡಬಹುದು. ಇಬ್ಬರೇ ಕೂತ್ಬಿಟ್ಟಿರ್ತಾರೆ, ಒಬ್ಬರೇ ಕೂತ್ಬಿಟ್ಟಿರ್ತಾರೆ, ಇಷ್ಟಾಗಲ ಕೂತ್ಬಿಟ್ಟಿರ್ತಾರೆ. ಆ ತರ ಕೂಡಬಹುದು ಸರ್ಕೊಂಡು. ಅದಕ್ಕೆ ವೈಷ್ಣವ ಅವೆಷ್ಟವ ಬೇಕಿಲ್ಲ ಅದಕ್ಕೆ, ಅರ್ಥ ಆಯ್ತಾ? ಅಶ್ವಿಮ್ ಏನಂತ ಮಾಡ್ಕೋಬೇಕಲ್ಲಿ, ಅವಟಿಗೆ ವೈಷ್ಣವನೇ. ಇನ್ನು ದಾನ ಧರ್ಮ ಎಲ್ಲ ಮಾಡ್ಬೇಕು, ಅವಾಗ ಏನ್ ಮಾಡ್ಬೇಕು? ಅವಾಗ ಹುಡುಕ್ಬೇಕು. ಅರ್ಥ ಆಯ್ತಾ? ತಾರತಮ್ಯದಲ್ಲಿ ನಮಗೆ ಗೊತ್ತಿಲ್ಲದ ಭಾಗ ಇದೆ, ಗೊತ್ತಿರೋ ಭಾಗನೂ ಇದೆ. ಇನ್ನೂ ದೊಡ್ಡದಕ್ಕೆ ಸ್ವರೂಪ ಹುಡುಕ್ಬೇಕಾಗ, ಭಾರಿ ದೊಡ್ಡ ಗುರುಗಳನ್ನು ಸ್ವೀಕಾರ ಮಾಡೋಕೆ ಇನ್ನೂ ದೊಡ್ಡದಾಯ್ತು, ಒಂದೊಂದೆ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅನ್ನ ಆ ಯೋಚನೆ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ. ಎಲ್ಲಿ ಊಟದ ವಿಷಯದಲ್ಲಿ ಬೇರೆ ಹೇಳಿದ್ನಲ್ಲ, ಮೊದಲೇ ಕೊಡ್ಬೇಕಾದ್ರೆ ಬುದ್ಧಿ ಉಪಯೋಗಿಸ್ಬೇಕು. ಅವ್ರು ನಿಭಿಸ್ಬಾರ್ದಾಗ ತಾನೇ ಹೇಳ್ಬೇಕು, ಬೇಕಾರೆ ಅವ್ರು ನಿಭಿಸಿದ್ರೆ ತಪ್ಪಾಗುತ್ತೆ. ಅರ್ಥ ಆಯ್ತಿಲ್ಲ, ತಾನೇದ್ ಬೇರೆ ಕಡೆ ಹೋಗ್ಬೇಕಷ್ಟೇ. ಅದು ಅವ್ರು ನಿಭಿಸಿದ್ರೆ ಅವಮಾನ ಅದು, ಗೊತ್ತಾಯ್ತಾ? ಕೂತಿದ್ದೆ ಮೊದಲು ತಪ್ಪಲ್ಲಿ, ಎಂತ ಹೊತ್ತಲ್ಲಿ ಎಬ್ಬಿಸೋದು ಎರಡನೇ ತಪ್ಪಾಗುತ್ತೆ. ತೀರ್ ತಾನು ಬಂದು ಬೇರೆ ಕೊಡಿ ಕೊಡ್ಬೇಕು, ಎದ್ದೋ ಬಿಡ್ಬೇಕು ಅಷ್ಟೇ ಹೊರತು ಇದು ಮಾಡ್ಬೇಕು ಅಂತ ಅರ್ಥ ಅಲ್ಲ, ಅವ್ರು ನೆಬಿಸ್ಬೇಕು ಅಂತ ಅರ್ಥ ಅಲ್ಲ. ಅದೇ ಹೇಳಿದ್ದ ಉತ್ತರ, ಆದಷ್ಟು ಅವಾಯ್ಡ್ ಮಾಡಿ, ಇಲ್ಲಾಂದ್ರೆ ಎದ್ದು ಹೋಗಿ. ಅವ್ರು ನೆಬಿಸೋ ಹಕ್ಕಿಲ್ಲ, ಅದು ಆ ರೀತಿ ಮಾಡ್ಬೇಡ. ನಮ್ಮ ಜನ ದೂರ ಮಾಡ್ಕೊಂಡಿತ್ತು. ಕೊನೆಗೆ ವೈಷ್ಣವರು ಅಂದ್ರೆ ರಾಕ್ಷಸರು ಅಂತ ಹೇಳ್ಕೊಂಡು ಅಷ್ಟರ ಮಟ್ಟಿಗೆ ಎಲ್ಲರೂ ಒಯ್ತಾರೆ, ಒಯಸ್ತಾರೆ, ಓಡಿಸ್ತಾರೆ ಅಂತೇಳಿ. ಹಾಗೆಲ್ಲ ಮಾಡಬಾರ್ದು. ತಾನೇ ಎದ್ದು ಅವ್ರ ಮನಸ್ಸಿಗೆ ಏನನ್ಸುತ್ತಾ, ಪಾಪ ನೆಕ್ಸ್ಟ್ ಟೈಮು ಏ ನಾ ಭಾಳ ತೊಂದರೆ ಕೊಟ್ಟೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾನೆ, ಬರೋದಿಲ್ಲ ಅಂತ ತಾನೇ ಬೇರೆ ನೋಡ್ಕೊಂಡ್ಬಿಡ್ತಾನೆ. ಅವ್ರು ಅಂದ್ರೆ ಅವ್ರನ್ನ ಎಜುಕೇಟ್ ಮಾಡ್ಬೇಕು ಯಾವಾಗಲೂ, ಅದನ್ನ ಬಿಟ್ಟು ಇದು ಮಾಡಬಾರ್ದು, ಒಂಥರ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬಾರ್ದು. ಭೂತೇಶು ವಿರುದ್ಧಯದು ಉತ್ತಮಾಯೇ ಸರೀಸೃಪಾಸ್ತೇಷು ಸುಬೋಧನಿಷ್ಠಾ ತಥೋ ಮನುಷ್ಯಾ ಪ್ರವರಸ್ತೋಪಿ ಧರ್ವಸಿದ್ಧ ವಿಬುಧಾನುಗಾಯೇ. ಮೊದಲನೇದೇನು ಬಂತು, ತಾನು ಸರ್ವೋತ್ತಮ ಅಂತ ಹೇಳಿದ, ನಾನು ಸತ್ವಂ ಹಿಮೇ ಹೃದಯ ಯತ್ರ ಧರ್ಮ ಅಂತ ಹೇಳಿದ. ಆಮೇಲೆ ಏನ್ ಮಾಡಿದ, ವಾಯುದೇವರು ಸೇವೆ ಮಾಡಿ ಅಂತ ಹೇಳಿದ. ಈಗ ದೇವತಾ ತಾರತಮ್ಯ ಹೇಳಿದ. ಈ ಭರತಗೀತ ಶುದ್ಧ ವೈಷ್ಣವ ಗ್ರಂಥ ಅದು, ಗೊತ್ತಾಯ್ತಾ? ಇಡೀ ತಾರತಮ್ಯ. ಭೂತೇಶು ವಿರುದ್ಧ ಉದುತ್ತಮಾಯೇ ಸರೀಸೃಪಾಹ, ಕಪಿಲಗೀತೆಯಲ್ಲಿ ಬಂದಿತ್ತು. ಜನಗಳಿಗೆ ಚೇತನ ಶ್ರೇಷ್ಠ, ಅದರಲ್ಲಿ ಬುದ್ಧಿರೋ ಚೇತನ ಶ್ರೇಷ್ಠ, ಓಡಾಡೋ ಚೇತನ ಶ್ರೇಷ್ಠ ಅಂತ ಹೇಳ್ಕೊತ ಹೇಳ್ಕೊತ ಬಂದಿದ್ರಲ್ಲ, ಇದು ಶಾರ್ಟ್ ಆಗಿ ಹೇಳ್ಬಿಡ್ತಾರೆ, ಭಾಳ ಡೀಟೇಲ್ ಆಗಿ ಹೇಳಿದ್ರಲ್ಲಿ ಸಿಕ್ಕದಾಗಿ ಹೇಳ್ತಾರೆ. ವಿರುದ್ಧ, ವಿರುದ್ಧಗಳು ಅಂದ್ರೇನು? ಬಳ್ಳಿಗಳು. ಉದುತ್ತಮಾಯಿ ಅಂದ್ರೆ ಜಂಗಮ ಪ್ರಾಣಿಗಳು, ವೃಕ್ಷಗಳು, ಗಿಡಗಳು ಮೊದಲಾದವುಗಳಿಗಿಂತ. ಸ್ಥಾವರೇಭ್ಯ ಸರೀಸೃಪಾಹ, ಸರೀಸೃಪಗಳು ಅಂದ್ರೇನು? ಸರ್ಪಗಳು ಅಂತ ಅರ್ಥ. ಸರ್ಪಗಳು ಶಬ್ದಕ್ಕೆ ಮುಖ್ಯವಾಗಿ ಏನಂತ ಅರ್ಥ, ಸ್ಥಾವರಕ್ಕಿಂತ ಜಂಗಮ ಶ್ರೇಷ್ಠ, ಸ್ಥಾವರ ಪ್ರತಿಭೆಗಿಂತ ಜಂಗಮ ಶ್ರೇಷ್ಠ ಪ್ರತಿಭೆ, ಅದಕ್ಕೆ ಕರೆದಿದ್ದ ಹಾಗೆ. ಅದರಲ್ಲಿ ಯಾರು ಶ್ರೇಷ್ಠ? ದೇಶು ಸುಬೋಧ ನಿಷ್ಠಾ, ಜ್ಞಾನ ಇರೋ ಪ್ರಾಣಿಗಳು ಶ್ರೇಷ್ಠ. ಜ್ಞಾನ ಇರದಿರೋ ಪ್ರಾಣಿಗಳಿಂದ ಜ್ಞಾನ ಇರೋ ಪ್ರಾಣಿಗಳು ಶ್ರೇಷ್ಠ, ಸುಬೋಧ ನಿಷ್ಠಾ. ಅವರಲ್ಲಿ ಯಾರು ಶ್ರೇಷ್ಠ? ತಥೋ ಮನುಷ್ಯ, ಅವರಿಗಿಂತ ಶ್ರೇಷ್ಠರು ಯಾರು? ಮನುಷ್ಯರು. ಪ್ರವರಾಹ, ಪ್ರವರಾಹ ಅಂದ್ರೆ ವರ ಶ್ರೇಷ್ಠ, ಪ್ರವರ ಶ್ರೇಷ್ಠ ಶ್ರೇಷ್ಠರು. ತಥೋಪಿ ಗಂಧರ್ವ ಸಿದ್ಧಾ, ಮನುಷ್ಯರಿಗಿಂತ ಯಾರು ಶ್ರೇಷ್ಠ? ಗಂಧರ್ವರು ಸಿದ್ಧರು ಶ್ರೇಷ್ಠ. ಅವರಿಗಿಂತ ವಿಪಥಾನುಗಾಯಿ ದೇವಾನುಚರರಿದ್ದಾರಲ್ಲ ಅವರು ಶ್ರೇಷ್ಠ. ದೇವಾಸುರೇಭ್ಯೋ ಮಘವಾನ್ ಪ್ರಧಾನ. ಇನ್ನು ದೇವಾಸುರರಿಗಿಂತ ಯಾರು ಶ್ರೇಷ್ಠ ಅಂತ ಕೇಳಿದರೆ ಮಘವಾನ್, ಇಂದ್ರದೇವರು ಪ್ರಧಾನ. ಮಘವಾನ್ ಅಂದರೆ ಇಂದ್ರ. ಮಘವಾನ್ ಪ್ರಧಾನ. ದಕ್ಷಾದಯೋ ಬ್ರಹ್ಮಸುತಾಶ್ಚ ತೇಷಾಂ. ಅದೇ ರೀತಿ ದಕ್ಷಾದಿಗಳು ಶ್ರೇಷ್ಠ, ಅದೇ ರೀತಿ ಬ್ರಹ್ಮಸುತರು ತನಕಾದಿಗಳು ಶ್ರೇಷ್ಠ. ಆಮೇಲೆ ಭವಃ ಪರಃ, ಅವ್ರ ಮೇಲೆ ಯಾರಿದ್ದಾರೆ? ರುದ್ರದೇವರು ಶ್ರೇಷ್ಠ. ಪರಹ ಸೋಥ ವಿರಿಂಚ ವೀರ್ಯ, ಅವರ್ಯಾರು? ಬ್ರಹ್ಮದೇವರ ಮಕ್ಕಳವರು. ಸಭತ್ಪರಹ, ಸೊ ನ್ಯಾಚುರಲಿ ಬ್ರಹ್ಮದೇವರು ಶ್ರೇಷ್ಠ. ಅದಕ್ಕಿಂತ ಸಭತ್ಪರಹ, ಬ್ರಹ್ಮದೇವರು ನನ್ನ ಉಪಾಸನೆ ಮಾಡ್ತಾರೆ. ಅಹಂ ದ್ವಿಜ ದೇವ ದೇವ, ನಾನು ಎಲ್ಲರಿಗಿಂತನೂ ಶ್ರೇಷ್ಠ. ಈ ತಾರತಮ್ಯವನ್ನು ಹೇಳ್ತಾ ವಿಷ್ಣು ಸರ್ವೋತ್ತಮತ್ವನ ಬಹಳ ಸಿಂಪಲ್ ಆಗಿ ಹೇಳಿರೋ ಭಾಗ ಇದು. ಇಷ್ಟೆಲ್ಲ ಹೇಳಿದ ಮೇಲೆ ತಾರತಮ್ಯ ಇಲ್ಲ ಅಂದ್ರೆ ತಪ್ಪಾಗತ್ತೆ. ದಬ್ರಾಹ್ಮಣೈ ಸ್ಥೂಲಯೇ ಭೂತವನ್ಯತ್ ಪಶ್ಯಾಭಿ ವಿಪ್ರಾತ್ ಕಿವತಃ ಪರಂನು ಯಸ್ಮಿನ್ ರುಭಿ ಪ್ರಹುತಂ ಶ್ರದ್ಧಯಾಹಂ ಅಶ್ಯಾಮಿ ಕಾಮಂ ನಥತಾಗ್ನಿಹೋತ್ರೇ. ಇಂದು ಮನುಷ್ಯರೊಳಗೆ ನ ಬ್ರಾಹ್ಮಣೈ ತುಲಯೇ ಭೂತಮನ್ಯತ್, ಬ್ರಾಹ್ಮಣರಿಗೆ ಸಮಾನವಾಗಿ ಇನ್ನೊಂದು ವಸ್ತು ಇಲ್ಲ. ಯಾವ ಪ್ರಾಣಿಯೂ ಕೂಡ ಬ್ರಾಹ್ಮಣರಿಗೆ ಸಮಾನ ಆಗೋದಿಲ್ಲ. ಬ್ರಾಹ್ಮಣ ಶಬ್ದಕ್ಕೆ ಜಾತ್ಯ ಬ್ರಾಹ್ಮಣ ಅಂತ ಸಾಮಾನ್ಯ ಅರ್ಥ. ನಿಜವಾದ ಬ್ರಾಹ್ಮಣ ಅಂದ್ರೇನು? ಜ್ಞಾನಿ. ಬ್ರಹ್ಮಾಣತಿ ಇತಿ ಬ್ರಹ್ಮಜ್ಞಾನಿ ಅಂತ ಅರ್ಥ. ಭೂತಮನ್ಯತ್ ಪಶ್ಯಾವಿ ವಿಪ್ರಾತ್ ಪ್ರಥಕಿಮತಃ ಪರಮ್ನು. ಅಪರೋಷಕ್ತಿ ಯಾರಿಗಂತೂ ಮುಖ್ಯ ಅರ್ಥ, ಅದು ಓದ್ದವರು ಅಂತ ಅನಂತರದ ಅರ್ಥ. ಇನ್ನು ಅಟ್ಲೀಸ್ಟ್ ಬ್ರಾಹ್ಮಣ ಅಂತ ಇನ್ನೊಂದು ಅರ್ಥ. ಬಟ್ ತಾರತಮ್ಯ ಅದರಲ್ಲೂ ಕೂಡ ಮುಖ್ಯವಾಗಿ ತಗೋಬೇಕಾದ ಜ್ಞಾನಿಗಳೇನೆ ಬರೀತಾರೆ. ಬ್ರಾಹ್ಮಣೈ ಬ್ರಹ್ಮಜ್ಞಾನಿಭಿ ಅನ್ಯತ್ ಭೂತಂ ಪ್ರಾಣಿಂ ನ ತುಲಯೇ ತುಲ್ಯಂ ನಗಣಯಾಮಿ. ಯಾರು ಈಕ್ವಲ್ ಅಲ್ಲ ಅವರಿಗೆ. ಮುಂದೆ ಬ್ರಹ್ಮವೇದ ತದಣತೀತಿ ಸಮ್ಯಗ್ ಅವಗಚ್ಚತಿ ಇತಿ ಬ್ರಾಹ್ಮಣ. ಆಚಾರ್ಯ ಗೀತಾ ಭಾಷೆಯಲ್ಲಿ ಬರೆದ ಅರ್ಥ ಇದು. ಗೊತ್ತಾಯ್ತಾ? ಗೀತಾ ಭಾಷೆಯೊಳಗೆ ಹೇಳಬೇಕಾದ್ರೆ ತಾವಾನ ಯಾವಾನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತ. ಅಲ್ಲಿ ಬ್ರಾಹ್ಮಣ ಶಬ್ದಕ್ಕೆ ಅರ್ಥ ಬರೀತಾರೆ ಆಚಾರ್ಯ. ಅದನ್ನಲ್ಲಿ ಸೇರಿಸ್ತಾರೆ ಬ್ರಾಹ್ಮಣಸ್ಯ ಅಂದ್ರೇನು? ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ, ಬ್ರಹ್ಮ ಜಿಜ್ಞಾಸೆ ಮಾಡುವವನು ಅಂತ ಅರ್ಥ. ಮುಖ್ಯ ಅಂತ ಬ್ರಾಹ್ಮಣರಿಗಿಂತ ಯಾರು ಶ್ರೇಷ್ಠರಲ್ಲ. ಇನ್ನು ಅತ್ಯಂತ ಮುಖ್ಯ ಪ್ರಾಣರು ಯಾರು ಅಂತ ಕೇಳಿದರೆ ಬ್ರಹ್ಮದೇವರೇ. ಮುಖ್ಯಪ್ರಾಣಸ್ಯ ಸ್ವರೂಪ ಹನುಮದಾದಿಭಿ ಬ್ರಾಹ್ಮಣಶ್ಚ. ಹನುಮಂತಾಚಾರ್ಯರು ಹಾಗೆಲ್ಲ ಕರೀತಾರಲ್ಲ, ಹಾಗೆ ಹನುಮಂತ ದೊಡ್ಡ ಬ್ರಾಹ್ಮಣ. ಯಾಕೆ ಹೆಸರು ಕಪಿ ಆದರೂ ಕೂಡ ರಾಮದೇವರನ್ನ ಅವರಂತೆ ಅರ್ಥ ಮಾಡಿಕೊಂಡವರೇ ಇಲ್ಲ. ಭೀಮಸೇನ ದೊಡ್ಡ ಬ್ರಾಹ್ಮಣ, ಶ್ರೀಮದ್ ಆಚಾರ್ಯರು. ಆ ಕ್ರಮದಲ್ಲಿ ದೇವತೆಗಳೆಲ್ಲ ಬ್ರಾಹ್ಮಣರು. ಬ್ರಾಹ್ಮಣಶ್ಚ ಅಥೋ ಮುಖ್ಯಪ್ರಾಣಾತ್ ವಿಪ್ರಾಚ್ಯ ಪರಮುತ್ತಮಂ ಸನ್ನಿಧಾನ ಪಾತ್ರಂ ಕಿನ್ನು ಪಶ್ಯಾಮಿ. ಅದರಲ್ಲಿ ವಿಪ್ರ, ವಿಪ್ರ ಅಂತ ಹೇಳಿದ್ರೇನು? ಮೊದಲೇ ಬ್ರಾಹ್ಮಣ, ಬ್ರಹ್ಮಜ್ಞಾನಿ, ಹನುಮಂತ, ಭೀಮ ಆಯಿತು. ಅದರಲ್ಲೂ ಮಧ್ವರೂಪ, ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ಅದಕ್ಕೆ ಲೋಕ ಹುಟ್ಟಿನಲ್ಲಿ ಕ್ಷತ್ರಿಯ. ಕೃಷ್ಣ ಯಾರಾಗಿದ್ರೆ? ಕೃಷ್ಣ ಯಾರು? ಆ ರೀತಿ ಸ್ವರೂಪದಲ್ಲಿ ನಾರಾಯಣ, ಅವತಾರದಲ್ಲಿ ಕ್ಷತ್ರಿಯ. ಅದೇ ರೀತಿ ಸ್ವರೂಪದಲ್ಲಿ ಇವರು ಮುಖ್ಯಪ್ರಾಣ, ಅವತಾರದಲ್ಲಿ ಭೀಮಸೇನ ಕ್ಷತ್ರಿಯ. ಸ್ವರೂಪ ಗೊತ್ತಾದ ಮೇಲೆ ಅವ್ರ ಯಾವ ಜಾತಿ ಪ್ರಶ್ನೆ ಬರೋದಿಲ್ಲ, ಕೌಂಟ್ ಆಗೋದಿಲ್ಲ ಅದೆಲ್ಲ ಕೂಡ. ಬ್ರಹ್ಮವೇದ ಮುಂದೆ ಅಥೋ ಮುಖ್ಯಪ್ರಾಣಾತ್ ವಿಪ್ರಾಚ್ಯ ಪರಮುತ್ತಮ ಸನ್ನಿಧಾನ ಪಾತ್ರಂ ಕಿನ್ನು ಪಶ್ಯಾಮಿ. ಇನ್ನು ಬ್ರಾಹ್ಮಣರಿಗಿಂತ ವಿಪ್ರ ಶಬ್ದ, ಬ್ರಾಹ್ಮಣ ಅಂಬುದು ಸಾಮಾನ್ಯ ಬ್ರಾಹ್ಮಣ ಅಂತ ಅರ್ಥ. ವಿಪ್ರ ಅಂದ್ರೆ ವೇದವನೋದದ ವಿಪ್ರ ತಾನೇಕೆ. ವೇದ ಓದಿದ ಬ್ರಾಹ್ಮಣನ ವಿಪ್ರ ಅಂತ ಕರೀತಾರೆ. ವೇದ ಓದಿದ ಬ್ರಾಹ್ಮಣ, ಬರೀ ಬ್ರಾಹ್ಮಣಗಿಂತ ಯಾರು ಶ್ರೇಷ್ಠ? ವಿಪ್ರ, ವೇದ ಓದಿದ ಬ್ರಾಹ್ಮಣ ಶ್ರೇಷ್ಠ. ಅದನ್ನೆಲ್ಲ ಮನುಸ್ಮೃತಿಯಲ್ಲಿ ಹೇಳುತ್ತಾರೆ. ಸಮಂ ಅಬ್ರಾಹ್ಮಣೇ ದಾನಂ. ಒಬ್ಬ ಬ್ರಾಹ್ಮಣ ಅಲ್ಲ, ಅವನೇ ದಾನ ಮಾಡ್ದ. ಅದು ಎಷ್ಟೋ ಅಷ್ಟೋ, ಎಷ್ಟು ಕೊಟ್ಟರೆ ಅಷ್ಟು ಬರುತ್ತೆ. ದ್ವಿಗುಣಂ ಬ್ರಾಹ್ಮಣ ಬ್ರುವೆ, ಬ್ರಾಹ್ಮಣ ಅಂತ ಹೇಳ್ಕೊತಾನೆ. ಹೆಸರಿ ಬ್ರಾಹ್ಮಣ ಅಂತ ಅರ್ಥ. ಹೆಸರಿ ಬ್ರಾಹ್ಮಣನ ಕೊಟ್ಟರೆ ಎಷ್ಟು? ಡಬಲ್ ಪುಣ್ಯ ಬರುತ್ತೆ, ಒಂದು ಎರಡಾಗುತ್ತೆ. ಗೊತ್ತಾಯ್ತಾ? ಆಮೇಲೆ ಇದೇ ನಾನಲ್ಲ, ನಿಜವಾದ ಧರ್ಮಾನುಷ್ಠಾನ ಪರ ಬ್ರಾಹ್ಮಣ ಇದ್ದಾನಲ್ಲ, ಅವನು ಶತಂ ಸಹಸ್ರಂ, ಅವನು ಸಾವಿರ ನೂರು ಸಾವಿರಷ್ಟು ಪುಣ್ಯ ಬಂದ್ಬಿಡುತ್ತೆ. ಅನಂತಂ ವೇದ ಪಾರಗೆ. ಇನ್ನು ವೇದಾಧ್ಯಯನ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಅವನಿಗೆ ಕೊಟ್ಟರೆ ಇನ್ಫೈನೈಟ್ ಆಗುತ್ತೆ. ಅದು ತಾರತಮ್ಯ ಅದರಲ್ಲೂ ಕೂಡ. ಅದೇ ರೀತಿ ಇಲ್ಲಿ ಹೇಳ್ತಾನೆ, ವಿಪ್ರಾತ್ ಕಿಮತಃ ಪರಮನು. ಇದರಲ್ಲಿ ವಾಯುದೇವರು ಶ್ರೇಷ್ಠ, ಅದರ ಬ್ರಾಹ್ಮಣ ರೂಪ ಯುದ್ಧ ರೂಪ ಇನ್ನೂ ಶ್ರೇಷ್ಠ. ವಾಯುದೇವರ ಪರಮಾತ್ಮನ ಮುಖ್ಯ ಪ್ರತಿಭಾ ಯಾರು ಅಂದರೆ ವಾಯುದೇವರೇ. ಯಸ್ಮಿನ್ ರುಭಿ ಪ್ರಹುತಂ ಶ್ರದ್ಧಯಾಹಂ, ಅವರೊಳಗೆ ನಾನು ಕೊಟ್ಟರೆ, ಅರ್ಪಣೆ ಮಾಡಿದರೆ, ಸ್ವೀಕಾರ ಮಾಡ್ತೇನೆ. ವಾಯುದೇವ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಕೊಟ್ಟು ಸ್ವೀಕಾರ ಮಾಡ್ತೇನೆ. ಇಲ್ಲಿ ಬ್ರಾಹ್ಮಣ ಭೋಜನ ಮಾಡಿ ಸ್ವೀಕಾರ ಮಾಡ್ತೇನೆ. ಸಾರಿಗ್ರಾಮ ತಿಂಬೋದಿಲ್ಲ, ಪ್ರತಿಭೆಗಳು ತಿಂಬೋದಿಲ್ಲ. ಎಲ್ಲಿ ತಿನ್ಲಕ್ಕೆ ಬರುತ್ತದೆ? ಬ್ರಾಹ್ಮಣರೊಳ ಪರಮಾತ್ಮದಿಂದ. ಯಸ್ಮಿನ್ ರುಭಿಹಿ ಪ್ರಹುತಂ ಶ್ರದ್ಧಯಾಹಂ ಅಶ್ನಾಮಿ. ಶ್ರದ್ಧೆಯಿಂದ ಯಾರು, ನಾನು ಶ್ರದ್ಧೆಯಿಂದ ತಗೋತೇನೆ ಅಲ್ಲ, ಅಹಂ ಶ್ರದ್ಧಯಾ ಪ್ರಹುತಂ. ಶ್ರದ್ಧೆಯಿಂದ ಯಾರು ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡ್ತಾರೋ ಅದನ್ನು ನಾನು ತಗೊಳ್ತೇನೆ. ಕಾಮಂನ ತಥಾ ಅಗ್ನಿಹೋತ್ರೇ. ಆದರೆ ಯಜ್ಞಯಾಗದಲ್ಲಿ ಅಷ್ಟು ತಗೊಳ್ಳೋದಿಲ್ಲ. ಬ್ರಾಹ್ಮಣ ಭೋಜನ ಎಷ್ಟು ತಗೋತೀನಲ್ಲ, ಅಷ್ಟು ತಗೊಳ್ಳೋದಿಲ್ಲ ಅಗ್ನಿಹೋತ್ರದೊಳಗೆ. ಅಗ್ನಿಹೋತ್ರ ತಗೊಳ್ಳೋದಿಲ್ಲ ಅಂತಲ್ಲ, ಇದರಷ್ಟು ತಗೊಳ್ಳೋದಿಲ್ಲ ಅಂತ. ಸೊ ಯಜ್ಞಕ್ಕಿಂತ ಯಾವ ಶ್ರೇಷ್ಠ? ಅದರ ಭೋಜನ ಶ್ರೇಷ್ಠ. ಎರಡು ಮಾಡೋದು ಇನ್ನೂ ಶ್ರೇಷ್ಠ. ಹೋಮಾದಿಗಳನ್ನು ಮಾಡದೆ ಯಜ್ಞ ಮಾಡಿದ್ರೆ ಕೊನೆ ಭೋಜನ ಮಾಡಿಸ್ತಾ ಬಹಳ ಸಾಧಕ್ಕೆ ಬಂದು ನಿಯಮ ಜಪ ಗೊತ್ತಾಯ್ತಾ? ತರ್ಪಣ, ಹೋಮ, ಭೋಜನ, ನಾಲ್ಕಾದರೆ ಒಂದು ಮಂತ್ರ ಪೂರ್ತಿ ಆದಾಗ ಲೆಕ್ಕ. ಮೊದಲನೇದಾಗಿ ಜಪ ಮಾಡಿಸ್ಬೇಕು, ಎರಡನೇದಾಗಿ ತರ್ಪಣ 10:1 ತರ್ಪಣ, ಆಮೇಲೆ ಏನ್ ಮಾಡಬೇಕು ಹೋಮ, ಆಮೇಲೆ ಏನ್ ಮಾಡಬೇಕು ಭೋಜನ, ನಾಲ್ಕು ಮಾಡಿದ್ರೆ ಒಂಥರ ಜಪ ಪೂರ್ತಿ ಆದ ಪುಣ್ಯ ಬರುತ್ತೆ. ಕಿಮತಃ ಪರಂನು ಯಸ್ಮಿನ್ ರುಭಿ ಪ್ರಹೃತಂ ಶ್ರದ್ಧಯಾಹಂ ಅಶ್ನಾಮಿ ಕಾಮಂ ನ ತಥಾ ಅಗ್ನಿಹೋತ್ರೇ ಧೃತಃ ತನೂಃ ಕುಶತೀರ್ಮೇ ಪುರಾಣೀಃ ಪುರಾಣೀಯೈಃ ಯೇನೇಹ ಸತ್ವಂ ಪರಮಂ ಪವಿತ್ರಂ ಶಮೋದಮ ಸತ್ಯವನುಗ್ರಹಶ್ಚ ತಪಸ್ತಿತಿಕ್ಷಾ ಅನುಭವಶ್ಚ ಯತ್ರ ಧೃತಃ ತನೂಃ ಕುಶತೀಃ ಮೇ ಪುರಾಣೀಃ ಯೇನ ಇಹ ಸತ್ವಂ ಪರಮಂ ಪವಿತ್ರಂ. ನನ್ನ ಸನ್ನಿಧಾನ ಎಲ್ಲೆಲ್ಲಿರುತ್ತೆ ಅಂತ ಪರಮಾತ್ಮ ಹೇಳ್ತಾರೆ. ಧೃತಃ ತನೂಃ ಉಶತೀಃ ಮೇ, ಉಶತೀಹಿ ಅಂದರೆ ಸೇವೆಗೆ ಅರ್ಹವಾದಂಥ ನನ್ನ ಸನ್ನಿಧಾನ. ಪುರಾಣೀಹಿ ಪ್ರಾಚೀನ ಕಾಲದ ಸನ್ನಿಧಾನ ಏನಂತ ಕೇಳಿದರೆ, ಏನೇಹ ಸತ್ವಂ ಪರಮಂ ಪವಿತ್ರಂ, ಆ ಸನ್ನಿಧಾನದಿಂದಾಗಿ ವಸ್ತುಗಳು ಪರಮ ಪವಿತ್ರ ಅನ್ನಿಸ್ತಾ ಇದೆ. ಮತ್ಸ್ಯಾದಿ ರೂಪಗಳು ಒಂದು ರೀತಿ, ಬೇರೆ ಕಡೆ ಎಲ್ಲಿರ್ತೇನೆ ಅಂತ ಕೇಳಿದರೆ, ಶಮಃ ದಮಃ ಸತ್ಯಂ ಅನುಗ್ರಹ ಚ ತಪಃ ತಿತಿಕ್ಷ ಅನುಭವ ಚ ಯತ್ರ. ಇಲ್ಲೆಲ್ಲ ಸನ್ನಿಧಾನ ಭಾರಿ ಜಾಸ್ತಿ ನಂದು ಅಂತ ಹೇಳ್ತಾರೆ. ಇಲ್ಲೆಲ್ಲಿ ಉಶತೀಹಿ ನಿರ್ಬಲಾ ಬೇತರೂ ಪೂರ್ತಯು ವೇದಲಕ್ಷಣಾ ಮತ್ಸ್ಯಾದಿ ಲಕ್ಷಣಾವಾಧೃತಃ ಯತ್ರ ಚ ಬ್ರಾಹ್ಮಣೇ ಪರಮ ಪವಿತ್ರ ಸತ್ವಾದಯೋ ಗುಣಾ ಸಂತಿ. ಇಲ್ಲಿ ಶಮ ದಮ ಬಂದಿದೆ, ಶಮ ದಮ ಜ್ಞಾನ ಆಸ್ತಿಕ ಎಲ್ಲ ಯಾರ ಲಕ್ಷಣ? ಬ್ರಾಹ್ಮಣ ಲಕ್ಷಣ ಭಗವದ್ಗೀತೆಯಲ್ಲಿ ಬಂದಿದೆ. ಪರಮ ಉತ್ತಮಂ ವಿಷ್ಣು ಪೂಜಾಧಿಷ್ಠಾನಂ ಕಿನ್ನು ನ ಕಿಮಪೀತಿ ಪೂರ್ವೇಣಾನ್ವಯ. ಇದನ್ನೇ ಭಗವದ್ಗೀತೆಯೊಳಗೆ ಯದ್ಯದ್ವಿಭೂತಿ ಮತ್ ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವ. ಎಲ್ಲೆಲ್ಲಿ ಗುಣಗಳಿರುತ್ತೋ ಅಲ್ಲಿ ದೇವರ ಸನ್ನಿಧಾನ ತಿಳ್ಕೊಂಡ್ಬಿಟ್ರೆ ಆಯ್ತು. ಇವತ್ತಾಗ ಮೆರಿಟ್ ಅನ್ನೋದನ್ನು ಓವರ್ಕಮ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಒಳ್ಳೆ ಮೆರಿಟ್ ಇದ್ದಾಗ ಎಂಥ ಪ್ರಸಂಗ ಒಂದು ಏನು ಮಾಡಬೇಕಾಗತ್ತೆ, ಅದು ಡ್ಯೂ ಪ್ಲೇಸ್ ಕೊಡಲೇಬೇಕು. ಅದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸನ್ನಿಧಾನ ದೇವರ ಸನ್ನಿಧಾನ ಇರುತ್ತೆ ಅಂತ ಅರ್ಥ. ಅದರಲ್ಲಿ ಅನುಗ್ರಹ ಪರಕ್ಲೇಶ ಪರಿಹಾರ ಪ್ರಯತ್ನ, ಅಲ್ಲಿದ್ದು ಅನುಗ್ರಹ ಮಾಡ್ತೇನೆ ನಾನು. ಮತ್ತೆ ಇನ್ನೊಂದು, ಅನುಗ್ರಹ ಮಾಡೋರಲ್ಲಿ ನನ್ನ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಅನುಗ್ರಹ ಮಾಡೋ ಸನ್ನಿಧಾನ ಇರುತ್ತೆ. ಅನುಗ್ರಹ ಅಂದ್ರೆ ಏನು? ಯಾರಿಗೆ ನೀಡಿ ಪರ್ಸನ್ಸ್ ಇರ್ತಾರೋ ಅವರಿಗೆ ಸಹಾಯ ಮಾಡೋದಕ್ಕೆ ಅನುಗ್ರಹ ಅಂತ ಕರೀತಾರೆ. ಅನುಗ್ರಹ ಅನುಸೃತ್ಯ ಗೃಹ್ಯತೆ ಅಂದ್ರೆ ಅವರನ್ನು ಮೇಲೆ ಕೆತ್ತೋದು ಅಂತ ಅರ್ಥ. ಯಾರು ಅನುಗ್ರಹ ಮಾಡೋ ಗುಣ ಹೊಂದಿರ್ತಾರಲ್ಲ ಅವರನ್ನು ಸನ್ನಿಧಾನ ಇಟ್ಟಿರ್ತೇನೆ. ಎಲ್ರಿಗೂ ಅನುಗ್ರಹ ಮಾಡೋದು ಯಾರು? ದೇವರು. ಸೊ ಅನುಗ್ರಹ ಮಾಡೋರಲ್ಲಿ ನನ್ನ ಸನ್ನಿಧಾನ ಇರ್ತದೆ. ತಪಃ ತಪಸ್ಸಲ್ಲಿ ಸನ್ನಿಧಾನ ಇರುತ್ತದೆ. ತಿತಿಕ್ಷ ಸಹನೆಯಲ್ಲಿ ಇರುತ್ತೆ. ಅನುಭವಶ್ಚ ಯತ್ರ, ಇಲ್ಲಿ ಸಾತ್ವಿಕ ಅನುಭವ ಬ್ರಹ್ಮಜ್ಞಾನಂ ಅಂತ ಅರ್ಥ ಹೇಳ್ತಾರೆ. ಅದಿರಲ್ಲಿ ನನ್ನ ಸನ್ನಿಧಾನ ಇರುತ್ತೆ ಅಂತ ಹೇಳಿದರು. ಮತ್ತೋಪ್ಯನಂತಾತ್ ಪರತಃ ಪರಸ್ಮಾತ್ ಸ್ವರ್ಗಾಪವರ್ಗಾಧಿಪತಿರ್ನ ಕಿಂಚಿತ್ ಯಶಾಂ ಕಿಮು ಸ್ಯಾತ್ ಇತರೇಣ ತೇಷಾಂ ಅಕಿಂಚನಾನಾಂ ಮಯಿ ಭಕ್ತಿ ಭಾಜಾಂ. ಈಗ ಹೇಳ್ತಾನೆ ತನ್ನ ಸರ್ವೋತ್ತಮ ಅಂತ ಮತ್ತೆ ಹೇಳ್ತಾನೆ. ಮತ್ತೋಪಿ ಅನಂತಾತ್ ಪರತಃ ಪರಸ್ಮಾತ್ ಸ್ವರ್ಗಾಪವರ್ಗಾಧಿಪತೇ ನ ಕಿಂಚಿತ್. ನಾನು ಅನಂತ, ನಾನು ಪರತಃ ಪರಮ, ಉತ್ತಮರಿಗಿಂತ ಉತ್ತಮ, ಸ್ವರ್ಗ ಅಪವರ್ಗದ ಅಧಿಪತಿ ನಾನು. ಸ್ವರ್ಗ ಮೋಕ್ಷ ಎಲ್ಲ ಕೊಡೋದು ನಾನೇ, ನನಗಿಂತ ದೊಡ್ಡವನು ಯಾರೂ ಇಲ್ಲ. ಅದೇ ಲಕ್ಷ ಮತ್ತಃ ಪರತರಂ ನಾಣ್ಯತೆ ಕಿಂಚಿದಷ್ಟಿ ಧನಂಜಯ. ಭಗವದ್ಗೀತೆಯಲ್ಲಿ ಬಂದಾಗಿ ಸ್ಪಷ್ಟ ಕೃಷ್ಣರೂಪದಿಂದ ಹೇಳಿದ, ವೃಷಭ ರೂಪದಿಂದ ಹೇಳಿದ. ಇದರಿಂದ ಅರ್ಥ ಆಯಿತು, ಎಲ್ಲ ರೂಪಗಳು ಏನವೋ ಸಮಾನ ಅಂತ ಅರ್ಥ. ವಿಶ್ವ ಸ್ವರ್ಗಾಧಿಪತಿಯರ್ ನ ಕಿಂಚಿತ್. ಅದೇ ರೀತಿ ಇದನ್ನ ಯಾರು ತಿಳ್ಕೊಳ್ತಾರಲ್ಲ, ಯಶಾಂ ಕಿಮು ಸ್ಯಾದ್ ಇತರೇಣ ತೇಷಾಂ ಅಕಿಂಚನಾನಾಂ ಮಯಿ ಭಕ್ತಿ ಭಾಜಾಂ. ಈ ರೀತಿ ಯಾರು ತಿಳ್ಕೊಂಡಿರ್ತಾರೆ, ತಿಳ್ಕೊಂಡು ಭಕ್ತಿ ಮಾಡ್ತಾರೆ, ಅವರಿಗೆ ಆಗಲೇ ಇರೋ ಕೆಲಸನೇ ಎಲ್ಲ ಸಿದ್ಧಿ ಕೊಟ್ಬಿಡ್ತೇನೆ ಅಂತ ಹೇಳಿದೆ. ಅಕಿಂಚನಾನಂ, ಹೊರಗೆ ಮಾತ್ರ ಏನೂ ಇಲ್ಲ ಅವರಿಗೆ, ಆದರೆ ನಾನು ಕೊಡೋದು ಬಾಕಿ ಉಳಿಸೋದೇ ಇಲ್ಲ, ಎಲ್ಲ ಕೊಟ್ಬಿಡ್ತೆ. ಅಂದರೆ ಬ್ರಹ್ಮಜ್ಞಾನದಿಂದ ಏನಾಗುತ್ತೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ. ಹರಿಸರ್ವೋತ್ತಮತ್ವ ಜ್ಞಾನದಿಂದ ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಅರ್ಥ. ನಾನು ಸಾಧಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಸಮಾನ ಯಾರು ಲೋಕದೊಳಗೆ, ನಿಮ್ಮನ್ನು ಬಿಟ್ಟರೆ ಗತಿ ಇಲ್ಲ ಅಂದ್ಕೊಂಡು ಏನು ಮಾಡ್ತಾರೆ ಮನುಷ್ಯ? ಸ್ವಲ್ಪ ಮನುಷ್ಯರು ಇಷ್ಟ ಇಲ್ಲವರು ಹಾಳಾಗೋಗಲಿ ಅಂತಾರೋ ಕೊಡ್ತಾರೆ. ನಿಮ್ಮನ್ನು ಬಿಟ್ಟರೆ ಗತಿ ಇಲ್ಲ ನನಗೆ, ನಿಮ್ಮನ್ನೇ ನಂಬಿಕೊಂಬಂದಿದ್ದೇನೆ ಅಂತ ಕೇಳಿದರೆ ಏನು ಮಾಡ್ಬೇಕು? ಅವ್ರು ಕೇಳಿದಷ್ಟು ಕೊಡೋದವ್ರು ಎಷ್ಟಾರು ಕೊಡ್ತಾರೆ? ಸ್ವಲ್ಪಾರು ಸಹಾಯ ಮಾಡಬೇಕಾಗತ್ತೆ. ಆದರೆ ದೇವ್ರ ಆ ರೀತಿ ಉಪಾಸನೆ ಮಾಡಿದ್ರು, ಇವರು ಸುಳ್ಳು ಸುಳ್ಳೆ ಅಂದರೂ ಕೊಡ್ತಾರೆ. ದೇವ್ರು ಆ್ಯಕ್ಚುಲಿ ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾರೆ. ತಿಳ್ಕೊಂಡವರಿಗೆ ಎಲ್ಲ ವಿಧವಾದ ಅನುಗ್ರಹ ಮಾಡ್ತೇನೆ. ಆದರೆ ಸುಮ್ಮನೆ ತಿಳ್ಕೊಂಡು ರೂಪಾಯಿಲ್ಲ, ಮೆಕ್ಯಾನಿಕಲಿ ಭಕ್ತಿ ಭಾಜ, ಭಕ್ತಿ ಇರಬೇಕು. ಅದರಲ್ಲಿ ಏನು ಕೆಲಸ ಆಗುತ್ತೆ ಅನ್ನೋ ಸ್ವಾರ್ಥದಿಂದ ಮಾಡಬಾರ್ದು, ಭಕ್ತಿಯಿಂದ ಮಾಡಬೇಕು. ಸರ್ವಾಣಿ ಮಧ್ಯಿಷ್ಣ್ಯತಯ ಭವದ್ಭಿಹಿ ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿ ತದುತಾರ್ಹಣಂ ಮೇ. ಸರ್ವಾಣಿ ಮಧ್ಯಿಷ್ಣ್ಯತಯ ಭವದ್ಭಿಹಿ ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇ ವಹ ವಿವಿಕ್ತ ದೃಷ್ಟಿ ತದುತಾರ್ಹಣಂ ಮೇ. ಎಷ್ಟು ಸ್ಪಷ್ಟ ಶ್ಲೋಕ ಇದು. ಸರ್ವಾಣಿ ಭೂತಾನಿ ಎಲ್ಲ ಪ್ರಾಣಿಗಳನ್ನು ಕೂಡ ಗೊತ್ತಾಯ್ತಾ, ಚರಾಣಿ ಜಂಗಮ ಪ್ರಾಣಿಗಳು ಅಂದರೆ ಮೊಬೈಲ್ ಪ್ರಾಣಿಗಳು, ಮಧ್ಯಿಷ್ಣತೆಯ ಅಂದರೆ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ಏನು ಮಾಡಬೇಕು, ಸಂಭಾವಿತವ್ಯಾನಿ ಗೌರವಿಸಬೇಕು ಅಂತ ಹೇಳಿ. ಪ್ರತಿ ಸ್ಥಳದಲ್ಲೂ ಯಾರಿದ್ದಾರೆ, ನಾನು ರೂಪ ಇದೆ, ಜಡ ಆಗಲಿ ಚೇತನ ಆಗಲಿ ಎಲ್ಲ ಕಡೆಯಿಂದ ಸನ್ನಿಧಾನ ಇದೆ. ಅದಕ್ಕೇನು ಮಾಡಬೇಕು, ಅದಕ್ಕೆ ಹೇಳ್ತಾರೆ ಬಾಲೋಪಿ ನಾವಮಂತವ್ಯ. ಚಿಕ್ಕ ಮಕ್ಕಳನ್ನು ಏನು ಮಾಡಬಾರ್ದು, ಅವಮಾನ ಮಾಡಬಾರ್ದು. ಮುಂದೇನಾಗ್ತಾನೆ ಯಾರಿಗೆ ಗೊತ್ತು, ಗೊತ್ತಾನೆ ಬದಲಾದಿರೋದು ಚಿಕ್ಕ ಮಗು ಅವರು ಅವಮಾನ ಮಾಡಿ ಇಮ್ದೇನ ಎಂಥವ್ರವರು ಆ್ಯಕ್ಚುಲಿ ಭಾರಿ ಗ್ರೇಟ್. ಅದು ದೃಷ್ಟಾಂತ ಕೊಟ್ಬಿಡ್ತಾರೆ, ಹಾವು ಚಿಕ್ಕದು ಅಂತ ಬಿಡ್ತೀರ ಅಂತ ಕೇಳ್ತಾರೆ. ಹಾವು ಚಿಕ್ಕದು ಅಂತೇಳಿ ಕೈ ಹಾಕಿದ್ರೆ ಚಿಕ್ಕ ಮಿಡಿನಾಗ್ರ ಇಷ್ಟೇ ಕಣ್ಣಿ ಕೂಡ ಕಾಣೋದಿಲ್ಲ, ಸರ್ ಹೊಡೆದ್ರೆ ಕಟ್ಟಿ ಆ ಸ್ಪಾಟ್ ಡೆತ್ ಇನ್ಸ್ಟೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ಲಿ. ಅದರಿಂದ ಹಾವು ದೊಡ್ಡದೋ ಚಿಕ್ಕದೋ ವಿಷ ಇದೆ ಇಲ್ಲೋ ಯಾರು ನೋಡೋದಿಲ್ಲ, ಹಾವೊಂದು ಸಾಕು ಓಡ್ತಾನೆ. ಗೊತ್ತಾನೆ ಹಾವಿನ ವಿಷ ಇದೆ ಇಲ್ಲೋ, ಎಷ್ಟು ಉದ್ದ ಇದೆ, ಎಷ್ಟು ಗೆರೆ ಇದೆ, ಎಷ್ಟೊತ್ತಿ ಸಾಯ್ಬಹುದು, ಏನು ನೋಡೋದಿಲ್ಲ. ಹಾವಂತಷ್ಟು ಹೇಗೆ ಗೌರವಿಸ್ಬೇಕು, ಹಾಗೇನು ಮಾಡಬೇಕು. ಇನ್ನೊಬ್ಬರಲ್ಲಿ ಏನಿದೆ, ದೇವರ ಸನ್ನಿಧಾನ ಅಂತ ಎಲ್ಲರನ್ನ ಗೌರವಿಸಿ ಇದನ್ನ ಅರ್ಥ ಮಾಡಿಕೊಂಡು ಸಮಾಜದೊಳಗೆ ಇದು ಬಿಟ್ಟಿದ್ದಕ್ಕೆ ಜನ ಗಲಾಟೆ ಮಾಡಿತ್ತು. ತಪ್ಪದು ಎಲ್ಲ ಎಲ್ಲೂ ಇಲ್ಲದೆ ಇರೋ ಸಿದ್ಧಾಂತ ಹೇಳ್ತಾರೆ, ಎಲ್ಲರಲ್ಲೂ ದೇವರ ಸನ್ನಿಧಾನ ಇದೆ. ಅದನ್ನೇ ಡೀಟೇಲ್ ವಿದ್ಯಾವಿನಯ ಸಂಪನ್ನೆ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳಿದರು. ಪದೇ ಪದೇವೋ ಪದೇ ಪದೇ ಆದ ಎಚ್ಚರ ಇರಲಿ, ವಿವಿಕ್ತ ದೃಷ್ಟಿ, ಆದರೆ ಅವರೇ ನಾನಲ್ಲ, ಅವರೊಳಗೆ ಸನ್ನಿಧಾನ ಇದೆ ಅಂತ ತಿಳ್ಕೊ. ವಿವಿಕ್ತ ದೃಷ್ಟಿ ಅಂದರೆ ಭೇದ ದೃಷ್ಟಿ, ಭೇದ ದೃಷ್ಟಿ ಇರಬೇಕು, ಸನ್ನಿಧಾನ ಇದೆ ಅಂತ ತಿಳ್ಕೊ ಬಿಡಬಾರ್ದು. ಪ್ರತಿ ಮೇಲೆ ದೇವರಿದ್ದಾರೆ, ಪ್ರತಿಮೆಯೇ ದೇವರಲ್ಲ, ಪ್ರತಿ ಮೇಲೆ ದೇವರ ಸನ್ನಿಧಾನ ಇದೆ, ಪ್ರತಿಮೆ ದೇವರಲ್ಲ. ರಪ್ರತೀಕೆ ನಹಿಸ, ಅದು ಎಲ್ಲರಲ್ಲೂ ದೇವರಿದ್ದಾನೆ, ಯಾರೂ ದೇವರಲ್ಲ, ದೇವರೊಂದೇ ದೇವರು. ಅದಕ್ಕೆ ವಿವಿಕ್ತ ದೃಷ್ಟಿ ತದು ತಾರ್ಹಣಮ್ಮೆ ಅದೇ ತಿಳ್ಕೊಂಡು ಅದೇ ನನ್ನ ಪೂಜೆ ಅಂತ ಹೇಳಿದ. ನಾನು ಡೈರೆಕ್ಟ್ ಪೂಜೆ ಮಾಡಬೇಕಾಗಿಲ್ಲ, ಏ ಹೇಗೆ ಪೂಜೆ ಮಾಡಬೇಕು, ಈ ರೀತಿ ಪೂಜೆ ಮಾಡಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ. ದೇವ್ರು ಡೈರೆಕ್ಟ್ ಸಿಕ್ಕಿರ್ತಾನೆ ಪೂಜೆ ಮಾಡಲಿಕ್ಕೆ. ಸಾರಿಗ್ರಾಮಾದಿಗಳು ಪ್ರತಿಮೆಗಳೇ, ಜನಗಳು ಪ್ರತಿಮೆಗಳೇ, ಎಲ್ಲ ಕಡೆ ದೇವ್ರ ಪ್ರತಿಮೆಗಳೇ ಇರೋದು. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಅದಕ್ಕೆ ತಕ್ಕಂತೆ ಡ್ಯೂ ರೆಸ್ಪೆಕ್ಟ್ ಕೊಟ್ಟು ಆರಾಧನೆ ಮಾಡಬೇಕು. ಸುತಾಹ ಎಲ ಈ ಮಕ್ಕಳೇ ಅಂತ ಸಂದೋಷನೆ, ಎಲ ಈ ಮಕ್ಕಳೇ. ಇನ್ನೊಂದು ಅರ್ಥ ಏನು, ಎಲ್ಲರೂ ದೇವ್ರ ಮಕ್ಕಳೇ ಆದ್ದರಿಂದ, ಹರಿರೇವ ಜಗತ್ ಪಿತೃಮಾತೃ ಗತಿ ಆದ್ದರಿಂದ ಋಷಭಾನವಾಗ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳಿದ್ದ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳಾಗಿಲ್ಲ, ಯಾಕೆ ನಾವೆಲ್ಲ ಏನು ದೇವ್ರ ಮಕ್ಕಳೇ. ಆದ್ದರಿಂದ ಎಲ್ಲರಿಗೂ ಹೇಳಿದ ಸಂದೇಶ ಇದು. ಮನೋವಚೋ ದೃಕ್ಕರ್ಣೈರ್ಹಿ ತಸ್ಯ ಸಾಕ್ಷಾತ್ಕೃತಂ ಮೇ ಪರಿಬರ್ಹಣಂ ತತ್ ವಿನಾ ಪುಮಾನ್ಯೇನ ಮಹಾವಿಮೋಹ ಕೃತಾಂತ ಪಾಶಾತ್ ನ ವಿಮೋಕ್ತುಮೀಶಃ. ಮನೋವಚೋ ದೃಕ್ಕರ್ಣೈರ್ಹಿ ತಸ್ಯ ಸಾಕ್ಷಾತ್ಕೃತಂ ಮೇ ಪರಿಬರ್ಹಣಂ ತತ್ ವಿನಾ ಪುಮಾನ್ಯೇನ ಮಹಾವಿಮೋಹ ಕೃತಾಂತ ಪಾಶಾತ್ ನ ವಿಮೋಕ್ತುಮೀಶಃ. ಮತ್ತೆ ಹೇಳ್ತಾರೆ, ಇಂಥ ಪೂಜೆ ಮಾಡದೆ ಹೋದರೆ ನಾನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಮನೋವಚೋ ದೃಕ್ಕರ್ಣೈಹಿ, ಮನಸ್ಸು ಮಾತು, ದೃಕ್ ಅಂದರೆ ಕಣ್ಣು, ಕರಣ ಇಂದ್ರಿಯಗಳು, ಮನಸ್ಸು ವಚಸ್ಸು ದೃಕ್ ಕರಣ ಅವುಗಳಿಂದ ತಸ್ಯ ಸಾಕ್ಷಾತ್ಕೃತಮ್ಮೇ ಪರಿಬರ್ಹಣಂ ತತ್. ನನ್ನನ್ನು ಒಳಗೆ ನೋಡ್ತಾ ಯಾರು ಇನ್ನೊಬ್ಬರು ಸೇವೆ ಮಾಡ್ತಾರಲ್ಲ, ಅವರು ನಾನು ದೊಡ್ಡ ಪೂಜೆ ಮಾಡಿದಂತೆ ಲೆಕ್ಕ. ವಿನಾ ಪುಮಾನ್ ಏನ, ಇಂಥ ಪೂಜೆ ಮಾಡದೆ ಹೋದರೆ ಮಹಾವಿಮೋಹ ಕೃತಾಂತ ಪಾಶಾತ್ ನ ವಿಮೋಕ್ತು ಮೀಶ, ಯಮಪಾಶದಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮಹಾವಿಮೋಹ ಕೃತಾಂತ ಪಾಶಾತ್, ಕೃತಾಂತ ಅಂದರೆ ಯಮ, ಕೃತಾಂತ ಪಾಶ ಅಂದರೆ ಯಮನ ಪಾಶ, ಯಮನ ಪಾಶ ತಪ್ಪಿಸಿಕೊಳ್ಳೋದೇ ಕಷ್ಟ, ಇದು ಅತ್ಯಂತ ಯಮನ ಪಾಶ ಅಲ್ಲ. ಮಹಾವಿಮೋಹ ಕೃತಾಂತ, ಮಹಾ ಅಜ್ಞಾನ ಅಂತಕ್ಕಂಥ ಯಮ ಇದ್ದಾನಲ್ಲ, ಆತನ ಪಾಶ ಅಂದರೆ ಸಂಸಾರ ಬಂಧನ ಅಂತ ಅರ್ಥ. ಸಂಸಾರ ಬಂಧನದಿಂದ ಬಿಡುಗಡೆಯಾಗಬೇಕಾದ್ರೆ ಇಂಥ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಅದು, ಆ ಭಾವನೆ ಬಂತು ಅಂದರೆ ಮನುಷ್ಯ ಉದ್ಧಾರವಾಗಿಬಿಡ್ತಾನೆ. ವಿನಾ ಪುಮಾನ್ಯೇನ ಮಹಾವಿಮೋಹ ಕೃತಾಂತ ಪಾಶಾತ್ ನ ವಿಮೋಕ್ತು ಮೀಶಃ. ಇದೆಲ್ಲ ಇಂಥ ಆರಾಧನೆ ಮಾಡಬೇಕು. ಒಟ್ಟಿಗೆ ಹೇಳಿದ್ದು ಫಸ್ಟು ತಿಳಿಸಿ, ಇನ್ನೊಬ್ಬರಿಗೆ ಹೇಳಿ, ಮಕ್ಕಳಿಗೆ ತಿಳಿಸಿ, ಶಿಷ್ಯರಿಗೆ ಹೇಳಿ. ಇಲ್ಲಿ ಹೋದರೆ ತಂದೆ ತಾಯಿ ಅಂತ ಹೆಸರು ಬರೋದಿಲ್ಲ. ಇಷ್ಟ ನಾನೇ ಕೇಳ್ತೀನಿ ಅಂದರೆ, ನಾನು ಸರ್ವೋತ್ತಮನಾದವನು, ವಾಯುದೇವರಲ್ಲಿ ಆರಾಧನೆ ಮಾಡಿ ದೇವತಾ ತಾರತಮ್ಯ ಇದೆ, ನಾನು ಡೈರೆಕ್ಟಾಗಿ ಸಿಗೋದಿಲ್ಲ ಅಂತ ಏನು ಮಾಡಬೇಕು, ನನ್ನ ಸನ್ನಿಧಾನ ಇರೋ ಪದಾರ್ಥಗಳಲ್ಲಿ ನಾನು ಆರಾಧನೆ ಮಾಡಬೇಕು, ಇಲ್ಲದೆ ಹೊರ ಬೇರೆ ದಾರಿ ಇಲ್ಲ ಅಂತ ಹೇಳಿದ ತತ್ವವನ್ನು ತಿಳಿಸ್ತಾನೆ. ಇದೆ ಋಷಭಗೀತ ಅಂದ್ರೆ ಅದು. ಶ್ರೀ ಶುಕ ಉವಾಚ ಏವಂ ಅನುಶಾಸ್ಯ ಆತ್ಮಜಾನ್ ಸ್ವಯಂ ಅನುಶಿಷ್ಟಾನಪಿ ಲೋಕಾನುಶಾಸನಾರ್ಥಂ ಮಹಾನುಭಾವ ಪರಮಸುಹೃತ್ ಭಗವಾನ್ ಋಷಭಾಪದೇಶ ಉಪಶಮಶೀಲಾನಾಂ ಉಪರತಕರ್ಮಣಾಂ ಮಹಾಮುನೀನಾಂ ಭಕ್ತಿಜ್ಞಾನವೈರಾಗ್ಯಲಕ್ಷಣಂ ಪಾರಮಹಂಸ್ಯ ಧರ್ಮಂ ಉಪಶಿಕ್ಷಮಾಣಃ ಸ್ವತನಯ ಶತಜ್ಯೇಷ್ಠಂ ಪರಮಭಾಗವತಂ ಭಗವಜ್ಜನಪರಾಯಣಂ ಭರತಂ ಧರಣೀತಲ ಪರಿಪಾಲನಾಯ ಅಭಿಷಿಚ್ಯ ಸ್ವಯಂ ಭವನೇ ಏವ ಉರ್ವರಿತ ಶರೀರ ಮಾತ್ರ ಪರಿಗ್ರಹ ಉನ್ಮತ್ತ ಇವ ಗಗನ ಪರಿಧಾನ ಪ್ರಕೀರ್ಣ ಕೇಶ ಆತ್ಮನ್ಯಾರೋಪಿತ ಆಹವನೀಯ ಬ್ರಹ್ಮಾವರ್ತಾತ್ ಪ್ರಭವರಾಜ ಏವಂ ಮನುಷ್ಯಾಸ್ಯ ಆತ್ಮಜಾನ್. ಹೀಗೆ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡಿ ಅವರು ಮೊದಲು ಎಂಥವರು ಸ್ವಯಂ ಅನುಶಿಷ್ಟಾನಪಿ ಮೊದಲೇ ತಯಾರಾಗಿದ್ದವರೆಲ್ಲ ಕೂಡ ಇನ್ನೊಂದು ಸರ್ತಿ ಉಪದೇಶವನ್ನು ಮಾಡಿ ಯಾತಕ್ಕೆ ಅಂದರೆ ಲೋಕಾನುಶಾಸನಾರ್ಥಂ. ಮಕ್ಕಳಿಗೆ ಎಷ್ಟು ಸರ್ತಿ ಹೇಳಿದರೂ ತಪ್ಪಲ್ಲ, ಯಾಕೆ ಹೇಳಿ ಹೇಳಿ ಏನು ಮಾಡಬೇಕು ಅವರನ್ನು ಸರಿ ದಾರಿ ತರಬೇಕು ಅಂತ ಹೇಳೋದಕ್ಕೋಸ್ಕರ ಲೋಕಾನುಶಾಸನಾರ್ಥಂ. ಒಂದು ಕಡೆಗೆ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಲೋಕಕ್ಕೆ ತಿಳಿಸೋದು, ಮತ್ತೆ ಮಕ್ಕಳಿಗೆ ತಿಳಿಸೋ ನೆಪದೊಳಗೆ ಲೋಕಕ್ಕೆ ಹೇಳೋದು, ಈ ರೀತಿ ಮಾಡ್ತಾ ಇದ್ದ. ಲೋಕಾನುಶಾಸನಾರ್ಥಂ ಮಹಾನುಭಾವ ಪರಮಸಹೃತ್ ಭಗವಾನ್ ಋಷಭಾಪದೇಶ. ಮಹಾನುಭಾವ ಅನುಭವ ಅಂದರೆ ಪ್ರಭಾವ, ಮಹಾಪ್ರಭಾವ ಉಳ್ಳಂತಹ ಪರಮಸುಹೃತ್. ವಿಷ್ಣುರ್ಮೇ ಪರಮಸುಹೃತ್ ಆಚಾರ ಉಪಯೋಗಿಸಿದ ಪದ. ನಮಗೆ ಅತ್ಯಂತ ಅನಿಮಿತ್ತ ಉಪಕಾರಿಯಾದಂತಹ ಭಗವಾನ್ ಋಷಭಾಪದೇಶ, ಋಷಭರೂಪದ. ಋಷಭಾಪದೇಶ ಅಂದ್ರೇನು? ಋಷಭರೂಪದ ಭಗವಂತನು ಉಪಶಮ ಶೀಲಾನಾಂ ಉಪರತ ಕರ್ಮಣಾಂ ಮಹಾಮುನೀನಾಂ ಭಕ್ತಿಜ್ಞಾನ ವೈರಾಗ್ಯ ಲಕ್ಷಣಂ ಪಾರಮಹಂಸ ಧರ್ಮಂ ಉಪಶಿಕ್ಷಮಾಣ. ಈಗೆಷ್ಟು ಮಕ್ಕಳಿಗೆ ಹೇಳಿ ಆಯ್ತೀಗ, ಮುಂದೇನು ಮಾಡಬೇಕೀಗ? ಮಹಾಮುನೀನಾಂ, ಮಹಾಮುನಿಗಳಿಗೆ. ಎಂಥ ಮಹಾಮುನಿಗಳು? ಉಪಶಮಶೀಲಾನಾಂ ಉಪರತ ಕರ್ಮಣ, ವಿಷ್ಣು ಭಕ್ತಿ ಹೊಂದಿರತಕ್ಕಂತಹ ಕರ್ಮದ ಪ್ರವೃತ್ತ ಕರ್ಮವನ್ನು ತೊರೆದಿರತಕ್ಕಂತಹ ಮಹಾಮುನಿಗಳಿಗೆ ಭಕ್ತಿಜ್ಞಾನ ವೈರಾಗ್ಯ ಲಕ್ಷಣಂ, ಭಕ್ತಿ ಜ್ಞಾನ ವೈರಾಗ್ಯ ಅಂತಕ್ಕಂತಹ ಪಾರಮಹಂಸ ಧರ್ಮಂ ಅಂದರೆ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಕೂಡಿರತಕ್ಕಂತಹ ಪಾರಮಹಂಸ ಧರ್ಮಂ, ಯತ್ಯಾಶ್ರಮದ ಧರ್ಮವನ್ನು ಉಪಶಿಕ್ಷಮಾಣವ ತಿಳಿಸಿಕೊಡಲೆಂದು. ಇಷ್ಟೊತ್ತು ಮಕ್ಕಳಿಗೆ ಹೇಳಿದ ಮೇಲೆ ಈಗ ಮುನಿಗಳಿಗೆಲ್ಲ ತಿಳಿಸಿಕೊಡ್ಬೇಕು, ಸನ್ಯಾಸಿಗಳು ಹೇಗಿರಬೇಕು ಅಂತ ತಿಳಿಸ್ಬೇಕು. ಎಷ್ಟೇ ಹೇಳಿದರೂ ಕೂಡ ಮಾಡಿ ತೋರಿಸಿದ ಎಫೆಕ್ಟ್ ಇರೋದಿಲ್ಲ. ತೀರಿ ಎಷ್ಟೇ ಕೇಳಿದ್ರೆ ಎಫೆಕ್ಟ್ ಪೂರ್ತಿ ಬರೋದು ಯಾವಾಗ? ನೋಡಿದರೆ ಒಂದು ಸರ್ ಹೇಳ್ಬಿಡ್ತಾರೆ, ಒಂದ್ಸರಿ ನೋಡಿ ಅಂದರೆ ಅಷ್ಟರಲ್ಲೇ ಅರ್ಥ ಆಗುತ್ತೆ. ಅದಕ್ಕಿರೋ ಒಂದು ಕೆಪಾಸಿಟಿ ಬಾಯಿಲಿ ಬರೋದಿಲ್ಲ ಯಾವಾಗಲೂ ಕೂಡ. ಅದಕ್ಕೆ ಏನು ಮಾಡಿದಂತೆ ಅನುಸರಿಸಿ ತೋರಿಸ್ಬೇಕು ಅಂಥೇಳಿ. ಸ್ವತನಯ ಶತಜ್ಯೇಷ್ಠಂ ಪರಮಭಾಗವತಂ, ತನ್ನ ಮಕ್ಕಳಲ್ಲಿ ತನ್ನ 100 ಮಕ್ಕಳಲ್ಲಿ ಹಿರಿಯನಾದ ಭರತನನ್ನ ಪರಮಭಾಗವತಂ. ಬರೀ ಹಿರಿಯ ಅನ್ನೋದು ಹೊರಗಿನ ಕಾರಣ, ನಿಜವಾಗ್ಲೂ ಏನವನು? ಪರಮಭಾಗವತ, ತುಂಬ ಭಗವದ್ಭಕ್ತ ಅವನನ್ನು. ಮತ್ತು ಭಗವಜ್ಜನ ಪರಾಯಣ, ಬರೀ ಭಗವದ್ಭಕ್ತ ಅಷ್ಟೇ ಅಲ್ಲ, ಭಗವದ್ಭಕ್ತರ ಭಕ್ತನಾಗಿದ್ದ ಭಗವಜ್ಜನ ಪರಾಯಣ, ಭಗವಜ್ಜನರನ್ನು ಬಹಳವಾಗಿ ಗೌರವಿಸ್ತಕ್ಕಂತಹ ಆ ಭರತನನ್ನು, ಭರತಂ ಭರತನನ್ನು ಧರಣೀತಲ ಪರಿಪಾಲನಾಯ ಅಭಿಷಿಚ್ಯ, ಧರಣೀತಲ ಪರಿಪಾಲನಾಯ ಅಭಿಷಿಚ್ಯ, ಭೂತಲವನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಅಭಿಷೇಕ ಮಾಡಿ, ಪಟ್ಟಾಭಿಷೇಕ ಮಾಡಿ. ಮುದ್ದೇರ್ಬಡ್ತಾನೆ, ಪಟ್ಟಾಭಿಷೇಕ ಮಾಡಿದ ಮೇಲೆ ಸ್ವಯಂ ಭವನೆಯೇವ ಉರ್ವರಿತ ಶರೀರವಾತ್ರ ಪರಿಗ್ರಹ. ಮೊದಲೇನು ಮಾಡ್ದ? ಮನೆಯಲ್ಲೇ ಭವನೇವ ಸರ್ವಪರಿತ್ಯಾಗ ತುರುರಿತು ಅವಶಿಷ್ಟ ಶರೀರವಾತ್ರ ಪರಿಗ್ರಹ. ಮನೆಯಲ್ಲಿ ಸ್ವಲ್ಪ ದಿವಸ ಹೇಗಿದ್ದನಂತೆ, ಎಷ್ಟು ಬದುಕಲಿಕ್ಕಬೇಕು ಅಷ್ಟೇ, ಚಿನ್ನ ವ್ರತ ಉಪವಾಸಗಳನ್ನ ಹೇಳಿಕೊಡುತ್ತೆ. ಆಹಾರ ತಗೊಂಡಿರಬೇಕು, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬಾರ್ದು, ಅದು ಪ್ರಾಕ್ಟೀಸ್ ಮಾಡಲಿಕ್ಕೆ ವ್ರತ ಉಪವಾಸಗಳು. ಅದು ಸನ್ಯಾಸ ತಗೊಂಡ್ರೆ ಫಸ್ಟ್ ಏನು ಮಾಡಿ ಭಗವಂತ ತೋರಿಸ್ತಾನೆ, ಫಸ್ಟ್ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಫಸ್ಟ್ ಏನಂತ, ಸನ್ಯಾಸ ಮುಂದಾಗಬೇಕಾದ್ರೆ 3 ಸ್ನಾನ ಮಾಡ್ಬೇಕು, ಇಲ್ಲಿ ಶುರು ಮಾಡ್ಬೇಕು ಸ್ನಾನ ಮಾಡ್ಲಿಕ್ಕೆ. ಆಮೇಲೆ ತಗೊಂಡು ಏನೋ ಪದೀತಿ ಆಯ್ತು, ಅಲ್ಲಿ ಗೊತ್ತೇ ಇದ್ದಿಲ್ಲ ಅನ್ಬಾರ್ದು. ಆಮೇಲೆ 3 ಸತ್ತು ಆಗ್ಲಿಲ್ಲ, ಇನ್ನು ಸನ್ಯಾಸ ಕೃಷ್ಣಾರ್ಪಣಸ್ತು ತಗೊಂಡು ಕೃಷ್ಣಾರ್ಪಣಸ್ತು ಅನ್ಬಾರ್ದು. ಮೊದಲೇ ಒಂದು ಬಿಟ್ಟರೆ ಯೋಚನೆ ಇಲ್ಲ, ಅದಕ್ಕೆ ಪ್ರಾಕ್ಟೀಸ್ ಬೇರೆ ಕಡೆ ಮಾಡ್ತಾರೆ, ನಮ್ಮಲ್ಲೇ ಪದ್ಧತಿ ಹೋಗಿಬಿಟ್ಟಿದೆ. ಬೇರೆಯವರಲ್ಲಿ ಏನು ಮಾಡ್ತಾರೆ, ಸನ್ಯಾಸ ಬಂದ ಕೊಡಲ್ಲ, 12 ವರ್ಷ ಪರೀಕ್ಷೆ ಮಾಡ್ತಾರಂತವ್ರು. ಇಲ್ಲೆಲ್ಲ ಕೂಡ 12 ವರ್ಷ ಟ್ರೈನಿಂಗ್ ಕೊಟ್ಟು ಇದನ್ನು ಮಾಡಿ ಆಮೇಲೆ ಕೊಡ್ತಾರೆ. ಅದರಲ್ಲಿ ಪೋಸ್ಟ್ ಜೂನಿಯರ್ ಸೀನಿಯರ್ ಏನೋ ಮಾಡ್ತಾರೆ ಅವರು. ಆಮೇಲೆ ಏಕದಂ ಪೀಠಾಧೀಶ ಕೂತ್ಬಿಡ್ತಾರೆ ಅಡಿ ಅಂತ, ಏಕ ಸಂಧ್ಯಾ ಕೂಡ ಬರೋದಿಲ್ಲ, ಮರುದಿವಸ ಪೀಠಾಧೀಶ ಆ ರೀತಿ ಕುಡಿಸಿಬಿಟ್ಟಾಗ ಎಷ್ಟು ಕಷ್ಟ ಆಗುತ್ತೆ. ಇಲ್ಲಿ ಬಂದರೆ ಇದೆಲ್ಲ ಪರಮಾತ್ಮ ತೋರಿಸ್ತಾರೆ, ಮನೆಯೊಳಗೆ ಇದ್ದು ಎಲ್ಲ ಜಗತ್ತು ತೋರಿಸಿದಂತೆ. ಎಷ್ಟು ಬೇಕು ಊಟ ಮಾಡೋದು ಅಂದರೆ ಉರ್ವರಿತ ಶರೀರ ಮಾತ್ರ ಪರಿಗ್ರಹ, ಉಳಿದಿದ್ದಿನ ಬೇರೆ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂಡು. ಉನ್ಮತ್ತ ಇವ ನೋಡೋದಕ್ಕೆ ಹುಚ್ಚ ಉನ್ಮತ್ತ ಇದ್ದಾಗ ಏನು ಬೇಕಾಗಿಲ್ಲ ಅಂತ ತೋರಿಸಿದಿರಂತೆ. ಗಗನ ಪರಿಧಾನ, ಗಗನ ಪರಿಧಾನ ಪರಿಧಾನ ಅಂದರೆ ಬಟ್ಟೆ, ಗಗನ ಅಂದರೆ ಆಕಾಶ, ಆಕಾಶವೇ ಬಟ್ಟೆ ಅಂದರೆ ದಿಗಂಬರ ಅಂತ ಅರ್ಥ, ದಿಗಂಬರ ಸನ್ಯಾಸ. ಪ್ರಕೀರ್ಣ ಕೇಶ ಕೂದಲು ಹಡ್ಕೊಂಡ್ಬಿಟ್ಟಿದ್ದಾರೆ. ಆತ್ಮರಿ ಆರೋಪಿತ ಆಹವನೀಯ, ಆವಹನೀಯ ಅಗ್ನಿಯನ್ನು ಆರೋಪ ತನ್ನಲ್ಲಿ ಸೇರಿಸಿಕೊಂಡಿದ್ದಾನೆ. ಬ್ರಹ್ಮಾವರ್ತಾನ್ ಪ್ರಭವರಾಜ, ಕುರುಕ್ಷೇತ್ರ ಬ್ರಹ್ಮಾವರ್ತದ ಪ್ರಾಂತದಲ್ಲಿ ಪ್ರಭವರಾಜ ಸನ್ಯಾಸಿಯಾಗಿ ಒಳ್ಳೆ ಮೊದಲು ಮನೆಯಲ್ಲಿ ಇದ್ದ ಆಮೇಲೆ ಏನು ಮಾಡ್ದ, ಸಂಚಾರ ಶುರು ಮಾಡಿದ. ಇದು ಸನ್ಯಾಸದ ಅನೇಕ ಹಂತಗಳನ್ನು ಹೇಳಿದ. ಇದು ವಿಶೇಷ ಇದೆ, ಯಾಕೆ ಪರಮಾತ್ಮ ಯಾವ ರೂಪದಲ್ಲಿ ಏನು ತೋರಿಸಿಲ್ಲ ಭೂಲೋಕದೊಳಗೆ? ರಾಮರೂಪದಿಂದ ಗೃಹಸ್ಥ ರಾಜ ತೋರಿಸ್ಬಿಟ್ಟ, ಕೃಷ್ಣರೂಪದಿಂದ ಗೃಹಸ್ಥ ರಾಜ ತೋರಿಸ್ತ, ಪರಶುರಾಮ ರೂಪದಿಂದ ಕ್ಷತ್ರಿಯ ದಾರಿ ತಪ್ಪಿದ ಬ್ರಾಹ್ಮಣ ಏನು ಮಾಡಬೇಕು ಅಂತ ತೋರಿಸ್ತ, ಒಂದೊಂದ್ರೆ ಒಂದೊಂದು ತೋರಿಸ್ತ. ಏನು ತೋರಿಸಿಲ್ಲ ಇವರಿಗೂ ಕೂಡ? ಸನ್ಯಾಸ ಆಶ್ರಮ ಆಗಿರಬೇಕು, ಅವಧೂತ ಆಶ್ರಮ ಆಗಿರಬೇಕು ತೋರಿಸಿಲ್ಲ. ರಾಮರೂಪದಿಂದ ರಾಜ್ಯ, ಇಲ್ಲೂ ರಾಜ್ಯಭಾರ ಮಾಡಿದ, ಮತ್ತೆ ಇನ್ನೂ ಕೆಲವು ಸ್ಪೆಷಲ್ ಆಗಿ ತೋರಿಸ್ತಾನೆ, ಅದರಲ್ಲಿ ಒಂದು ಸನ್ಯಾಸ. ಜಡ ಅಂಧ ಮೂಕ ಬಧಿರ ಪಿಶಾಚೋನ್ಮಾದಕ ವತ್ ಅವಧೂತ ವೇಷ ಅಭಿಭಾಷ್ಯಮಾಣೋಪಿ ಜನಾನಾಂ ಗೃಹೀತ ಮೌನವ್ರತಃ ತೂಷ್ಣೀಂ ಬಭೂವ. ಸನ್ಯಾಸದಲ್ಲೇ ಒಂದು ಹಂತದಲ್ಲಿ ಅವಧೂತಚರ್ಯ ತೋರಿಸ್ತಾರೆ. ಅವಧೂತಚರ್ಯ, ಅವಧೂತಚರ್ಯ ಅಂದ್ರೆ ಏನು? ಜಡ, ಅಂಧ, ಮೂಕ, ಬಧಿರ, ಪಿಶಾಚ, ಉನ್ಮಾದಕವತ್. ಜಡ, ಜಡ ಭರ್ತ ಮಗನು ಹಾಗೆ ಆಗಿಬಿಟ್ಟ, ಮುಂದೆ ಜಡ ಭರ್ತನಂತೆ ಇದ್ದುಬಿಟ್ಟ. ಜಡದಂತೆ ಏನ್ ಹೇಳಿದ್ರು ಕೂಡ ಕಲ್ಕೂತ ಕೂತಿರೋದು. ಅಂಧ, ಕುರುಡನಂತೆ ಇರೋದು. ಮೂಕ, ಮೂಕನಾಗೋದು ಕುರುಡನಾಗೋದಲ್ಲ. ಮತ್ತೆ ಕಣ್ಣಿದ್ದು ಕುರುಡನಂತೆ, ಬಾಯಿದ್ದು ಮೂಕನಂತೆ, ಬಧಿರ ಅಂದ್ರೆ ಕಿವುಡ, ಕಿವುಡನಂತೆ. ಪಿಶಾಚ ಉನ್ಮಾದಕವತ್, ದೆವ್ವ ಹಿಡ್ದನ್ ಕೂತ ಕೂತ್ಬಿಡೋದು. ಕಡೆಗೆ ದೆವ್ವ ಹಿಡ್ದ ಕೂತ್ಬಿಟ್ಟನಂತ ಹೇಳ್ತಾರಲ್ಲ, ಆ ತರ ದೆವ್ವ ಹಿಡ್ದ ಕೂತ್ಬಿಡೋದು. ಅವಧೂತ ವೇಷ, ಹೀಗಿದ್ರೆ ಏನಂತ ಕರೀತಾರೆ? ಅವಧೂತ ವೇಷ ಅಂತ ಹೇಳ್ತಾರೆ. ಅಭಿಭಾಷ್ಯಮಾನೋಪಿ ಜನಾನಂ, ಜನಗಳು ಎಷ್ಟು ಮಾತಾಡಿಸಿದ್ರು ಕೂಡ ಗೃಹೀತ ಮೌನೋರಥ, ಉತ್ತರನೇ ಇಲ್ಲ. ತೂಷ್ಣೀಂ ಬಹೂವ, ಸುಮ್ಮನೆ ಇದ್ಬಿಡು, ನೋ ರೆಸ್ಪಾನ್ಸ್ ಅಟ್ ಆಲ್. ಜಡ, ಅಂಧ, ಮೂಕ, ಬಧಿರ, ಪಿಶಾಚ, ಉನ್ಮಾದಕವತ್, ಅವಧೂತ ವೇಷೋ ಅಭಿಭಾಷ್ಯಮಾಣೋಪಿ ಜನಾನಾಂ ಗೃಹೀತ ಮೌನವ್ರತಃ ತೂಷ್ಣೀಂ ಬಭೂವ. ತತ್ರ ತತ್ರ ಪುರ, ಗ್ರಾಮ, ದುರ್ಗ, ಕರ, ಖೇಟ, ಕರ್ಪಟ, ಶಿಬಿರ, ರಜ, ಘೋಷ, ಸಾರ್ಥ, ಗಿರಿ, ವನ, ಆಶ್ರಮಾದಿಷು ಅನುಪಥಂ ಅವನಿಚರಾಪಸದೈ ಪರಿಭೂಯಮಾನೋ ಮಕ್ಷಿಕಾದಿಭಿರಿವ ವನಗಜ ತರ್ಜನ ತಾಡನ ಅವಮೇಹನ ನಿಷ್ಠೀವನ ಗ್ರಾಮ ಶಕೃದ್ರಜ ಪ್ರಕ್ಷೇಪಣ ಪೂತಿ ವಾತ ದುರುಕ್ತೈ ತದ ವಿಗಣಯನ್ನೇವ ಅಸತ್ಸಂಸ್ಥಾನ ಏತಸ್ಮಿನ್ ದೇಹೋಪಲಕ್ಷಣೆ ಅಸದಪದೇಶೇ ಅಭಯಾನುಭವಸ್ವರೂಪೇಣ ಸ್ವಮಹಿಮ ಅವಸ್ಥಾನೇನ ಸಮವರೋಪಿತ ಅಹಂ ಮಮಾಭಿಮಾನತ್ವಾತ್ ಅಖಂಡಿತ ಮನಃ ಪೃಥಿವೀಂ ಏಕಚರ ಪರಿಬಭ್ರಾಮ. ಇಷ್ಟು ಅವಧೂತ ಚರ್ಯ. ಫರ್ದರ್ ಎಕ್ಸ್ಪ್ಲನೇಷನ್ ಇದೆ. ಅವಧೂತರು ಹೇಗಿರಬೇಕು ಅಂದರೆ, ತತ್ರ ತತ್ರ ಪುರ, ಗ್ರಾಮ, ದುರ್ಗ, ಆಕರ, ಖೇಟ, ಕರ್ಪಟ, ಶಿಬಿರ, ವ್ರಜ, ಘೋಷ, ಸಾರ್ಥ, ಗಿರಿ, ವನ, ಆಶ್ರಮಾದಿಷು ಅನುಪಥಂ ಅವನಿಚರ ಅಪಸದೈ. ಎಲ್ಲೆಲ್ಲೋ ಓಡಾಡ್ತಿದ್ದಾನೆ. ಪುರದಲ್ಲಿ ಹೋಗೋದು, ಪಟ್ಟಣದಲ್ಲಿ ವಾಸ ಮಾಡೋದು, ಗ್ರಾಮದಲ್ಲಿರೋದು, ದುರ್ಗಗಳಲ್ಲಿರೋದು, ಆಮೇಲೆ ಅನೇಕ ಸ್ಥಳಗಳು, ಬೇರೆ ಸ್ಥಳಗಳು. ಖೇಟ, ಮಳೆಖೇಡ ಅಂತಾರಲ್ಲ, ಖೇಟ ಗೊತ್ತಾಯ್ತಾ? ಮೃಗಯ ಜೀವಿನಾಂ ಖೇಟ ಎಂದು ಹೇಳಿದ್ದಾರೆ. ಬೇಟೆ ಆಡೋರು ತರ್ತಕ್ಕಂಥ ಬೇಡರಹಳ್ಳಿ ಅಂತಾರಲ್ಲ ಹಾಗೆ, ಗೊಲ್ಲರಹಳ್ಳಿ, ಬ್ಯಾಡರಹಳ್ಳಿ ಅಂತ ಹಳ್ಳಿಗಳಿಗೆ ಕರೀತಾರೆ. ಗೊಲ್ಲರು ವಾಸ ಮಾಡೋದಕ್ಕೆ ಗೊಲ್ಲರಹಳ್ಳಿ, ಬೇಡರ ವಾಸ ಮಾಡೋದಕ್ಕೆ ಬೇಡರಹಳ್ಳಿ, ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡೋದಕ್ಕೆ ಅಗ್ರಹಾರ. ಇವೇ ಎಲ್ಲ ಹೊರಟೋಯ್ತು, ಎಲ್ಲ ಕಡೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಈಗ ಹಿಂದೆ ಬೇರೆ ಬೇರೆ ಇರ್ತಿತ್ತು ಅದೆಲ್ಲ, ಅಲ್ಲೆಲ್ಲ ವಾಸ ಮಾಡಿದ್ರಂತೆ. ಖೇಟ, ಆಮೇಲೆ ಕರ್ಪಟ, ಖೇಟ ಕರ್ಪಟಾದಿಗಳಲ್ಲಿ ವಾಸ. ಖೇಟ ಅಂದರೆ ಖನಿಹಿ, ಕರ್ಪಟೋ ವಸ್ತ್ರೋತ್ಪಾದನಾ ಸ್ಥಳ ಅಂದರೆ ಮಿಲ್ಸ್, ಮಿಲ್ಸ್ ಅಲ್ಲಿ ಬರ್ತಾರಲ್ಲ ಇವರು, ನೇಗ ನೇಕಾರರ ಚಳ, ಅದನ್ನು ಕರ್ಪಟ ಅಂತ ಕರೀತಾರಂತೆ. ಆಮೇಲೆ ಶಿಬಿರ, ಈ ಟೆಂಟ್ ಹಾಕಿರ್ತಾರಲ್ಲ ಅಂತಲ್ಲಿ, ಶಿಬಿರಗಳು ಅಂದರೆ ಸೇನಾನಿವಾಸ ಸ್ಥಾನ. ಶಿಬಿರಾದಿವ ನಿರ್ಯಯವು, ಸೇನಾ ಸೇನಾಗ್ರಹ ದಿವ್ಯ ಶಿಬಿರಾದಿವ ನಿರ್ಯಯವು. ಎಲ್ಲಿ ವಾಕ್ಯ ಅದು? ಸುಮಧು ಇದು 15ನೇ ಸರ್ಗದೊಳಗೆ ಆಚಾರ್ಯರು ಉಪನ್ಯಾಸ ಮಾಡಲು ಶುರು ಮಾಡಿದಾಗ ಮಾತು ಹೇಗೆ ಬಂತು ಅಂತ ಕೇಳಿದರೆ, ಸೇನಾದಿ ಉಪನ್ಯಾಸ ತದಾ ತದಾನ ಅಂಭೋಜ ತೃತ್ತೋಪನ್ಯಾಸ ಭಾರತಿ ಸೇನಾ ಸೇನಾಗ್ರಹ ದಿವ್ಯ ಶಿಬಿರಾದಿವ ನಿರ್ಯಯವು ಅಂತ ಹೇಳಿದ್ದಾರೆ. ಶಿಬಿರ ಅಂದರೆ ಸೈನಿಕರ ಟೆಂಟ್ಗಳನ್ನು ಶಿಬಿರ ಅಂತ ಕರೀತಾರೆ. ಪಾಂಡವರ ಶಿಬಿರ, ಕೌರವ ಶಿಬಿರ ಅಂತ ಕರೆದ್ರಲ್ಲ ಹಾಗೆ ಶಿಬಿರ. ಆಮೇಲೆ ವ್ರಜ, ವ್ರಜಗಳು ಅಂದರೆ ವ್ರಜ ತತ್ಪಾಲ ಸಮಸ್ಥಿತಿ. ಘೋಷ ಅಂದರೆ ಇವರು ಗೋವುಗಳಿರೋ ಜಾಗ ಘೋಷ ಮುಂದಿದೆ. ವ್ರಜ ಅಂದರೆ ಗೋಪಾಲಕರ ಜಾಗ ವ್ರಜ, ಗೋಪಾಲಕರಿದ್ದರೆ ಗೋವ್ರಜ ಜೈತಿ ತೇವ್ರಜಂ ಜನ್ಮನಾಧಿಕ ಅಂತಲ್ಲ. ವ್ರಜ ಅಂತ ಹೇಳಿದರೆ ಗೋಪಾಲಕರ ಜಾಗ, ಘೋಷ ಅಂದರೆ ಗೋವುಗಳಿರೋ ಜಾಗ, ಸಾರ್ಥ ಅಂದರೆ ವ್ಯಾಪಾರಿಗಳಿರೋ ಜಾಗ, ಬಿಸಿನೆಸ್ ಪೀಪಲ್ ಇರೋದು. ಗಿರಿ ಅಂದರೆ ಬೆಟ್ಟಗಳು, ವನಗಳು ಅಂದರೆ ಕಾಡುಗಳು, ಆಶ್ರಮ ಅಂದರೆ ಋಷಿಮುನಿಗಳ ಆಶ್ರಮ. ಅದರಲ್ಲೆಲ್ಲ ಓಡಾಡ್ತಿದ್ದಾನೆ ಪರಮಾತ್ಮ. ಅನುಪಥಂ ಹೆಜ್ಜೆ ಹೆಜ್ಜೆಗೆ ಅವನಿಚರ ಅಪಸದೈಹಿ. ಅಲ್ಲೇನಾಗಿತ್ತು ಅಂದರೆ, ಕೆಲವು ಜನಗಳಿದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ, ಕೃಷ್ಣನ್ನೇ ಅರ್ಥ ಮಾಡಲು ದುರ್ಯೋಧನೇನೋ ಮಾಡ್ದ, ಆ ರೀತಿ ಇದ್ದಾಗಲೇ ಡೈರೆಕ್ಟ್ ವಿಶ್ವರೂಪ ತೋರಿಸಿದ್ರು ಕಣ್ಮುಚ್ಕೊಂಡವನು. ನೀನು ಹೇಳಿ ಕೇಳಿ ಅವಧೂತ ಚರ್ಯ ಇದು. ಜನ ಏನು ಮಾಡ್ತಿದ್ದಾನೆ ಕೆಲವರೆಲ್ಲ, ಯಾರು ಹುಚ್ಚ ಅಂತ ತಿಳ್ಕೊಂಬಿಟ್ರು, ಪರಿಭೂಯಮಾನ ಅವಮಾನ ಮಾಡ್ತಾ ಇದ್ರು. ಹೇಗೆ ಅಂದರೆ, ಏನು ಮಾಡ್ತಿದ್ರು ಗೊತ್ತಾ? ಪರಿವಾನ ಮಾಡಬೇಕಾದ್ರೆ ತರ್ಜನ, ಕೆಲವರು ಹೋಗೋದು ಬಾಯಿ ಬಂದ ಬೈಯೋದು, ಕೆಲವರು ತಾಡನ ಹೊಡಿತಿದ್ರಂತೆ, ಕೆಲವರು ಹುಚ್ಚನ್ನು ಹೊಡಿತಾರಲ್ಲ ಹಾಗೆ. ಅವಮೇಹನ, ಮೈ ಮೇಲೆ ಕೊಳಕ್ಕೆ ಹಾಕೋದು. ನಿಷ್ಠೀವನ, ಸೀದು ಮೈ ಮೇಲೆ ಸೀನೋದು ಗೊತ್ತಾಯ್ತಾ? ಗ್ರಾವ, ಗ್ರಾವ ಗ್ರಾನ ಕಲ್ಲಿನ ಹೊಡೆಯೋದು. ಶಕೃತ್ ಅಂತ ಹೇಳಿದ್ರೆ ಸಗಣಿಯಲ್ಲಿ ಹೊಡೆಯೋದು. ರಜ ಪ್ರಕ್ಷೇಪಣ, ಮಣ್ಣು ಹಾಕೋದು ಮೈ ಮೇಲೆ. ಆಮೇಲೆ ಪೂತಿ, ವಾತ ದುರುಕ್ತೈ, ದುರ್ವಾಸನೆಯಿಂದ ಕೂಡಿರ್ತಕ್ಕಂಥ ವಾ ಗಾಳಿನ ಬೀಸೋದು. ದುರುಕ್ತ, ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯೋದು. ಇದೆಲ್ಲ ಮಾಡಿದರೆ ಪರಮಾತ್ಮ ಏನು ಮಾಡಿದನಂತೆ? ಅದನ್ನು ಕೇರೇ ಮಾಡಲಿಲ್ಲ, ಅದನ್ನು ಕೇರ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅಂದರೆ ಅವಧೂತರು ಹೇಗಿರಬೇಕು ಅಂದರೆ, ಯಾರೇ ಏನೇ ಬೂದಿ ಮುಚ್ಚಿದ ಕೆಂಡದಂತಿಪ್ಪರು ಸಜ್ಜನರು, ವಿಜಯದಾಸರ ದೇವ್ರ ನಾಮ ಇದೆ. ಅದು ಅವಧೂತ ಚರ್ಯ ಹೇಗಿರಬೇಕು ಅಂದರೆ ಹೇಗಿರ್ಬೋದು. ಮನುಷ್ಯರು ನೆಲಸತ್ತಲ್ಲಿ ಸಿಟ್ಕೊಂಡ್ಬಿಡುತ್ತೆ ತಕ್ಷಣ ಆಗಲೇ. ಹೊಡಿತೀನಿ ಅಂತಂದ್ರೆ ಹೊಡೆದ ಬಿಡ್ತಾನೆ ಇವನು, ಅವನು ಹೊಡಿತೀನಿ ಅಂತಾನಷ್ಟೇ. ಇವನು ಹೊಡೆದು ಬಿಟ್ಟು ನೋಡೆ ನಾನು ಮದ್ದೆ ಹೊಡೆದು ಬಿಟ್ಟೆ ಅಂತ ಹೇಳ್ತಾರೆ. ಆ ಥರ ಇರಬಾರ್ದು. ಏನು ಮಾಡಬೇಕು, ಆ ಕಡೆ ಕೇರೆ ಮಾಡಲಿಲ್ಲ. ಅದು ಹೇಗೆ ಇಷ್ಟೆಲ್ಲ ಮಾಡಿದ್ರೆ ಕೇರ್ ಮಾಡಲು ಬೇಜಾರಾಗೋದಿಲ್ಲ ಅಂತ ಕೇಳಿದರೆ, ಮಚ್ಚಿಕಾದಿವರಿವ ವನಗಜ, ದೊಡ್ಡ ಆನೆ ಹೋಗ್ಬೇಕಾದ್ರೆ ನೊಣ ಬಂದರೆ ಕೇರ್ ಮಾಡತ್ತ ಅದು ಅಂತ ಹೇಳ್ತಾರೆ. ನೊಂಡ ನೊಣ ನೊಣ ಬಂತು ಅಂತ ಫೈಟಿಂಗ್ ಹೋಗುತ್ತಾ ಆನೆ ಏನು ಮಾಡತ್ತ, ಒಂದ್ಸರಿ ಸೊಳ್ಳಾಡ್ಸಿರಿ ಹಾಕೊಂಡು ಹೋಗ್ಬಿಡುತ್ತೆ ಆ ಕಡೆ. ಆ ಥರ ವನಗಜ ಇವ, ಅದು ಊರಿನ ಗಜ ಬೇರೆ, ಟ್ರೈಂಡ್ ಆಗಿದೆ ಸ್ವಲ್ಪ ಕೊನೆ ಕೊನೆ ಪಾಯಿಂಟ್. ವನಗಜ ಅಂದ್ರೆ ಏನು, ಕಾಡಾನೆ. ಕಾಡಾನೆ ಹೇಗೆ ನೊಣ ಮೊದಲಾದವುಗಳಿಂದ, ಸೊಳ್ಳೆ ಮೊದಲಾದವುಗಳಿಂದ ಯಾವ ರೀತಿ ಏನೇ ಮಾಡಿದರೂ ಕೂಡ ಕೇರ್ ಮಾಡೋದಿಲ್ಲೋ ಆ ರೀತಿ ಪರಮಾತ್ಮ ಇದ್ದಾನೆ. ಇದೆಲ್ಲ ಏನ್ ಮಾಡುತ್ತೆ, ಅವಧೂತರು ಹೇಗಿರಬೇಕು ತೋರಿಸ್ತಾನೆ ಅಂತ. ಅವಧೂತರು ಹೇಗಿರ್ಬೇಕು, ಏನ್ ಆಕ್ಷನ್ ವಾಪಸ್ ತಗೊಂಡು ಬಿಡ್ರೆ, ಅವ್ರು ಅವಧೂತರಲ್ಲ, ಅವ್ರು ಹಾಗೆ ಇರ್ಬೇಕು, ಅವ್ರು ಏನು ಮಾಡಾಗಿಲ್ಲ. ಅಣಗಣ ಪಿಶಾಚಿ ಬಡದವ್ರು ಇದ್ದ ಹಾಗೆ, ದೆವ್ವ ಕೂತ ಕೂತ ಏನಿರ್ತಾರೆ, ದೆವ್ವ ಬಡದನ್ನು ಕೂತ ಕೂತಾಗಿದ್ದಾರೆ. ಇಡಿ ಎಂಬುದು ಒಂದು ದೆವ್ವ ಬಡದ್ರೆ ಹ್ಯಾ ಕೂತಿರ್ತಾರೆ, ಎಲ್ಲೋ ನೋಡ್ತಾ ಕೂತಿರ್ ಮಾತಾಡೋದಿಲ್ಲ, ಹೀಗೆ ಬಲ್ಬಂಕ ಕೂತಿರ್ತಾರೆ. ಆ ತರ ಅದು ದೇವ್ರ ಹಾಕುತ್ತೆ, ಮಂಕ ಹಾಕೊಡೋದು. ಎಷ್ಟಾದ್ರೆ ಕೇಳ್ತಾರೆ, ಮಂಕದ ಯಾಕೆ ಕೂತಿದೆ, ದೇವ ಬಡದ ಕೂತ ಕೂತ ಅಲ್ಲ ಅಂತ ಹೇಳೋ ಮಾತದು ಅಂತ. ಅದು ಇಡಿ ಎಂಬಂತ ಕರೀತಾರೆ. ದೇವ ಬಡ ಎಚ್ಚರಿಲ್ಲ ಅಂತ ಅರ್ಥ. ದೇವ ಬಡದವ್ ಇವನ್ ಇವನ್ ದೇವನ್ ದೇಹ ಅಲ್ಲಿ ಫಂಕ್ಷನ್ ಮಾಡ್ತಿರೋದು ಯಾರು, ದೇವ. ಆ ತರ ಆಚಾರ ಸಿದ್ಧಾಂತ ಅಲ್ಲದೆ ಭಾಗವತ ಯಾರು ಸಿದ್ಧಾಂತ ಇದೆ, ಏನಿಲ್ಲ. ವಿಷ್ಣು ಅದಕ್ಕೆ ವಿಷ್ಣು ತೀರ್ಥರು ಇದ್ರು, ವ್ಯಾಸತತ್ವಜ್ಞರಿದ್ರು, ಮತ್ತೆ ಎಷ್ಟೋ ಜನ ಅವಧೂತರು ಇರ್ತಾರೆ. ನಮ್ಗೆ ಗೊತ್ತಾಗ ಅವಧೂತರು ಗೊತ್ತಾದ್ರೆ ಅವಧೂತರಲ್ಲ ಅವರು, ಅಡ್ರೆಸ್ ಹಾಕೊಂಡು ಓಡಾಡ್ಬಿಟ್ರೆ ಅವಧೂತರಲ್ಲ. ಗುಪ್ತ ಸಿಐಡಿಗಳು ಅಂತ ಓಡಾಡ್ತಿದ್ರೆ ಸಿಐಡಿ ಹೇಗಾಗ್ತಾನೋ, ಅಯ್ಯವ ಸಿಐಡಿ ಅಂತ ಹೇಳಿದ್ರೆ ಸಿಐಡಿ ಅಲ್ಲ ಅವರು. ಅವ್ನು ಹೇಳಿದ ನಾ ಸಿಐಡಿ ಅಲ್ಲ ಅಂತಾನೆ ಹೇಳ್ತಾನೆ, ಕೇಳಿದ್ರೆ ಸಿಐಡಿ ಆಗಿರ್ತಾರೆ, ಸಿಐಡಿ ಅಲ್ಲ ಅಂತ ಹೇಳ್ತಾರೆ. ಆ ಥರ ಅದರಿಂದ ಅವಧೂತರು ಕಣ್ಣಿ ಬಿಡೋದಿಲ್ಲ. ಇವತ್ತು ಇರಬಹುದು ಜ್ಞಾನಿಗಳಾದವರು ಸಾಧನೆ ಮಾಡಿ ಕೊಟ್ಟಿರ್ತಾರೆ, ನಾವು ಕಡೆ ಜ್ಞಾನಿಗಳು ಹೌದು ಅಂತ ಕೇಳಿ ಅಲ್ಲ ಅಂತ ಹೇಳ್ತಾರೆ. ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ, ತೀರ ಮಾತಾಡಲ್ಲ ತೀರಪ್ಪ, ನನಗೆ ಏನು ಗೊತ್ತಿಲ್ಲ. ಆ ಥರ ಎಲ್ಲ ಗೊತ್ತಿರ್ತದೆ, ಹೇಳೋದಿಲ್ಲ ಅವರು. ಹೌದಂದ್ರೆ ಹೊರಗೆ ದೂತ ಅಂದ್ರೆ ಏನು, ಮುಚ್ಚಿಕೊಳ್ಳು. ಅವಧೂತ ಅಂದ್ರೆ ಟೋಟಲಿ ಅವರು ಹಿಡನ್ ಮಾಡ್ಕೊಂಡಿರ್ತಾರೆ, ಇದನ್ನ ಹೈಡ್ ಮಾಡ್ಕೊಂಡ್ಬಿಡ್ತಾರೆ, ತಾವ್ ಯಾರು ಅಂತ ಹೇಳ್ಕೊಡೋದೇ ಇಲ್ಲ ಅಂತವ್ರು. ಪರಿವೇ ಇಲ್ಲ, ದೇವರು ಸರ್ವಜ್ಞ, ಆ ಇಲ್ದಾಗಿದ್ದಾನೆ ಅಂತ. ದೇವರಿಗೆ ಪರಿವೇ ಇಲ್ಲ ಅಂತ ಹೇಳ್ಬಾರ್ದು, ಪರಿವೇ ಇಲ್ಲದವನು ಇದ್ದಾಗಿದ್ದಾನೆ. ನಾವ್ ಯಾರೋ ನಮ್ಮ ಬೇಡದವ್ರು ಬಂದ ಮಾತಾಡಿದ್ರೆ ಉತ್ತರ ಕೊಡಲ್ಲ, ಹಾಗೆ ಮಾತಾಡಿಸಿ ಕೂಡ ಎಲ್ಲೋ ನೋಡ್ತಿರ್ತಾನೆ, ಎಷ್ಟರ ಇರೋದಿಲ್ಲ. ಆ ತರ ಅಂದ್ರೆ ಇವರು ಜ್ಞಾನ ಇದ್ದ ಹೇಗಿರ್ತಾರೆ, ಧನ ಇದ್ದ ಆಗಿರ್ತಾರೆ ಅಷ್ಟೇ. ಇದ್ರೊಳ ಶ್ರೀಮಂತ ಇದ್ದಾಗ ಕಂಡೇ ನೋಡೋದೇ ಇಲ್ವಂತೆ, ನೋಡಿದ್ರು ಯಾರನ್ನೋ ನೋಡ್ದಾ ನೋಡ್ತಾರಂತೆ, ಏನೋ ಮಾಡ್ತಾರಂತೆ, ಒಟ್ಟು ತನ್ನ ಸ್ಟೈಲ್ ತೋರ್ಸಕ್ ಹೋಗ್ತಾನೆ. ಇದು ಹಾಗಲ್ಲ, ಜ್ಞಾನಿಗಳ ಸ್ಟೈಲ್ ಇದು. ಅವ್ರು ಜ್ಞಾನಕ್ಕೋಸ್ಕರ ಹೀಗೆ ಮಾಡ್ತಾರೆ, ಧನಕ್ಕೋಸ್ಕರ ಹಾಗೆ ಮಾಡ್ತಾರೆ, ಅಧಿಕಾರಕ್ಕೋಸ್ಕರ ಹಾಗೆ ಮಾಡ್ತಾರೆ ಕೆಲವರು. ಇಂಟ್ರವರ್ಟ್ ಇದ್ದ, ಟೋಟಲಿ ಇಂಟ್ರವರ್ಟ್, ಎಕ್ಸ್ಟ್ರವರ್ಟ್ ನೋ ರೆಸ್ಪಾನ್ಸ್ ಅಟ್ ಆಲ್. ಆ ತರ ಶಕ್ರಧ್ವಜ ಪ್ರಕ್ಷೇಪಣ, ಸಾಮಾನ್ಯವಾಗಿ ದೇವತೆಗಳು ಹಾಗಿರ್ತಾರೆ ಅಂತ ಹುಲಕಲ್ಲಿ ಅವತಾರ ಮಾಡಿದಾಗ ಹೇಳ್ತಾರ ಅವರು. ಧ್ಯಾನಂ ಕುರುವಂತ ಇವತ್ತೇ ನೈವಶ್ಯು ಬಹುಭಾಷಿಣ, ಯಾವಾಗಲೂ ಒಂಥರ ಯೋಚನೆ ಮಾಡದಾಗಿರ್ತಾ ಇರ್ತಾನಂತೆ. ಆ ಕಡೆ ಈ ಕಡೆ ಉತ್ತರ ಕೊಡೋದಿಲ್ಲ, ಆ ಕಡೆ ಗಮನ ಎಲ್ಲ ಪೂರ್ತಿ ಆ ಕಡೆ ಇರುತ್ತವೆ. ಉಳಿದವರಿಗೆ ಗೊತ್ತಾಗೋದಿಲ್ಲ ಅಷ್ಟೇ, ದಡ್ಡ ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವು ಸರ, ಎರಡು ಮುಂದೆ ಬರ್ತನ ಕತೆ ಬರುತ್ತಾರೆ, ಡಿಟೇಲ್ ಆಗಿ ಹೇಳ್ತಾರೆ. ಶಕೃತ್ ಪ್ರಕ್ಷೇ ರಜ ಪ್ರಕ್ಷೇಪಣ ಊತಿ ವಾತ ದುರುಕ್ತೈಹಿ ತತ ವಿಗಡೆಯನ್ನೇವ ಅಸತ್ ಸಂಸ್ಥಾನೇ ಏತಸ್ಮಿನ್. ಎಲ್ಲ ಕೆಟ್ಟ ಅಯೋಗ್ಯ ಜನಗಳು, ಅವ್ರು ಏನ್ ಮಾಡಿದ್ರು ಅಷ್ಟೇ, ಕೇರ್ ಮಾಡಲೇ ಇಲ್ಲ. ಇದು ನಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟೋದ್ರೆ ಏನ್ ಮಾಡ್ತಾರೆ, ಏನಂದ್ರೆ ಅಪಹಾಸ್ಯ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡಿ, ಏಕಾಸಿ ಮಾಡಿ ಹೇಳಿ ಬೈತಾರೆ, ಅದಕ್ಕೆ ಮಾಡೋದೇ ಇಲ್ಲ. ಅಲ್ಲ ಏಕಾಸಿ ಬಂದು ಕೇಳುತ್ತಾನೆ, ಮನೆ ಬಂದು ನೋಡ್ತಾನ ಅವನು, ಹೌದಲ್ಲ. ಹೇಳ್ಬೇಕಾದ ಕಾರಣ ಸುಳ್ಳೆ ಯಾರೋ ಬೈತಾರೆ ಅಂತೇಳಿ ಏಕಾಸಿ ಉಪವಾಸ ಬಿಟ್ಬಿಡೋದು, ಏನೋ ಮಾಡೋದು, ಅಲ್ಲ ಮಾಡ ಸಂಧ್ಯಾನ ಬಿಟ್ಬಿಡೋದು, ಅವೆಲ್ಲ ತಪ್ಪದು. ಅದಕ್ಕೆ ಹೇಳ್ತಾರೆ ಅಸತ್ ಸಂಸ್ಥಾನ. ತಾತ್ಪರ್ಯ ಏನಂತ ಕೇಳಿದ್ರೆ, ಅವಧೂತರು ಟೆಕ್ನಿಕಲಿ ಹಾಗಿರ್ತಾರೆ, ನಾವು ಸ್ವಲ್ಪ ಮಟ್ಟಿಗೆ ಹೇಗಿರ್ಬೇಕು ಅಂತ ಕೇಳಿದ್ರೆ, ಕೆಲವರು ಕೇರ್ ಮಾಡಕ್ ಆಗೋದಿಲ್ಲ, ಮುಡಿ ಹುಟ್ಟರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲ ನಗ್ತಾರೆ. ಅವ್ರು ಏನ್ ಮಾಡ್ಬೇಕಾಗ, ನಗ್ತಾರೆ ಅಂತ ಇಲ್ಲಿ ಬರ್ಲಕ್ಕಾಗತ್ತಾ? ಕೊನೆಗೆ ಏನ್ ಮಾಡ್ಬೇಕು, ಅವರು ಮಾಡಬೇಕು ಇಲ್ಲ ಕೇರ್ ಮಾಡಬಾರ್ದು ಅಷ್ಟೇ. ಇಲ್ಲದ ಹೋದ್ರೆ ಮನುಷ್ಯ ಧರ್ಮನ ಕಳ್ಕೊಂಡಾಗ ಆಗಿಬಿಡತ್ತೆ, ಹಾಗೆ ಮಾಡಕ್ ಹೋಗ್ಬಾರ್ದು. ಎಷ್ಟೋ ದಿನ ಗ್ರಹಣ ಕಾಲ ಸ್ನಾನ ಮಾಡಕ್ ಹೋಗೋದಿಲ್ಲ, ಜನ ಬೈತಾರೆ, ನಗುತ್ತಾರೆ, 21ನೇ ಶತಮಾನ ಬಂದ್ಬಿಡ್ತು, ಯಾವುದೋ ಕಾಲದವ್ರು ಅಂತ ತಿಳ್ಕೊತಾರೆ. ಅವರು ಸಾವಿರ ತಿಳ್ಕೊಳ್ಳಿ, ನಮ್ಮ ಧರ್ಮಶಾಸ್ತ್ರ ಮುಖ್ಯ. ಶುಕಾಚಾರ್ಯರು ಹಾಗೆ ಇದ್ರು, ಏತಸ್ಮಿನ್ ದೇಹೋಪಲಕ್ಷಣೆ ಅಸದ್ ಅಸದ್ ಅಪದೇಶೆ ಅಭಯಾನುಭವ ಸ್ವರೂಪೇಣ ಸ್ವಯಮೇವ ಅವಸ್ಥಾನೇನ ಸಮರೋಪಿತ ಅಹಂ ಮಮಾಭಿಮಾನತ್ವ ಅಖಂಡಿತ ಮನಃ. ಏತಸ್ಮಿನ್ ದೇಹೋಪಲಕ್ಷಣೆ, ದೇಹ ಅಂತಕ್ಕಂಥ ಇದರೊಳಗೆ ವಸ್ತುವಿನೊಳಗೆ ಅಸತ್ ಅಪದೇಶೆ, ಏನಿದು ದೇಹ ಇದು ಅಭದ್ರ, ಇದು ಅಂದ್ರೆ ಮಂಗಳಕರ ಅಲ್ಲ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಅಭಯ ಅನುಭವ ಸ್ವರೂಪೇಣ, ಅಭಯವನ್ನು ಅನುಭವಿಸ್ಬೇಕು ಎಲ್ಲ ಕಡೆಗೂ ಕೂಡ. ಈ ದೇಹಕ್ಕೆ ಅವ್ರು ಹೇಳಿದ ನಾನು ಬರ್ತಾರೆ ಅದ್ರ ಹೊಡೆದು ಬಿಡ್ತೇನೆ ಅಂತ ಕೇಳಿದ್ರೆ, ನನಗಂಟೇನು ಹೋಗುತ್ತೆ, ದೇಹ ಹೋಗುತ್ತೆ ಅಷ್ಟೇ, ನನಗೇನಾಗುತ್ತೆ ಅಂತ ಹೇಳ್ತಾರೆ. ಆ ಥರ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ದೇಹ ನಾವಲ್ಲ, ತಾನ ಯಾರೋ ತನ್ನ ದೇಹವ್ಯಾರೋ ಅಂತ ಹಾಡಿದೆ ನೋಡಿ ದಾಸರದು. ನನಗೂ ದೇಹಕ್ಕೂ ಸಂಬಂಧ ಇಲ್ಲ, ಅದನ್ನ ಅನುಭವ ತರಬೇಕು. ಸ್ವಹಿಮೈವ ಅವಸ್ಥಾನೇನ ಉಳಿದವರಿಗೆ ಹಾಗೆ ತಿಳಿಸಿದ. ತನಗೆ ಮಾತ್ರ ತನ್ನ ಮಹಿಮೆಯಲ್ಲೇ ಪರಮಾತ್ಮ ಇದೆ. ಸ್ವೇ ಮಹಿಮ್ನೀತಿ ಹೋವಾಚ ಸಮವರೂಪಿತ ಅಹಮ್ಮಭ ಅಭಿಮಾನತ್ವಾತ್ ಸಮವರೂಪಿತ ಅಹಮ್ಮವ ಅಭಿಮಾನತ್ವ ಅಹಂಕಾರ ಮಮಕಾರಗಳನ್ನು ಏನ್ ಮಾಡಿದ್ದಾನೆ ಪೂರ್ತಿಯಾಗಿ ಬಿಟ್ಟು ತೋರಿಸ್ತಾನೆ. ಅಖಂಡಿತ ಮನಃ ಅದರಲ್ಲಿ ಮನಸ್ಸು ಡಿಸ್ಟರ್ಬ್ ಆಗೋದೇ ಇಲ್ಲ. ಪೃಥಿವಿ ಮೇಕಚರ ಪರಿಪಭ್ರಾಮ ಇಡೀ ಭೂಮಿಯೊಳಗೆ ಏಕಚರ ಅಂದ್ರೆ ಏನೋ ಒಂಟಿಯಾಗಿ ಅಂತ. ಅವಧೂತರ ಗುಂಪು ಗುಂಪಾಗೋರು ಅವಧೂತರಲ್ಲ ಗೊತ್ತಾಯ್ತಾರೆ. ಒಂಟಿ ಒಂಟಿಯಾಗಿರ್ಬೇಕು ಅವರು ಇದು ಮಾಡ್ಲಿಕ್ಕೆ ಹೋಗಬಾರದು. ಇನ್ನೊಬ್ರು ಜೊತೆಗಿದ್ದ ಮಾತು ಇನ್ನೊಂದು ಜೊತೆ ಮಾತು ಶುರುವಾಗುತ್ತೆ ಜೊತೆಗಿರ್ಬೇಕಾಗತ್ತೆ. ಅಲ್ಲಿ ಕಥೆ ಮುಗೀತು. ಅದಕ್ಕೆ ಏಕಚರ ಏಕಾಂಗಿಯಾಗಿರ್ಬೇಕು. ಏಕಏವ ಚರತೀತಿ ಏಕಚರ ಅತಿ ಸುಖ ಅತಿ ಸುಕುಮಾರಕ ಮತ್ತೆ ಅತಿ ಸುಕುಮಾರ ಕರ ಚರಣ ಪುರಸ್ಥಲ ವಿಪುಲ ಬಾಹು ಅಂಶ ಗಳ ವದನಾದಿ ಅವಯವ ವಿನ್ಯಾಸ ಪ್ರಕೃತಿ ಸುಂದರ ಸ್ವಭಾವ ಹಾಸ ಸುಮುಖ ನವನಳಿನ ದಳಾಯಮಾನ ಶಿಶಿರ ತಾರಚಾರು ಅರುಣಾಯನ ಆಯತನ ನಯನ ಅಸದೃಶ ಸುಭಗ ಕಪೋಲ ಕರ್ಣ ಕಂಠನಾಸ ವಿಗೂಢಸ್ಮಿತ ವದನ ಮಹೋತ್ಸವೇನ ಪುರವನಿತಾನಾಂ ಮನಸಿ ಕುಸುಮಚರಂ ಉಪದಧಾನಃ ಪರಾಕ್ ಅವಲಂಬಮಾನ ಕುಟಿಲ ಜಟಿಲ ಕಪಿಶ ಕೇಶ ಭೂರಿ ಭಾರಃ ಅವಧೂತ ಮಲಿನ ಶರೀರೇಣ ಗ್ರಹಗೃಹೀತ ಇವ ಅದೃಶ್ಯತಾ. ಇನ್ನೇ ಹೇಗಿದ್ದಾನೆ ದೇವರು ಅಂತ ಕೇಳಿದರೆ ಒಳದೂತರು ನೋಡೋಕ್ಕಾಗಲ್ಲ, ಬಹಳ ಇದಾಗ್ಬಿಟ್ಟಿರ್ತಾರೆ, ಕೊಳಕುಗಳು ಮೆತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬಟ್ ಪರಮಾತ್ಮ ಅವಸ್ಥೆಯಲ್ಲಿ ಹ್ಯಾ ಕಾಣ್ತಿದ್ದಂತೆ ಅತಿ ಸುಕುಮಾರ ಕರಚರಣ ಅತ್ಯಂತ ಕೋಮಲವಾದಂತಹ ಕರ ಅಂದ್ರೆ ಕೈ, ಚರಣ ಅಂದ್ರೆ ಪಾದಗಳು, ಪುರಸ್ಥಳ ವಕ್ಷಸ್ಥಳ, ವಿಪುಲ ಬಾಹ್ವಂಸ ವಿಶಾಲವಾದ ಬಾಹುಗಳು ತೋಳುಗಳು, ವಿಸ್ತೀರ್ಣ ವಕ್ಷ ಕಮಲಾಯತಾಕ್ಷ ಮತ್ತು ವೇದವ್ಯಾಸ ವರ್ಣನೆ ಮಾಡ್ತಾರಲ್ಲ ಹಾಗೆ. ಆಮೇಲೆ ಗಳ ಕಂಠಗಳು, ಒಳ್ಳೆ ಕಂಠ ಒಳ್ಳೆ ಮುಖ, ಅವಯವ ವಿನ್ಯಾಸ ಪ್ರತಿಯೊಂದು ಅವಯವಗಳು ಪರಮಾತ್ಮ ಎಂಥವನು ಸಾಕ್ಷಾನ್ ಮನ್ಮಥ ಮನ್ಮಥ ಆ ಸ್ಥಿತಿಯಲ್ಲೂ ಹಾಗೆ ಇದ್ದಾನೆ ಪರಮಾತ್ಮ. ಪ್ರಕೃತಿ ಸುಂದರ ಬೈ ನೇಚರ್ ನ್ಯಾಚುರಲಿ ಅಷ್ಟು ಹ್ಯಾಂಡ್ಸಮ್ ಆಗಿದ್ದ. ಸ್ವಭಾವ ಹಾಸ ಸುಮುಖ ಸಹಜವಾದ ಮಂದಹಾಸದಿಂದ ಅತ್ಯಂತ ಸುಮುಖ ಉತ್ತಮ ಮುಖದಿಂದ ಕೂಡಿದ್ದಾನೆ. ನವನಳಿನ ದಳಾಯಮಾನ ಶಿಶಿರ ತಾರ ಚಾರ್ವರುಣ ಆಯತ ಲೋಚನ ನಯನ. ನವ ನಳಿನ ದಳಾಯಮಾನ, ನವ ಅಂದ್ರೆ ಆಗತಾನೆ ಅರಳಿದ, ನಳಿನ ಅಂದ್ರೆ ಕಮಲದ, ದಳ ದಳದಂತೆ, ಆಯಮಾನ ವಿಸ್ತಾರವಾದಂತಹ, ಶಿಶಿರ ತಾರ ಚಾರು ಅರುಣಾಯತ ನಯನ ಕಂಪಾದ ಕೋಮಲವಾದ ಮತ್ತು ಕಣ್ಣುಗುಡ್ಡೆಗಳು ಹೇಗಿದ್ವಂತೆ ಶಿಶಿರ ತಾರ ಮೃದುವಾಗಿ ನೋಡಬೇಕು ಕೋಪ ಇಲ್ಲ ಅದರೊಳಗೆ. ಚಾರು ಮನೋಹರವಾದ, ಅರುಣ ಆಯತ ನಯನ ವಿಶಾಲವಾದ, ಕಣ್ಣು ಕೊನೆಗೆ ಕೆಂಪಿರಬೇಕು, ಮಧ್ಯ ಕಪ್ಪಿರಬೇಕು ಕೊನೆ ಕೆಂಪಿರಬೇಕು, ಅದಕ್ಕೆ ಅರುಣಾಯತ ನಯನ ಪುಂಡರೀಕಾಕ್ಷ ಅಂತ ಒಟ್ಟರ್ಥ. ಅಸದೃಶ್ಯ ಸುಭಗ ಕಪೋಲ ಕರ್ಣ ಕಂಠನಾಸಃ ಅಸದೃಶ್ಯತ ಅಸದೃಶ್ಯ ಇನ್ಕಂಪೇರಬಲ್ ಹೋಲಿಸಲಕ್ಕಾಗದಂತಹ ಸುಭಗ ಸುಂದರವಾದಂತಹ ಕಪೋಲ ಕರ್ಣ ಕಂಠನಾಸಃ ಕಪೋಲ ಕರ್ಣಗಳು ಕೆನ್ನೆಗಳು ಕರ್ಣ ಕಿವಿಗಳು ಕಂಠ ಕತ್ತು ನಾಸ ಮೂಗುಗಳು ವಿಗೂಢ ಸ್ಮಿತ ವದನ ಮಹೋತ್ಸವೇನ ಗುಪ್ತವಾದಂಥ ಅರಳಿದ ಮುಖದಿಂದ ಕೂಡಿದ ಮಹಾ ಉತ್ಸವದಿಂದ ಪುರವನಿತಾನಾಂ ಮನಸಿ ಪಟ್ಟಣ ಸ್ತ್ರೀಯರುಗಳ ಒಬ್ಬ ಮನಸ್ಸಿನೊಳಗೆ ಕುಸುಮಚರ ಉಪದಧಾನ ಮನ್ಮಥನನ್ನು ಉಂಟು ಮಾಡುವವನಾಗಿ ಪರಾಕ್ ಸುತ್ತಲೂ ಕೂಡ ಅವಲಂಬಮಾನ ಕುಟಿಲ ಜಟಿಲ ಕಪಿಶ ಕೇಶರ ಕೇಶ ಭೂರಿ ಭಾಗ ಭೂರಿ ಭಾರ ಅವಲಂಬಮಾನ ಇಳಿಬಿದ್ದಂತಹ ಕುಟಿಲ ವಕ್ರವಾದಂತಹ ಜಟಿಲ ಜಟೆಕಟ್ಟಿದಂತಹ ಕಪಿಸ ಕಂದಾದಂತಹ ಕೇಶ ಭೂರಿ ಭಾರ ಅಂದರೆ ಜಟೆ ಬಿಟ್ಟಿದ್ದಾನೆ ಎಲ್ಲ ಕಡೆ ಜಟೆ ಕೆಂಪು ಜಟೆ ಕೆಂಪು ಜಟೆ ಕಟ್ಟಿದೆ ಮೈ ಮೇಲೆ ಹಾರಾಡ್ತಾ ಇದೆ ತಲೆ ಮೇಲೆ ಮುಂಗುರುಳು ಹಾರಾಡ್ತಾ ಇದೆ ಕೇಶ ಭೂರಿ ಭಾರ ಅವಧೂತ ಮಲಿನ ಜ ಶರೀರೇಣ ಅವಧೂತನಾಗಿದ್ದರಿಂದ ಮಲಿನ ಜ ಶರೀರ ಮೇಲ್ನೋಟಕ್ಕೆ ಕೊಳಕ್ ಕಾಣಬೇಕು ಮೇಲ್ನೋಟಕ್ಕೆ ಗ್ರಹ ಗೃಹೀತ ಇವ ಅದೃಶ್ಯತ ಗ್ರಹ ಪಿಶಾಚಿ ಹಿಡಿದವನ ಹಾಗೆ ಹಾಕೊಂಡ ಗ್ರಹ ಅಂದ್ರೆ ಪಿಶಾಚಿಗಳು ಅಂತ ಅರ್ಥ ಪಿಶಾಚಿ ಹಿಡಿದು ಓಡಾಡ್ ನೋಡೋದಕ್ಕಾಗಿದ್ದಾನೆ ಪಿಶಾಚಿ ಹಿಡಿದು ನೋಡಿದ್ರೆ ಓಡಾಡ್ತಾ ಇದ್ದಾನೆ ಅಪ್ರಾಕೃತ ಶರೀರ ಆದ್ದರಿಂದ ಹಾಗಿದ್ದಾನೆ ನೋಡೋದಕ್ಕೆ ಮಲಿನ ಇವ ಅದು ಅವಜಾನಂತಿ ಮಾಮೂಢ ಇದ್ದ ತೋರಿಸ್ತಾನೆ ಅದನ್ನ ಕೊಳಕ ಆತನ ದೇಹದಲ್ಲಿಲ್ಲ ಹೊಸರ ಮೋಹನಕ್ಕೋಸರ ತೋರಿಸ್ತಾನೆ ಸ್ವಭಾವತ ಹಾಗಿದ್ದಾನೆ ಎರ್ಹಿ ವಾವ ದತ್ತಾತ್ರೇಯ ರೂಪ ಅಲ್ಲ ಹಾಗಿಲ್ಲ ದತ್ತಾತ್ರೇಯ ರೂಪ ಹೇಳಿಲ್ಲ ಹಾಗೆ ಇವ್ರು ಮಾಡಿದ್ದಾರೆ ಅಷ್ಟೇ ಫೋಟೋಗಳಲ್ಲಿ ಮಾಡಿದ್ದಾರೆ ಹೊರತು ಹಾಗಿಲ್ಲ ದತ್ತಾತ್ರೇಯ ರೂಪದಿಂದ ಯೋಗ ತೋರಿಸ್ತಾನೆ ಹೊರತು ಅವಧೂತ ಚರ್ಯ ಅಲ್ಲ ಎರ್ಹಿ ವಾವಸ ಭಗವಾನ್ ಲೋಕಮಿಮಂ ಯೋಗಸ್ಯ ಅರ್ಥ ಪ್ರತೀಪಮಿವ ಅಚಕ್ಷಾಣ ತತ್ ಪ್ರತಿಕ್ರಿಯಾ ಕರ್ಮ ವಿವತ್ಸತಂ ಇತಿ ವ್ರತಂ ಆಜಗರಂ ಅಸ್ಥಿತಃ ಶಯಾನ ಏವ ಅಶ್ನಾತಿ ಪಿಬತಿ ಖಾದತಿ ಅವಮೇಹತಿ ಹಸತಿ ಸ್ಮ ಚೇಷ್ಟಮಾನಃ ಉಚ್ಚಾರಿತ ಅದಿಗ್ಧೋದೇಶ ತಸ್ಯ ಯಹ ಪುರೀಷ ಸುರಭಿ ಸೌಗಂಧ್ಯ ವಾಯು ತಮ್ ದೇಶಂ ದಶಯೋಜನ ಸಮಂತಾತ್ ಸುರಭೀಚಕಾರ ಏವಂ ಗೋಮೃಗ ಕಾಕಚರ್ಯಯ ರಜನ್ ತಿಷ್ಠನ್ ಆಸೀನಃ ಶಯಾನಃ ಕಾಕ ಮೃಗ ಗೋವಚ್ಚರತಿ ಪಿಬತಿ ಖಾದಯತಿ ಅವಮೇಹತಿ ಸ್ಮ. ಏರ್ಹಿವಾವಸ ಭಗವಾನ್ ಆ ಪರಮಾತ್ಮ ಲೋಕಮಿಮಂ ಯಾವಾಗ ಪರಮಾತ್ಮ ಲೋಕದೊಳಗೆ ಯೋಗಸ್ಯ ಅರ್ಧಾ ಪ್ರತೀತಮಿವ ಪ್ರತೀಪವಿವ ಅಚಕ್ಷಾಣ ಯೋಗಕ್ಕೆ ನೋಡೋದಕ್ಕೆ ಯೋಗಕ್ಕೆ ವಿರುದ್ಧ ಕಂಡ ಕಾಣ್ತಿದ್ದಾನೆ. ಏನಿದು ಹೀಗಿದ್ದಾನಲ್ಲ ಅಸೈವರಾಗಿ. ತತ್ ಪ್ರತಿಕ್ರಿಯಾಕರ್ಮ ಭೀವತ್ಸಹಿತಮಿತಿ ವ್ರತಂ ಆಜಗರ ಮಾಸ್ಥಿತ. ಇದಕ್ಕೆ ಆ ರೀತಿ ಇರೋದಕ್ಕೆ ಏನಂತ ಕರೀತಾರಂತೆ ಆಜಗರ ವ್ರತ. ಆಜಗರ ಅಜಗರ ಅಂದ್ರೆ ಹೆಬ್ಬಾವು, ಹೆಬ್ಬಾವಿನಂತಿರೋದಕ್ಕೆ ಆಜಗರ, ಅಜಗರಕ್ಕೆ ಸಂಬಂಧಪಟ್ಟಿದ್ದ ಆಜಗರ, ಆಜಗರ ವ್ರತ. ಆಜಗರ ವ್ರತ ಅಂದ್ರೇನು, ಎಲ್ಲೋ ಬಿದ್ದಿರುತ್ತೆ ಆಹಾರ ಬಂದಾಗ ತಗೊಳ್ಳಿ, ಅದು ಹುಡುಕೊಂಡು ಹೋಗೋದಿಲ್ಲ ಜಾಸ್ತಿ, ಅದಾಗಿ ಬಂದರೆ ಬಾಯ್ತಿ ನುಂಗಿಬಿಡುತ್ತೆ, ಅದಾಗಿ ಬಂದಾಗ ತಗೊಳ್ಳೋದು ಇಲ್ವಾ, ಹಾಗೆ ಕೂತಿರೋದು. ಬಂದರೆ ಬಂತು, ಹೋದರೆ ಹೋಯಿತು. ಪ್ರಥಮಸ್ಥಾನದ ಕೊನೆಗೊಂದು ಅಜಗರನ ಕಥೆ ಅಂತ ಬರುತ್ತೆ. ಪ್ರಹ್ಲಾದ ಅಜಗರನ ಕಂಡ ಮಾತಾಡ್ತ ಅಜಗರ ಮುನಿಯನ್ನು, ಏನು ಹೀಗಿದ್ದೀಯಲ್ಲ ಅಂತ ಕೇಳಿದರೆ ಅದಕ್ಕೆ ಮುಂದಿರಲು ಬರುತ್ತೆ. ಯಾವುದರಲ್ಲಿ 24 ಗುರುಗಳ ಕಥೆ ಹೇಳ್ತಾರಲ್ಲ ಅವಧೂತ ಗೀತೆಯೊಳಗೆ, ಅಜಗರದಿಂದ ಕಲಿತೆ ಅಂತ ಒಂದು ಹೇಳ್ತಾರೆ. ಅಜಗರದಿಂದ ಕಲಿಬೇಕಾದ್ದೇನು ಅಂದರೆ ತಾನಾಗಿ ಹುಡ್ಕೊಂಡು ಹೋಗೋದಿಲ್ಲ, ಬಂದಾಗ ಸಿಕ್ತೋ ಜಾಸ್ತಿ ಚಕ್ರ ತಗೊಂಡ, ಉಪವಾಸ ಇದ್ರೂ ಸರಿನೇ, ಎದುರುಚ್ಛಾಲಾಭ ಸಂತುಷ್ಟನಾಗಿರೋದಕ್ಕೆ ಅಜಗರ ವ್ರತ ಅಂತ ಕರೀತಾರೆ. ಆ ರೀತಿ ಇದ್ದು ಶಯಾನಹ ಏವಾಶ್ಞಾತಿ ಮರ್ಕೊಂಡೆ ತಿಂತಿದ್ದಂತೆ, ಪಿಬತಿ ಕುಡಿತಿದ್ದಂತೆ, ಖಾದತಿ ತಿಂತಿದ್ದ, ತಿಂದು ಉಣ್ತಿದ್ದ ತಿಂತಿದ್ದ, ಅವಮೇಹತಿ ಮಲಾದಿಗಳನ್ನು ಲೋಕದೃಷ್ಟಿಯಲ್ಲಿ ವಿಸರ್ಜನೆ ಮಾಡ್ತಿದ್ದ, ಹಸತಿ ಸ್ಮ ನಗುತ್ತಿದ್ದ ಇದ್ದಕ್ಕಿದ್ದ ಹಾಗೆ. ಚೇಷ್ಟಮಾನ ಉಚ್ಚರಿತಾದಿಗ್ಧ ಉದ್ದೇಶ, ಯಾವುದೇ ತನ್ನ ಗುಟ್ಟನ್ನು ಬಿಟ್ಟುಕೊಡದೇನೆ ತನ್ನ ಆ ರೀತಿ ನಡ್ಕೊಂಡಿದ್ದ ಪರಮಾತ್ಮ. ಆದರೆ ತಸ್ಯ ಯಹ ಪುರೀಷ ಸುರಭಿ ಸೌಗಂಧ್ಯ ವಾಯು ತಮ್ಮ ದೇಶಂ ದಶಯೋಜನಂ ಸಮಂತಾತ್ ಸುರಭೀಚಕಾರ. ಇದು ವಿಶೇಷಾಂಶ. ಇದು ಲೋಕದಲ್ಲಿ ಜನ ಪರಮಾತ್ಮ ಹೇಗೆ ತೋರಿಸ್ತಾ ಇದ್ದಾನೆ ಅಂದರೆ ಸಾಮಾನ್ಯ ಮನುಷ್ಯ, ಅದು ಹುಚ್ಚಾಪಟ್ಟೆ ಕೊಳಕು ಮೈ ಮೇಲೆ, ಅದು ಕೂಡ ಮಲಮೂತ್ರ ವಿಸರ್ಜನೆ. ಆದರೆ ತಾನು ದೇವರಂತ ಹೇಗೆ ಗೊತ್ತಾಗ್ತಿತ್ತು ಜನಗಳಿಗೆ ಅಂದರೆ ಪುರೀಷ ಸುರಭಿ ಸೌಗಂಧ್ಯ ವಾಯು, ಆತನ ಮಲದ ಸುಗ ಸುರ ಒಂದು ಸುವಾಸನೆ ಎಷ್ಟು ಜೋರಾಗಿರ್ತಿತ್ತು ಅಂದರೆ ತಮ್ಮ ದೇಶಂ ದಶಯೋಜನಂ ಸಮಂತಾತ್ ಸುರಭೀಚಕಾರ. 10 ಸುವಾಸನೆ ಮಾಡ್ತಿತ್ತ, 10 ದುರ್ವಾಸನೆ ಬರ್ತಿರಲಿಲ್ಲ. ಈ ಗೋವೈನೇ ದುರ್ವಾಸನೆ ಬರೋದಿಲ್ಲ, ಅರ್ಥ ಆಯ್ತಾ? ಗೋಮಯದ ವಾಸನೆ ಒಂಥರ ಏನಾಗಿರುತ್ತದೆ, ಕೆಟ್ಟ ವಾಸನೆ ಬರೋದಿಲ್ಲ ಅದರಿಂದ. ಆದರೆ ಪರಮಾತ್ಮನ ಮಲ ಲೋಕದೃಷ್ಟಿಯಲ್ಲಿ ಮಲ ಅಲ್ವೇ ಅಲ್ಲ, ಯಾಕೆಂದ್ರೆ ಪರಮಾತ್ಮ ಕಲ್ಪನೆ ಮಾಡಿ ತೋರಿಸ್ತಾನಷ್ಟೇನೆ. 10 ದೂರ ಸುವಾಸನೆ ಹುಟ್ಟಿಸ್ತಾ ಇತ್ತು. ಏವಂ ಗೋಮೃಗ ಕಾಕಚರ್ಯಯ, ಗೋಚರ್ಯ ಮೃಗಚರ್ಯ ಕಾಕಚರ್ಯ, ಗೋವಿನಂತೆ ಜಿಂಕೆಯಂತೆ ಕಾಗೆಯಂತೆ ವ್ರಜನ್ ತಿಷ್ಠನ್ ಆಸೀನಃ ಶಯಾನಃ. ವ್ರಜನ್ ಓಡಾಡ್ತಾ, ತಿಷ್ಠನ್ ಕೂಡುತ್ತಾ, ಆಸೀನಃ ವ್ರಜನ್ ಅಂದ್ರೆ ಓಡಾಡೋದು, ತಿಷ್ಠನ್ ನಿಲ್ಲೋದು, ಆಸೀನ ಕೂಡೋದು, ಶಯಾನಃ ಮಲಗೋದು. ಕಾಕ ಮೃಗ ಗೋವಚ್ಚರತಿ, ಕಾಗೆಗಳಂತೆ ಮೃಗಗಳಂತೆ ಗೋವಿನಂತೆ ಸಂಚಾರ ಮಾಡ್ತಾ, ಪಿಬತಿ ಖಾದತಿ ಅವಮೇಹತಿ ಸ್ಮ, ತಿನ್ನೋದು ಇತ್ಯಾದಿ ಮಾಡ್ತಾ ಪರಮಾತ್ಮ ಕಾಲವನ್ನು ಕಳೆದ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಇತಿ ನಾನಾ ಯೋಗ ಚರ್ಯಾಂ ಚರ್ಯಾಚರಣ ಭಗವಾನ್ ಕೈವಲ್ಯಪತಿ ಋಷಭ ಅವಿರತ ಪರಮ ಮಹಾನ ಮಹಾ ಆನಂದಾನುಭವ ಆತ್ಮನಿ ಸರ್ವೇಷಾಂ ಭೂತಾನಾಂ ಆತ್ಮಭೂತೇ ಭಗವತಿ ವಾಸುದೇವೇ ಆತ್ಮನೋ ಅವ್ಯವಧಾನೇನ ಅನಂತರ ಉದರಭಾವೇನ ಸಿದ್ಧ ಸಮಸ್ತಾರ್ಥೈ ಪರಿಪೂರ್ಣ ಯೋಗೈಶ್ವರ್ಯಾಣಿ ವೈಹಾಯಸ ಮನೋಜವ ಅಂತರ್ಧಾನ ಪರಕಾಯ ಪ್ರವೇಶ ದೂರಗ್ರಹಣಾದೀನಿ ಯದೃಚ್ಛಯ ಉಪಗತಾನಿ ನಾ ಅಂಜಸ ಹೃದಯೇನ ಅಭ್ಯನಂದತ್. ಇತಿ ಈ ರೀತಿಯಾಗಿ ನಾನಾ ಯೋಗಚರ್ಯಾಚರಣ ಭಗವಾನ್, ಅನೇಕ ವಿಧವಾದ ಯೋಗಚರ್ಯಗಳನ್ನು ತೋರಿಸ್ತಾ ಪರಮಾತ್ಮ ಋಷಭರೂಪದ ಶ್ರೀಹರಿ. ಕೈವಲ್ಯಪತಿ ಋಷಭ, ಮೋಕ್ಷದಾತ ಕೈವಲ್ಯದಾಯಕ ನಾರಸಿಂಹನೇ ಕೈವಲ್ಯಪತಿ ಋಷಭ. ನೋಡೋದಕ್ಕೆ ನೋಡಿದ್ರೆ ಸಾಕ್ಷಾತ್ ಮೋಕ್ಷ ಕೊಡ ಪರಮಾತ್ಮ. ಇರೋದು ಹೇಗಿದ್ದಾನೀಗ, ಮೋಕ್ಷ ಕೇಳೋನಿದ್ದಾಗಿದ್ದ, ಮೋಕ್ಷ ಕೊಡೋನು, ಮೋಕ್ಷ ಬೇಡತಕ್ಕಂಥ ಯೋಗಿ ಅಂತ ಓಡಾಡ್ತಾ ಇದ್ದ. ಅವಿರತ ಪರಮ ಮಹಾನಂದಾನುಭವ, ಯೋಗಿಗಳೆಲ್ಲ ಆನಂದ ಸಿಗಲಿ ಅಂತ ಮಾಡ್ತಾರೆ. ಪರಮಾತ್ಮ ಏನಾಗಿದ್ದಾನೆ, ಆನಂದಮಯೋ ಅಭ್ಯಾಸ. ಅವಿರತ ಪರಮ ಮಹಾನಂದ ಅನುಭವ, ಅವಿರತ ಅಂದರೆ ಎಲ್ಲೂ ತಡೆಯಿಲ್ಲದ, ಪರಮ ಅಂದ್ರೆ ಸರ್ವಶ್ರೇಷ್ಠವಾದ, ಮಹಾ ಅಂದ್ರೆ ಅತ್ಯುನ್ನತವಾದ, ಆನಂದದ ಅನುಭವ ರೂಪ ಪರಮಾತ್ಮ. ಆತ್ಮನೇ ಸರ್ವೇಷಾಂ ಭೂತಾನಾಂ ಆತ್ಮಭೂತೇ ಭಗವತಿ ವಾಸುದೇವಿ, ಎಲ್ಲ ಪ್ರಾಣಿಗಳಿಗೆ ಸ್ವಾಮಿಯಾದಂಥ ವಾಸುದೇವ ತಾನು. ಆತ್ಮನೋ ಅವ್ಯವಧಾನೇನ ಅನಂತರೋದರ ಭಾವೇನ ಸಿದ್ಧ ಸಮಸ್ತಾರ್ಥೈ, ತನ್ನ ಯಾವ ರೂಪಗಳಿಗೂ ಕೂಡ ಯಾವುದೇ ವಿಧವಾದ ಭೇದ, ಉದರ ಅಂದರೆ ಅಂತರ, ಯಾವುದೇ ವಿಧ ಅನಂತರ ಅಂತರ ಭಾವೇನ ಸಗತ ಭೇದ ವಿವರ್ಜಿತನಾದ ಅವನು ಸಿದ್ಧ ಸಮಸ್ತಾರ್ಥೈ, ಎಲ್ಲ ವಿಷಯಗಳಿಂದ ಪರಿಪೂರ್ಣನಾದವನು, ನಾನವಾಪ್ತಂ ಅವಾಪ್ತವ್ಯಂ ಪರಿಪೂರ್ಣ, ಅಷ್ಟು ಪರಿಪೂರ್ಣನಾದ ಅವನು ಯೋಗೈಶ್ವರ್ಯಾಣಿ ಯೋಗದ ಐಶ್ವರ್ಯಗಳನ್ನು ವೈಹಾಯಸ ಮನೋಜವ ಅಂತರ್ಧಾನ ಪರಕಾಯ ಪ್ರವೇಶ ದೂರಗ್ರಹಣಾದೀನಿ ಯೋಗ ಸಿದ್ಧಿಗಳೆಲ್ಲ ದೇವರ ಹತ್ರ ಬಂದವಂತೆ. ಯಾವ್ಯಾವುದದು? ವೈಹಾಯಸ, ವೈಹಾಯಸ ಅಂದರೆ ಆಕಾಶದಲ್ಲಿ ಸರರನ್ನು ಹಾರ್ಕೊಂಡು ಹೋಗಿಬಿಡೋದು ವೈಹಾಯಸ. ಆಮೇಲೆ ಮನೋಜವ, ಮನಸ್ಸಿನ ವೇಗದಲ್ಲಿ ಹೋಗೋದು, ಈ ಲೈಟ್ ಸ್ಪೀಡ್ ಅಂತಾರಲ್ಲ, ಸ್ಪೀಡ್ ಆಫ್ ಲೈಟ್ ಇದ್ದ ಹಾಗೆ ಮನಸ್ಸಿನ ಸ್ಪೀಡಲ್ಲಿ ಮನೋಜವಂ ಮಾರುತ ತುಲ್ಯ ವೇಗಂ ಹೇಳಿದ ಹಾಗೆ ಎರಡನೇದು ಯೋಗ ಸಿದ್ಧಿ ಅದು. ಅಂತರ್ಧಾನ, ಮಾಯ ಆಗಿಬಿಡೋದು. ಪರಕಾಯ ಪ್ರವೇಶ, ಇದೊಬ್ಬರ ಸ್ವಲ್ಪ ಎಂಟರ್ ಆಗೋದು. ದೂರಗ್ರಹಣ, ದೂರದ ವಸ್ತು ಇಲ್ಲಿ ಕೂತ್ಕೊಂಡೆ ಕೈಯಾಗಿ ತಗೊಳ್ಳೋದು, ಇಲ್ಲಿ ಕೂತ್ಕೊಂಡೆ ತಗೋತಾರೆ ಲಂಚ ತಗೊಳ್ಳಿ ಇಲ್ಲಿಂದನೂ ತೊಗೊಂಡ್ಬಿಡ್ತಾರಲ್ಲ ಆ ಟೈಪ್, ಇಲ್ಲಿ ಕೂತು ಇಲ್ಲೇ ಕೂತಿರ್ತಾರೆ ಎಲ್ಲರೂ ಬಂದ್ಬಿಡುತ್ತೆ. ಪರಮಾತ್ಮ ವಸ್ತುವನ್ನು ಇದ್ದಲ್ಲೇ ತಗೋತಾನಂತೆ, ಇವೆಲ್ಲ ಪರಮಾತ್ಮ ಯೋಗ ಸಿದ್ಧಿಗಳಿವೆ, ಅವೆಲ್ಲ ಬಂದ್ವಂತೆ ದೇವರ ಹತ್ರ. ಈ ರೀತಿ ಮಾಡ್ತಾ ಹೋದಾಗ ಏನಾಯ್ತು? ಸಿದ್ಧಿಗಳು ಬರಲು ಶುರುವಾಯಿತು. ಎದುರುಚ್ಛಯ ಉಪಗತಾನಿ, ಆ ಪರಮಾತ್ಮ ಏನ್ ಮಾಡಿದನಂತೆ? ನಾಂಜಸ ಹೃದಯೇನ ಅಭ್ಯಾನಂದತ್, ಅವ ಬೇಡ ಅಂತ ಕಳಿಸಿಬಿಟ್ಟಂತೆ ಪರಮಾತ್ಮ, ಸಿದ್ಧಿ ಬೇಕಾಗಿಲ್ಲ ಅಂದ್ಬಿಟ್ಟಂತೆ. ಇದು ಯಾತಕ್ಕೆ ತೋರಿಸ್ತೆ ಹಾಗೆ ಅಂತ, ಸಿದ್ಧಿ ಬೇಕಾಗಿಲ್ಲ ಯಾತಕ್ಕೆ ತೋರಿಸ್ತಾನೆ ಅಂದ್ರೆ ನಾನೇ ಸಿದ್ಧ ತಗೊಂಡು ನಾನೇನ್ ಮಾಡಲಿ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಅದು ವಸ್ತುಸ್ಥಿತಿ. ಹೊರಿನವರಿಗೆ ಏನರ್ಥ? ಯೋಗಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಸಿದ್ಧಿಗಳು ಬರುತ್ತೆ, ಟೆಂಪ್ಟ್ ಆಗಿ ಅಲ್ಲಿ ಸ್ಟಾಪ್ ಮಾಡಿಬಿಡ್ಬೇಡ್ರಿ ಅಂತ ಅರ್ಥ. ಗೊತ್ತಾಯ್ತೆ? ಫಸ್ಟ್ ಇಯರ್ ಆಯ್ತು, ರ್ಯಾಂಕ್ ಬಂತು, ಆಫರ್ ಬಂತು, ಯಾವುದೇ ಕೆಲಸಕ್ಕೆ ಬಿಟ್ಟು ಹೋಗ್ಬಿಟ್ಟಾದ್ರೆ ಕತೆ ಮುಗಿದು ಹೋಗ್ತವೆ. ಏನ್ ಮಾಡ್ಬೇಕು? ಏನೇ ಬಂದ್ರು ಕೂಡ ನೋ, ಮುಂದೆ ಹೋಗ್ಬೇಕು ಅಂತ ಹೇಗಿರ್ಬೇಕು ಆ ಥರ ಯೋಗ ಸಿದ್ಧಿ ಮಾಡೋದು. ಮಧ್ಯೆ ಮಧ್ಯೆ ಟೆಂಪ್ ಮಾಡೋಕ್ಕೋಸ್ಕರ ಏನ್ ಬರುತ್ತಂತೆ? ಅದು ಬಂತು ನೋಡಿ, ಜಾಜಿನ ಮನೆಗೆ ಏನಾಯ್ತು? ಇದ್ದಕ್ಕಿದ್ದಾಗೆ ತಪಸ್ ಮಾಡ್ಬಿಟ್ಟು ಹಾರಕ್ಕೆ ಶುರುವಾದ ಆಕಾಶದೊಳಗೆ. ವೈಹಾಯಸ ಗಮನ ಬಂತ ಆತನಿಗೆ, ತಕ್ಷಣ ಟೆಂಪ್ಟ ಖುಷಿ ಆಗಿಬಿಡ್ತು, ನನ್ನ ಸಮಾನ ಇಲ್ಲ ಅನ್ಕೊಂಡ. ಆಗ ಅವ ಒಂದು ಇದು ಹೇಳಿತು ಪಕ್ಷಿಗಳು, ಅವನ ಮುಂದೆ ಏನೂ ಅಲ್ಲ, ತುಲಾಧಾರ ಮುಂದೆ ಏನೂ ಅಲ್ಲ ಅಂತ ಹೇಳಿದ್ರೆ ಆಗ ಶಾಕ್ ಆಯ್ತು. ಅಲ್ಲಿ ಹೋದ. ಅದು ಯೋಗ ಸಿದ್ಧಿ ಬಂದಾಗ ಏನಾಗಬಾರದು? ಮನುಷ್ಯ ಟೆಂಪ್ಟ್ ಆಗಬಾರದು. ಸಿದ್ಧಿಗಳನ್ನು ಬಿಟ್ಟಷ್ಟು ಬೇಗ ಮುಖ್ಯ ಸಿದ್ಧಿ ಬರುತ್ತೆ. ಇಲ್ಲಿಗೆ ಇದಾಗಿ ನಿಂತ್ಕೊಂಡ್ಬಿಟ್ಟು ಏನಾಗ್ತಾನೋ ಅವನು, ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಇದು ತೋರಿಸಿಕೊಡ್ತಾನೆ ಅಂತ ಆಚಾರ ತಾತ್ಪರ್ಯ ಎಲ್ಲ ಹೇಳ್ತಾರೆ. ಹೃದಯೇನ ನಾಭ್ಯಾನಂದತ್ ತೋರಿಸಿಕೊಟ್ಟ, ಇದರಿಂದ ಮಾಫಲೇಶು ಕದಾ ಅದು ಇನ್ನೊಂದು ಅರ್ಥ ಇದೆ. ನಾವೇನಾದ್ರು ದೊಡ್ಡ ಸೇವೆ ಮಾಡಿಸ್ತಾ ಫಲ ಕೇಳಿಬಿಟ್ಟ, ಎಷ್ಟೋ ಪುಣ್ಯ ಬರೋ ಯೋಗ ಇತ್ತು, ಎಷ್ಟು ಕೇಳ್ಕೊಂಡ ಇವನು, ಕೇಳ್ಕೊಂಡ ಸ್ಟಾಪ್ ಆಗುತ್ತೆ ಅಷ್ಟೇ. ಹಾಗೆ ಬಿಟ್ಟರೆ ಏನಾಗ್ತಿತ್ತು? ಅದು ಹುಚ್ಚಾಬಟ್ಟಿ ಪುಣ್ಯ ಬರ್ತಿತ್ತು. ಇವನು ಟೆಂಪ್ಟ್ ಆಗಿ ಕಳ್ಕೊಂಡಿದ್ದಕ್ಕೆಲ್ಲ ಹೋಗ್ಬಿಟ್ಟು. ಅದಕ್ಕೆ ಮಾಫಲೇಶು ಕದಾಚಾರ ಅಂಬೋದಕ್ಕೆ ಯೋಗ ಸಿದ್ಧಿಗಳು ಬಂದರೂ ಕೂಡ ಫಲ ಕೇಳೋದಕ್ಕೆ ಹೋಗ್ಬೇಡ, ನೆರವೇ ಮಾಡ್ಕೊಳ್ಳೋಕೆ ಹೋಗ್ಬೇಡ, ಬಿಟ್ಬಿಡ. ಅದನ್ನು ಏನಾಗುತ್ತೆ? ಅದು ಮಲ್ಟಿಪ್ಲೈ ಆಗಿ ಇನ್ಫೈನೈಟ್ ಆಗಿ ವಾಪಸ್ ಬರುತ್ತೆ. ಆದ್ರಿಂದ ಟೆಂಪ್ಟ್ ಆಗಬಾರದು ಅಂತ ತೋರಿಸಿದ. ಇದು ಶ್ರೀಮದ್ ಭಾಗವತ ಮಹಾಪುರಾಣ ಪಾರಮಹಂಸ ಸಂಹಿತಾಯ ಪಂಚಮ ಸ್ಕಂಧೆ ಪಂಚಮೋಧ್ಯಾಯ, ಐದನೇ ಅಧ್ಯಾಯ ಐದನೇ ಸ್ಕಂಧ ಮುಗಿತು. ಮುಂದೆ ಪೂಜೆ ಮಾಡಬಾರ್ದು, ಇದ್ದಾನೆ ಚಿಂತನೆ ಬೇರೆ ಪೂಜೆ ಬೇರೆ. ಪರಮಾತ್ಮನೆ ಮಲ ಇದೆಯಾ? ಪರಮಾತ್ಮ ಅಂದ್ರೆ ಮೊದ್ಲೇನ್ ಹೇಳಿದ್ರಿ, ಈಗ ಅವಧೂತರು ಏನ್ ಮಾಡ್ಬೇಕಂತೆ? ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಶುದ್ಧಿ ಗಿದ್ದೆ ಏನೂ ಇಲ್ಲ ಅವರಿಗೆ, ಹಾಗೆ ಹೋಗ್ತಿರೋದೆ. ತಿಂದ್ರೆ ಕೈ ತೊಳ್ಕೋಬೇಕಾದಿಲ್ಲ, ಆ ರೀತಿ ಇದ್ರು. ಮತ್ತೆ ದೇವ್ರು ಹಾಗಿದ್ದ ಅಂತ ಹೇಳಿದ ಮೇಲೆ ಉಳಿದವ್ರಿಗೆ ಏನು ವ್ಯತ್ಯಾಸ ಬಂತು ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ, ಮಲಮೂತ್ರಗಳು ದುರ್ವಾಸನೆ ಬರಬೇಕು ನ್ಯಾಯವಾಗಿ, ಬರದೇ ಏನು ಬಂತು? ಸುವಾಸನೆ ಬಂತು. ಆದ್ದರಿಂದ ಲೋಕದ ವ್ಯಕ್ತಿ ಆತಲ್ಲ, ಅದನ್ನು ಹೇಳೋದಕ್ಕೆ ಹೇಳಿದ್ದ ಅಷ್ಟೆ. ಅರ್ಥ ಆಯ್ತಾ? ಲೋಕ ವೈಲಕ್ಷಣ್ಯ ತೋರಿಸಕ್ಕೆ ಹೇಳಿದ್ದೆ ಹೊರತು ಇದಕ್ಕೋಸ್ಕರ ಹೇಳಿದ್ದಲ್ಲ. ಉದಾಹರಣೆ, ಪಾದೋದಕ್ಕ ಚೆಲ್ಲಿ ಬಿಡ್ತಾರೆ, ಶ್ರಾವಣ ಪಾದ ತಲೆ ಮೇಲೆ ಹಾಕೋತಾರೆ, ವೈಲಕ್ಷಣ್ಯ ಬರಲಿಲ್ಲ. ಈಗ ಆತ ಅದು ನೋಡೋದಕ್ಕೆ ನಾವು ಉಳಿದ್ರೆ ಕಾಲು ತೊಳ್ಕೊಂಡು ನಾವೇ ತೊಗೊಬೋದಿಲ್ಲ ಫಸ್ಟ್, ಅದನ್ನ ಉಳಿದವರಲ್ಲ. ಮತ್ತೆ ಅವರೇ ತಗೋತೀವಿ ಅಂದ್ರೆ ಅಲ್ಲಿ ಪೂಜ್ಯತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪರಮಾತ್ಮನ ಮಲಾದಿಗಳಲ್ಲಿ ಏನಿತ್ತು ಅಂದ್ರೆ ಪೂಜ್ಯ ದೇವರಿಗೆ, ಇದರಿಂದ ಯಾವ ದೋಷವೂ ಇಲ್ಲ ಅಂತ ತಿಳಿಸ್ಬೇಕಾಗಿತ್ತು. ನಿಜವಾದ ಮಲ ಆಗಿದ್ರೆ ಏನಾಗಬೇಕಾಗಿತ್ತು? ಅದು ಮಲ ಅಲ್ಲ ಅಂತ ಅರ್ಥ. ಪರಮಾತ್ಮ ಕೃತಕವಾಗಿ ತೋರಿಸಿದ ಹೊರತು ಬೇರೆ ಅಲ್ಲ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾವಿಧಿ ದ್ವಿಜಿಮಶೇಷ ನಿರಸ್ತ ದೋಷಂ.